उपविश्य मम वाचन्मां प्रसक्तां सञ्जीवयत्यखिलशक्तिधरस्वधाम्ना कन्यांश्च हस्तचरणश्रवणत्वदातीं प्राणान्नमो भगवते पुरुषाय यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्ति सन्ति श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಕೌರವರು ಹುಟ್ಟಿದ್ದಾರೆ, ಈ ಮಧ್ಯೆ ಭಗವಂತನಾದ ಶ್ರೀಕೃಷ್ಣ ಪ್ರಾದುರ್ಭೂತನಾಗಿದ್ದಾನೆ, ಪಾಂಡುರಾಜ ಧರ್ಮರಾಜನಿಗೆ 16 ವರ್ಷಗಳಾಗಿದ್ದ ಕಾಲಕ್ಕೆ ಅರ್ಜುನನ ಜನ್ಮ ನಕ್ಷತ್ರದ ದಿವಸ 14ನೆಯ ವರ್ಷದ ಜನ್ಮ ನಕ್ಷತ್ರದ ದಿವಸ ಶಾಪದ ಪ್ರಭಾವದಿಂದ ಮೃತನಾಗ್ತಾನೆ. ಅಲ್ಲಿಯಿಂದ ಅವರನ್ನೆಲ್ಲ ಹಸ್ತಿನಾಪುರಕ್ಕೆ ತಂದು ಋಷಿಮುನಿಗಳೆಲ್ಲ ಒಪ್ಪಿಸಿ ಹೊರಟೋಗ್ತಾ ಇದ್ದಾರೆ. ಮಾದ್ರಿ ಸಹಗಮನವನ್ನು ಮಾಡ್ತಾಳೆ, ಕುಂತಿ ದೇವಿಯ ರಕ್ಷಣೆಯಲ್ಲಿ ಉಳಿದವರೆಲ್ಲ ಬೆಳಿಬೇಕು ಅನ್ನೋದು ಮಾದ್ರಿಯ ಅಪೇಕ್ಷೆಯಾಯಿತು. ಕುಂತಿ ದೇವಿ ಮಾದ್ರಿಗೆ ಕೊಟ್ಟಂತ ಮಾತನ್ನ ತನ್ನ ಜೀವನ ಪೂರ್ತಿ ನಡೆಸ್ತಾಳೆ ಎಂಬುದು ವಿಶೇಷ. ಅವರನ್ನ ತನ್ನ ಸವತಿಯ ಮಕ್ಕಳು ಅಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಕುಂತಿ ಜೋಪಾನ ಮಾಡ್ತಾ ಒಬ್ಬ ಆದರ್ಶ ಮಾತೆಯಾಗಿ ಆದರ್ಶ ಮಹಿಳೆಯಾಗಿ ಅಷ್ಟು ಮಾನ್ಯಳಾಗ್ತಾಳೆ. ಅವಳಿಗೆ ಗಾಂಧಾರಿಗೆ ಸಾಧ್ಯವಾಗದ್ದು ಕುಂತಿಗೆ ಸಾಧ್ಯವಾಯಿತು ಎಂಬುದು ವಿಶೇಷ. ಗಾಂಧಾರಿ ಕುಂತಿ ಮಕ್ಕಳನ್ನ ಪಾಂಡವರನ್ನ ತನ್ನ ಮಕ್ಕಳಂತೆ ಯಾವಾಗಲೂ ನೋಡಕ್ಕೆ ಸಾಧ್ಯವಾಗಲಿಲ್ಲ, ತುಂಬಾ ಒಳ್ಳೆಯವಳೆ ಅದು ಪೂರ್ಣ ಸಾಧ್ಯವಾಗಲಿಲ್ಲ. ಆದರೆ ಅದು ಕುಂತಿಗೆ ಸಾಧ್ಯವಾಯಿತು, ಮಾದ್ರಿಯ ಮಕ್ಕಳನ್ನ ತನ್ನ ಮಕ್ಕಳಂತೆ ಕಂಡ್ಲು ಎಂದು ಕೌರವರು ಪಾಂಡವರಲ್ಲಿ ವಿರೋಧ ಬಂದ ಹಾಗೆ ಈ ಕೌಂತೆಯರು ಮಾದ್ರಿಯಲ್ಲಿ ವಿರೋಧ ಬರೋದೇ ಇಲ್ಲ. ಇದು ಕುಂತಿಯ ಒಂದು ವಿಶೇಷ. ಇದಕ್ಕೆ ಕಾರಣ ಗಾಂಧಾರಿ ಸೋಲಲಿಕ್ಕೆ ಕಾರಣ ಅವಳು ದುರ್ಯೋಧನಾದಿ ಕೌರವರ ತಾಯಿಯಾಗಿದ್ದರಿಂದ ಅವಳ ಬುದ್ಧಿ ಹಾಗಾಯಿತು. ಈಗ ಭೀಮಸೇನಾದಿಗಳ ತಾಯಿಯಾಗಿದ್ದಕ್ಕೆ ಶುದ್ಧವಾದಂಥ ಬುದ್ಧಿ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಂಸ್ಕಾರದ ಪ್ರಭಾವ ಇಡೀ ಜೀವನದಲ್ಲಿ ಎಷ್ಟು ಮುಖ್ಯವಾದ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿಯದು. ಕೌರವರು ಪಾಂಡವರನ್ನು ಒಪ್ಪಲಿಕ್ಕೆ ತಯಾರಾಗಲಿಲ್ಲ, ಅದಕ್ಕೆ ಅವರಿಗೆ ಧರ್ಮಶಾಸ್ತ್ರದ ನೆಪ ಬೇಕಿತ್ತಷ್ಟೆ. ಅವರು ಇವರೆಲ್ಲ ಪಾಂಡುರಾಜ ಮೃತರಾದ ಮೇಲೆ ಹುಟ್ಟಿದವರೇ. ಪಾಂಡೋಹೋ ಮೃತಿ ಕಿಲ ಪುರ ತನಯಾಹ ಕೊತಸ್ಯ, ಪಾಂಡುರಾಜ ಮೊದಲೇ ಮೃತನಾದ, ಆಮೇಲೆ ಇವರು ಹುಟ್ಟಿದ್ರು. ಇವರ ಅನಧಿಕೃತ ಸಂತಾನ ಎಂಬ ಆರೋಪವನ್ನು ಮಾಡಿದ, ಅದಕ್ಕೆ ಅವನು ಧರ್ಮಶಾಸ್ತ್ರಜ್ಞನಾಗಿದ್ದ ಕಾರಣ ಅಲ್ಲ, ಅವನಿಗೆ ಬೇಕಾಗಿದ್ದು ಸ್ವಾರ್ಥ ಅಷ್ಟೆ. ಈ ಮೂಲಕ ಪಾಂಡವರನ್ನು ದೂರ ಮಾಡಿಬಿಟ್ರೆ ತನಗೆ ರಾಜ್ಯ ಪೂರ್ಣ ಸಿಗುತ್ತೆ ಎಂಬ ಯೋಚನೆ ಮಾಡಿದ, ಅದು ಸಾಧ್ಯವಾಗಲೇ ಇಲ್ಲ. ಯಾಕೆಂದ್ರೆ ಎಲ್ಲ ಧರ್ಮಶಾಸ್ತ್ರಕ್ಕಿಂತ ಮಿಗಿಲಾದ ಧರ್ಮಶಾಸ್ತ್ರ ವೇದವ್ಯಾಸರ ಮಾತು. ಅವರು ಬಂದು ಹೇಳ್ತಾರೆ ಇವರೆಲ್ಲ ಅತ್ಯಂತ ಧಾರ್ಮಿಕ ರೀತಿಯಲ್ಲಿ ಹುಟ್ಟಿದವರು, ಸತ ದೇವತೆಗಳ ಸಂತಾನ, ಪಾಂಡರಾಜನ ಅಪ್ಪಣೆಯಿಂದನೇ ಹುಟ್ಟಿದವರಾದ್ರಿಂದ ಇವರೆಲ್ಲರೂ ಅತ್ಯಂತ ಗ್ರಾಹ್ಯರು ಅಂತ ಹೇಳಿದಾಗ ದುರ್ಯೋಧನನ ಆರೋಪ ಬಿದ್ದೋಯ್ತು. ಅಲ್ಲಿಂದ ಮುಂದೆ ಕೌರವರು ಪಾಂಡವರು ಹಸ್ತಿನಾಪುರದಲ್ಲೇ ಬೆಳಿಬೇಕಾಗಿತ್ತು, ಮುಂದೆಯೇ ಊರಿನಲ್ಲೇ ಬೆಳೀತಾ ಇತ್ತ. ಇದೊಂದು ವಿಶೇಷ ಇತ್ತು, ಒಂದೇ ಸ್ಥಳದಲ್ಲಿ ಕೌರವರು ಪಾಂಡವರು ಇದ್ದಾರೆ, ಒಂದೇ ಮನೆಯ ಮಕ್ಕಳಾಗಿದ್ದಾರೆ, ಅದು ವಿಶೇಷ. ಒಂದೇ ಮನೆಯಲ್ಲಿ ಹುಟ್ಟಿದ್ದಾರೆ, ಸಂಬಂಧಿಗಳಾಗಿ ಒಂದೇ ಕಡೆಗೆ ಬೆಳೀತಾ ಇದ್ದಾರೆ, ಅವರಿಗೆಲ್ಲ ಒಬ್ಬನೇ ತಾತ ಭೀಷ್ಮರು, ಮುಂದೆ ಒಬ್ಬರೇ ಗುರುಗಳು ದ್ರೋಣರು, ಎಲ್ಲ ಒಂದೇ ವಾತಾವರಣ. ಆದರೆ ಪಾಂಡವರು ಪಾಂಡವರೇ, ಕೌರವರು ಕೌರವರೇ. ಎಂದು ಪಾಂಡವರು ಪಾಂಡವರಲ್ಲಿ ದೋಷದ ಹೆಸರು ಬರೋದಿಲ್ಲ, ಕೌರವರಲ್ಲಿ ಗುಣದ ಹೆಸರು ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಒಂದೇ ದೇಹದಲ್ಲಿ ಪುಣ್ಯದ ಸಾಧನೆಯೂ ಆಗ್ತದೆ, ಪಾಪದ ಸಾಧನೆಯೂ ಆಗ್ತದೆ. ಸರಿಯಾಗಿ ನಡ್ಕೊಂಡ್ರೆ ಪುಣ್ಯ, ಇಲ್ಲದೆ ಹೋದ್ರೆ ಪಾಪ. ಅಷ್ಟೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವ ಮಾತು ಅತ್ಯಂತ ಮಾರ್ಮಿಕವಾದ ಮಾತು. ಈ ಕ್ಷೇತ್ರ ಅನ್ನೋ ಶಬ್ದವನ್ನು ದೇಹಕ್ಕೆ ಉಪಯೋಗಿಸಿಬಿಟ್ಟಿದ್ದಾರೆ. ನವದ್ವಾರೆ ಪುರೇ ದೇಹಿ ನೈವ ಪುರುವನ್ ನಕಾರಯನ್. ಭಗವದ್ಗೀತೆಯಲ್ಲೇನೆ ಪುರ ಅಂದ್ರೆ ದೇಹ, ದೇಹ ಅಂದ್ರೆ ಪುರ, ಒಂಬತ್ತು ಬಾಗಿಲಿನ ಒಂದು ಪುರ ಅಂತ ಕರೆದಿದ್ದಾರೆ ದೇಹದಿಂದ. ಆದ್ರಿಂದ ಒಂದೇ ದೇಹದಲ್ಲಿ ಪುಣ್ಯಕ್ಕೂ ಅವಕಾಶ, ಪಾಪಕ್ಕೂ ಅವಕಾಶ, ಧರ್ಮಕ್ಕೂ ಅವಕಾಶ, ಅಧರ್ಮಕ್ಕೂ ಅವಕಾಶ. ಅದಕ್ಕೆ ಅಂತ್ಯದಲ್ಲಿ ಗೆಲುವು ಮಾತ್ರ ಧರ್ಮಕ್ಕೆ ಹೊರತು ಅಧರ್ಮಕ್ಕೆ ಅಲ್ಲ ಅನ್ನೋದೇ ಮಹಾಭಾರತದ ಕಥೆಯ ಒಟ್ಟು ಸಾರಾಂಶ. ಅವರಿಬ್ಬರ ಒಂದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಘರ್ಷಣೆನೇ ಆಗ್ತಾ ಇತ್ತು, ಹೊಂದಾಣಿಕೆ ಸಾಧ್ಯವೇ ಇರಲಿಲ್ಲ. ಪಾಂಡವ ಕೌರವರ ಒಂದು ವೈರ ಯಾವಾಗ ಹುಟ್ಟಿತು ಅಂತ ಪ್ರಶ್ನೆ ಮಾಡಕ್ಕೆ ಹೊರಟ್ರೆ ಬೇಟ್ ಹುಡುಕತ್ತ ಕೂತ್ರ ತಪ್ಪದು. ಬೆಕ್ಕು ಇಲಿಗಳ ವೈರ ಯಾವಾಗ ಹುಟ್ಟಿತು ಅಂತ ಹುಡುಕ್ತಾ ಕೂತ್ರೆ ಎಷ್ಟು ಮೂರ್ಖತನ. ಹಾವು ಮುಂಗಸಿಗಳ ವೈರ ಯಾವಾಗ ಬಂತು ಅಂದ ಏನರ್ಥ? ಆ ಹುಟ್ಟಿರೋದೇ ಹಾಗೆ, ಒಂದಕ್ಕೊಂದು ಆಗದೇ ಇರಾಗೆ ಹುಟ್ಟಿರೋದಾದ್ರಿಂದ ಅವರಿಬ್ಬರ ಮಧ್ಯೆ ಸಂಧಾನ ಸಾಧ್ಯವೇ ಇಲ್ಲ, ಕೊನೆಗೂ ಸಾಧ್ಯವಾಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಧರ್ಮ ಅಧರ್ಮಗಳ ಮಧ್ಯೆ ಒಪ್ಪಂದ ಮಾಡ್ಕೊಳಕ್ ಹೋಗಬಾರದು. ಅಧರ್ಮ ಬಿಟ್ಟುಬಿಡಬೇಕಷ್ಟೇ. ಧರ್ಮಕ್ಕೂ ಅಧರ್ಮಕ್ಕೂ ಕೂಡ ಹೊಂದಾಣಿಕೆ ಮಾಡಕ್ ಹೊರಟ್ರೆ ಅಧರ್ಮ ಉದ್ಧಾರ ಆಗೋದಿಲ್ಲ, ಧರ್ಮ ಕೆಟ್ಟ ಹೋಗುತ್ತಷ್ಟೇ. ಧರ್ಮವನ್ನು ಹಾಲು ಹುಳಿ ಎರಡು ಒಟ್ಟಿಗೆ ಹಾಕಿದರೆ ಅವಾಗ ಹಾಲು ಕೆಟ್ಟ ಹೋಗುತ್ತೆ. ಅದು ನಷ್ಟ, ಹುಳಿಗೇನು ನಷ್ಟ ಇಲ್ಲ, ಹೇಗೋ ಹುಳಿನೇ ಅದು. ಆದರೆ ಒಳ್ಳೇದಾಗಬೇಕಾಗಿದ್ದ ಹಾಲು ಕೆಟ್ಟ ಹೋಗಿಬಿಡುತ್ತೆ. ಆದ್ರಿಂದ ಧರ್ಮಿಷ್ಠ ಸರಿಯಾಗಿ ಬೆಳಿಬೇಕಾದ್ರೆ ಅಧರ್ಮದಿಂದ ದೂರ ಬೆಳಿಬೇಕು, ಹತ್ರ ಬೆಳೆದ್ರೆ ಭೀಮಸೇನಂತೆ ಬೆಳಿಬೇಕು. ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅವರ ದ್ವಿವರದ ಗುರಿ ಒಂದೇ, ಈ ಪಾಂಡವರನ್ನು ನಾಶ ಮಾಡಿದೆ. ಅದರಲ್ಲೂ ಕೂಡ ಭೀಮಸೇನನ್ನು ನಾಶ ಮಾಡಿದೆ. ಇದು ದುರ್ಯೋಧನ ಮುಖ್ಯವಾದ ದೃಷ್ಟಿಯಾಗಿದೆ. ಅದಕ್ಕೆ ಅವನು ಏನೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಮೊದಲನೇದಾಗಿ ಆಟಪಾಠಗಳಲ್ಲೇ ಅವಮಾನ ಮಾಡಕ್ಕೆ ಪ್ರಯತ್ನ ಪಟ್ಟ, ಆದರೆ ಪ್ರತಿಯಾಗಿ ಅವರಿಗೆ ಅವಮಾನ ಆಯ್ತು, ಹೊರತು ಇವರಿಗೆ ಏನು ಆಗಲಿ. ಭೀಮಸೇನ ರಕ್ಷಣೆ ಇದ್ದಿದ್ದರಿಂದ ಪಾಂಡವರಿಗೆ ಎಲ್ಲೂ ಸೋಲು ಬರಲೇ ಇಲ್ಲ. ಅದಕ್ಕೆ ದುರ್ಯೋಧನ ಮುಂದೆ ಹೇಳುತ್ತಾನೆ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಭಗವದ್ಗೀತೆಯಲ್ಲೇ ಬರ ಮಾತು, ಭೀಮಸೇನರಿಂದ ರಕ್ಷಿತವಾದ ಪಾಂಡವರು ಅತ್ಯಂತ ಪರ್ಯಾಪ್ತ ಸಮರ್ಥರು ಅನ್ನೋ ಮಾತನ್ನು ನಾವು ಹೇಳಿದ್ದು ಅನುಭವದ ಮಾತವನು. ಜನ್ಮಪೂರ್ತಿ ನೋಡ್ತಾ ಬಂದಿದ್ದಾನೆ, ಅವನು ಏನೇನು ಯೋಜನೆ ಮಾಡ್ತಾ ಇದ್ದ ಎಲ್ಲ ವ್ಯರ್ಥ ಆಗ್ತಿತ್ತು, ಅದಕ್ಕೆ ಭೀಮಸೇನೇ ಕಾರಣ ಆಗ್ತಾನೆ. ಇದು ನಿಜವಾದರ್ಥದಲ್ಲಿ ಪಾಂಡವರ ಯಶಸ್ಸಿನ ಮೂಲ ಭೀಮಸೇನ. ಅದಕ್ಕೆ ವೈಷ್ಣವರ ಯಶಸ್ಸಿನ ಮೂಲ ಅಂದ್ರೆ ಶ್ರೀಮದ್ ಆಚಾರ್ಯರು ಅಂತ, ಅವರ ಹಿರಿಮೆಯಿಂದನೇ ರಕ್ಷಣೆ. ಆದ ಹಿನ್ನೆಲೆಯಲ್ಲಿ ಪಾಂಡವರ ಕಥೆ ನಮ್ಮ ತತ್ವಶಾಸ್ತ್ರದಲ್ಲಿ ನಿಜವಾದ ಸಿದ್ಧಾಂತ ಯಾವುದು ಅಂತ ಹೇಳಿ ಕೊಳ್ಳಿಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡತಕ್ಕಂಥ ಕಥೆ. ಆಗ ರಾಮಾಯಣ ಕೇಳಿದವರಿಗೆ ಹನುಮಂತನ ಮತ ಶ್ರೇಷ್ಠ ಗೊತ್ತಾಯ್ತು, ಮಹಾಭಾರತ ಕೇಳಿದವರಿಗೆ ಭೀಮಸೇನ ಮತ ಶ್ರೇಷ್ಠ. ಅಂದರೆ ಗೊಂದಲ ಬರದೇ ಇದೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ಶ್ರುತಿಯಸ್ತು ಭಗವತ್ ಕಾರ್ಯ ಸಾಧಕ. ಎಲ್ಲರಿಗೂ ಬೇಕಾದ ವಿಚಾರ ಇದೆ, ಯಾವುದು ಕೋಮಿನ ವಿಚಾರ ಅಲ್ಲ. ಮಹಾಭಾರತ ರಾಮಾಯಣಗಳು ಕೋಮಿನ ಗ್ರಂಥಗಳಲ್ಲ, ಯಾರೋ ಬರೆದ ಗ್ರಂಥಗಳಲ್ಲ, ಸ್ವತಃ ಭಗವಂತ ಬರೆದ ಗ್ರಂಥಗಳು. ಆದ್ದರಿಂದ ವಾಲ್ಮೀಕಿಯವರು ರಾಮಾಯಣ ಬರೆದರೂ ಕೂಡ ಅದಕ್ಕೆ ಮೂಲ ಆಧಾರ ಹಯಗ್ರೀವ ರಾಮಾಯಣ. ಅಂದಮೇಲೆ ರಾಮಾಯಣ ಮೂಲತಃ ಬರೆದಿದ್ದು ಪರಮಾತ್ಮನೇ, ಮಹಾಭಾರತ ಬರೆದ ವೇದವ್ಯಾಸ ದೇವರು ನಾರಾಯಣನೇ. ಅಂದಮೇಲೆ ಭಗವಂತ ಒಂದು ಗುಂಪಿಗೋಸ್ಕರ ಬರೆದಿಲ್ಲ, ವಿಶ್ವದ ಸಜ್ಜ ಸಕಲ ಸಮಸ್ತ ಸಜ್ಜನರ ಹಿತಕ್ಕೋಸ್ಕರವಾಗಿ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಗ್ರಂಥ. ಅದರ ಹರಿಮಯ ಮಹಿಮೆ ಹೇಗೆ ಬರುತ್ತೋ ಹಾಗೇನೆ ವಾಯುದೇವರ ಮಹಿಮೆ ಕೂಡ ಜೀವೋತ್ತವರು ಒಂದು ಪ್ರತಿಪಾದನೆ ಮಾಡ್ತಾನೆ ಬರ್ತಾ ಇತ್ತು. ಆಟಪಾಠಗಳಲ್ಲಿ ಕಾಣಿಸ್ತು. ಅವನಿಗೆ ದುರ್ಯೋಧನ ಯೋಚನೆ ಮಾಡಿದ, ಧರ್ಮರಾಜ ಹಿರಿಯ, ನ್ಯಾಯದ ಅವನಿಗೆ ಪಟ್ಟ ಹೋಗಲೇಬೇಕು. ಅವನನ್ನು ನಾಶ ಮಾಡಲಿಕ್ಕೆ ಅಂತ ಹೋದ್ರೆ ಭೀಮಸೇನೆ ಅಡ್ಡಿ ಮಾಡ್ತಾ ಇತ್ತು, ಭೀಮಸೇನಿಂದ ತುಂಬಾ ಸೋಲು ಬರ್ತಾ ಇದೆ. ಅದಕ್ಕೆ ಭೀಮನನ್ನು ಕೊಲ್ಲಬೇಕು. ಭೀಮನನ್ನು ಕೊಲ್ಲೋದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಆತನನ್ನು ಮೋಸದಿಂದ ಕೊಲ್ಲಬೇಕು. ಅರ್ಜುನನನ್ನ ಯುದ್ಧದಲ್ಲಿ ಕೊಲ್ಲಬೇಕು, ಧರ್ಮರಾಜನ ಕೊಲ್ಲಬಾರದು, ನೆತ್ರಸಾಧರನ್ನು ಕೊಲ್ಲಬಾರದು. ಹೇಗಿದ್ರು ವೀಕ್ ಅವರು, ಸೆರೆಮನೆಯಲ್ಲಿ ಹಾಕಿ ಹೇಳದೆ ಕೆಳ ಮಾಡ್ಕೊಂಡ್ಬಿಡುದು. ವೀಕ್ ನಾಯಕನಾಗಿ ಬಿಟ್ರೆ ಸುಮ್ಮನೆ ತಲೆ ಹಾಕ್ತಿರ್ಬೇಕಷ್ಟೇ ಅವನು. ಇದು ದುರ್ಯೋಧನ ಮಾಡಿದ ಸಂಚು. ಬೇರೆ ಕಡೆ ಎಷ್ಟೋ ಕಡೆ ನಡೆದೋಗಿದ್ದಂಥ ವಿಚಾರಗಳೆಲ್ಲ ತೀರಾ ನಾಮಕಾವಸ್ಥೆ ರಾಜನ ಕೊಡಿಸೋದೇ ಜಾಸ್ತಿ. ಎಷ್ಟೋ ಸಲ ಹೆಸರಿಗೆ ಅವನಿರಬೇಕು, ದಬ್ಬಾಳಿಕೆ ಇವರು ಮಾಡ್ತಿರ್ಬೇಕು. ದುರ್ಯೋಧನ ಯೋಚನೆ ಮಾಡಿದ, ಆದರೆ ಭೀಮಸೇನಿಂದಾಗಿ ಇವರಿಗೆ ಸಾಧ್ಯವಾಗಲಿಲ್ಲ. ಅದು ಕಾಲಕೂಟವನ್ನ ತಂದು ಅದನ್ನ ಪ್ರಾಶನೆ ಮಾಡಿಸಿ ಕೊಲ್ಲಬೇಕು ಅನ್ನೋ ಯೋಚನೆಯನ್ನು ಮಾಡಿದ ಶಕುನಿಯ ಸಹಕಾರ. ಶಕುನಿ ಕಣಿಕಾಂಬವನ ಶಿಷ್ಯ, ಕಣಿಕಾಂಬನ ಶಿಷ್ಯ ಶಕುನಿ. ಕಣಿಕ ಶುಕ್ರಾಚಾರ್ಯರ ಶಿಷ್ಯ, ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಶುಕ್ರಾಚಾರ್ಯರು. ಅವರು ಕಾಲಕೂಟ ವಿಧ ಪ್ರಿಸರ್ವ್ ಮಾಡಿದ್ರು, ಹೋಗಿ ತಗೊಂಡು ಬಂದಂತ ಹೋಗಿಬಿಟ್ಟ. ತಂದು ಕಾಲಕೂಟ ವಿಧ ಸಾಮಾಧದಲ್ಲ ಕ್ಷೀರೋಧ ದೇಹೇ ಮಥನ ಜಮ್ ಅಂತ ಕರೆದಿದ್ದ. ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿರೋ ವಿಷ ಕಾಲಕೂಟ ವಿಷ, ಅದಕ್ಕೆ ಪ್ರತಿ ವಿಷ ಅಂತಲೇ ಇಲ್ಲ, ಅದನ್ನು ಕುಡಿದವರು ಸಾಯಲೇಬೇಕು. ಜಗತ್ತಿನಲ್ಲಿ ಅತ್ಯಂತ ಭಯಾನಕವಾದ ವಿಷ. ಆಗ ರುದ್ರದೇವರು ಅದನ್ನು ಪಾನ ಮಾಡಿದ್ದಕ್ಕೆ ವಿಷಕಂಠರಾದರು. ಮೂರ್ಛೆ ಬಂತವರಿಗೆ, ಶಿರೋವೇದನೆ ಬಂತು. ಕೊನೆಗೆ ಅಚ್ಯುತ ಅನಂತ ಗೋವಿಂದ ಅಂತ ಭಗವಂತನ ಸ್ಮರಣೆ ಮಾಡಿ ನಾನು ಅದರಿಂದ ಪಾರಾದೆ ಎನ್ನುವ ಮಾತನ್ನ ಪದ್ಮಪುರಾಣದಲ್ಲಿ ಸ್ವತಃ ರುದ್ರದೇವರು ಪಾರ್ವತೀದೇವಿ ಹೇಳಬೇಕರೆ ಮಾತನ್ನು ಹೇಳಿದ್ದಾರೆ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಇತ್ಯಂತ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯ. ಇವೆಲ್ಲ ಬದ್ಧಪುರಾಣದಲ್ಲಿ ಬಂದಂತಹ ಮಾತದು. ಅಚ್ಯುತ ಅನಂತ ಗೋವಿಂದ ಅಂತ ಸ್ಮರಣೆ ಮಾಡಿ 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 ಉದ್ಧಾರವಾದರಂತೆ. ಇದು ಕಾಲಕೂಟದ ಅತ್ಯಂತ ಭಯಾನಕವಾದ ದುಷ್ಪರಿಣಾಮ. ಅಂಥ ಕಾಲಕೂಟ ತಂದು ಭೀಮಸೇನಿಗೆ ಹಾಕ್ತಾ ಇದ್ದ. ಅದೆಲ್ಲ ಅಖಿಲ ಭಕ್ಷ ಭೋಜ್ಯ ಎಲ್ಲದರಲ್ಲೂ ಸೇರಿಸ್ತಾರೆ. ಅಲ್ಲಿ ಮ್ಯಾಕ್ಸಿಮಮ್ ದೋಸೆ ಚಿಕ್ಕಿರಬೇಕು, ಸಣ್ಣ ದೋಸೆ ಬಹಳ ಹೆಚ್ಚು ಕೊಡಬೇಕು. ಹೇಳ್ತಾರೆ ಅಡಲ್ಟ್ಸ್ಗೆ ಎಷ್ಟು, ಚಿಲ್ಡ್ರನ್ಗೆ ಎಷ್ಟು ಅಂತ ಹೇಗೆಲ್ಲ ಉಂಟು. ಭೀಮಸೇನಿಗೆ ಅಷ್ಟಲ್ಲ, ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟು ಹಾಕಿದ್ರು. ಆದರೆ ಭೀಮಸೇನಿಗೆ ಆ ವಿಷದ ಪರಿಣಾಮ ಏನೇನೂ ಆಗಲಿಲ್ಲ ಅನ್ನೋದು ವಿಶೇಷ. ಭುಕ್ತಚ್ಚಾತಿ ಭುಕ್ತ ಜರಯತ್ ಅವಿಕಾರಂ ರುಪೋತರ. ಅದನ್ನು ಜೀರ್ಣ ಹೆಚ್ಚು ಊಟ ಆದರೆ ಜೀರ್ಣ ಮಾಡಿಕೊಳ್ಳೋ ಮನುಷ್ಯರಿಗೆ ಆಗೋದಿಲ್ಲ, ವಿಷ ಅದು. ಮತ್ತು ಅನೇಕರು ಭೀಮನನ್ನು ಹಾಸ್ಯ ಮಾಡೋರಿಗೆ ಅದೊಂದು ಒಳ್ಳೆಯ ಭಾಗ ಇತ್ತು. ಯೋಚನೆ ಮಾಡಿ, ಹಾಸ್ಯ ಮಾಡ್ತಿರಲ್ಲ, ಭೀಮಸೇನ ಭಾರಿ ತಿಂತಾ ಇದ್ದ ಅಂತ ಹೇಳಿ ಏನ್ ತಿಂತಿದ್ದೆ ಯೋಚನೆ ಮಾಡಿ ನೋಡೋಣಂತೆ. ತುಂಬಾ ಜಾಸ್ತಿ ತಿಂದ್ಬಿಟ್ರೆ ಭೀಮ ತಿಂತಾರೆ ಅಂತ ಹೇಳ್ತಾರೆ. ಇವನೇನು ಒಡೆಗಿಡೆ ತಿಂತಾರೆ ಹೊರತು ವಿಷಯನ ತಿನ್ನೋದಿಲ್ಲ. ಇವತ್ತು ವಿಷವನ್ನ ತಿಂದಿದ್ದು ಭೀಮಸೇನನ ವಿಶೇಷ. ವಿಷದ ಲಡ್ಡಿಗೆ ಮೆದ್ದಿತು ಕೂಸು ಅಂತ ಹೇಳ್ತಾರಲ್ಲ, ವಿಷವನ್ನು ತಿಂದಿದ್ದು ಭೀಮಸೇನ. ಅಂತ ಒಂದು ತಿನ್ನತಕ್ಕಂಥ ಶಕ್ತಿ ತೋರಿಸಿದ್ದಿಬ್ರೆ, ಅಲ್ಲಿ ಕೃಷ್ಣ ಇಲ್ಲಿ ಭೀಮಸೇನ, ಅವರಿಬ್ಬರ ಹೊರತು ಇನ್ಯಾರಿಗೂ ಜೀರ್ಣ ಮಾಡ್ಕೊಳತಕ್ಕ ಶಕ್ತಿ ಇಲ್ಲ. ಅವ ಪ್ರಳಯ ಕಾಲದಲ್ಲೂ ಆ ಸಮುದ್ರ ಮಥನ ಕಾಲಕ್ಕೆ ಬಂದ ಕಾಲಕೂಟವನ್ನು ಕೂಡ ಅತ್ಯಂತ ಹೆಚ್ಚು ಭಾಗವನ್ನು ಕುಡಿದು ಸುಲಭವಾಗಿ ಜೀರ್ಣ ಮಾಡಿಕೊಂಡಿದ್ದಾರು ವಾಯುದೇವರೇ. ವೇದದಲ್ಲಿ ಬಂದಿದೆ ಅಂತ ಆಚಾರ ಉಲ್ಲೇಖ ಮಾಡ್ತಾ ಇತ್ತು. ವಾಯುರಸ್ಮ ಉಪಷ್ಟಿ ಸ್ಮ ಕುನನ್ನಮ ಏಷಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಭತ್ಸಹ. ಋಗ್ವೇದದ ಮಂತ್ರ ಅದ ಸ್ಪಷ್ಟವಾಗಿ ಬಂದಿದೆ. ವಾಯುದೇವರೇ ಕಾಲಕೂಟವನ್ನು ಪಾನ ಮಾಡಿದ್ದು, ಅವರಿಗೇನೂ ಆಗಲಿಲ್ಲ. ಇವರಿಗೆ ಪರಿಣಾಮ ಬೀರುತ್ತೆ ಅಲ್ಲ, ಅವ್ರಿಗೇನೂ ಆಗಲಿಲ್ಲ, ಅದು ವಿಶೇಷ. ಅದನ್ನು ನಂಬದೇ ಇದ್ದವರಿಗೆ ಇದು ದೃಷ್ಟಾಂತ. ಈಗ ಅದೇ ಕಾಲಕೂಟ ಮತ್ತೆ ಕೊಡುತ್ತಿದ್ದಾರಲ್ಲ ಭೀಮಸೇನರಾಯ್ತಾ, ಈಗ ಏನೂ ಆಗಲಿಲ್ಲ ಅಂದಮೇಲೆ ಭೀಮಸೇನನಿಗೆ ಕಾಲಕೂಟ ಏನೂ ಮಾಡೋದೇ ಇಲ್ಲ. ಸೂಕ್ಷ್ಮ ವಿಚಾರ ಹೇಳುತ್ತಾರೆ. ಕಾಲಕೂಟ ಅಂದ್ರೆ ಏನು? ಅಭಿಮಾನಿ ಅದಕ್ಕೆ ಅದಕ್ಕೆ ಆಚಾರ ನಿರ್ಣಯದ ಬರೀತಾ ಇದ್ದಾರೆ. ಅದು ಕಲೇ ಸ್ವರೂಪಂ ತದತೀವ ದುಸ್ಸಹಂ. ಅದು ಕಲಿಯ ಅಭಿಮಾನಿ ದೈತ್ಯ. ಅದಕ್ಕೆ ಕಾಲಕೂಟ ಅಮೃತಕ್ಕೆ ವಾಯುದೇವರೇ ಅಭಿಮಾನಿಗಳು. ವಾಯು ಅನಿಲ ಅಮೃತಂ ಮತ್ತು ಈಶಾವಾಸ್ಯ ಉಪನಿಷತ್. ವಾಯು ಅನಿಲ ಅಮೃತಂ, ಅಮೃತಕ್ಕೆ ಅಭಿಮಾನಿ ದೇವತೆಗಳು ಸಾಕ್ಷಾತ್ ವಾಯುದೇವರಾದರೆ ಕಾಲಕೂಟ ಎಕ್ಸಾಕ್ಟ್ಲಿ ಅಪೋಸಿಟ್. ಅದಕ್ಕೆ ಅಭಿಮಾನಿ ದೈತ್ಯ ಯಾರು ಅಂತ ಕೇಳಿದರೆ, ಕರೆಸ್ಪಾಂಡಿಂಗ್ ಅಭಿಮಾನಿ ದೈತ್ಯ ಯಾರು ಅಂದರೆ ಅವನು ಕಲಿಯವು. ಆದ್ರಿಂದಾನೇ ಕಲಿಗೆ ವಾಯು ರುಜುಗಳ ಹೊರತು ಇನ್ನೆಲ್ಲರ ಮೇಲೂ ಪ್ರಭಾವ ನಡೆಸಕ್ಕೆ ಬರ್ತದೆ. ಅವನು ಬ್ರಹ್ಮದೇವರ ವರ ಇದೆ ಅವನಿಗೆ. ಆದ್ದರಿಂದ ಗರುಡಶೇಷ ರುದ್ರದೇವರ ಮೇಲೂ ಕೂಡ ಕಲಿ ಪರಿಣಾಮ ಬೀರ್ತಾನೆ. ಕಾಲಕೂಟದ ಎಫೆಕ್ಟ್ ಆಗೇ ಆಗ್ತದೆ, ಆದರೆ ರುಜುಗಳ ಮೇಲೆ ಆಗೋದಿಲ್ಲ. ಆದ್ದರಿಂದ ಭೀಮಸೇನ ಅದನ್ನು ಲೀಲಾಜಾಲವಾಗಿ ತಿಂದು ಜೀರ್ಣ ಮಾಡಿಕೊಳ್ತಾನೆ ಎಂಬುದು ಸಿದ್ಧಾಂತ. ಈ ಹಿನ್ನೆಲೆಯಲ್ಲಿ ಕಾಲಕೂಟವನ್ನ ಉಪಾಸನ ಮಾಡಿಸಿದ್ವಾಯ್ತು, ತಿಂದಿದ್ವಾಯ್ತು, ಏನು ಭೀಮಸೇನಿಗಾಗಲೇ ಇಲ್ಲ. ಲೀಲಾಜಾಲವಾಗಿ ಎದ್ದು ಗಂಗೆಯ ತೀರದಿಂದ ಮೇಲಕ್ಕೆ ಬಂದಾಗ ಅವರಿಗೆಲ್ಲ ಗಾಬರಿ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ಒಂದು ಕಲ್ಪನೆಗಳು ಉಂಟು. ಕೆಲವು ಭಾರತದ ಇತ್ತೀಚಿನ ಪ್ರತಿಗಳಲ್ಲಿ ಭೀಮಸೇನ ಅಲ್ಲಿಯಿಂದ ನಾಗಲೋಕಕ್ಕೆ ಹೊರಟೋಗ್ಬಿಟ್ಟ ಅಂತ. ನಾಗಲೋಕಕ್ಕೆ ಹೊರಟೋಗ್ಬಿಟ್ಟ, ಹಾವುಗಳು ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಾಸುಕಿ ನೋಡಿದ, ಭೀಮನ ಪರಾಕ್ರಮವನ್ನು ಅರ್ಥ ಮಾಡಿಕೊಂಡ, ಭಾರಿ ಖುಷಿಯಾಗೋಯ್ತು ವಾಸುಕಿಗೆ. ಸ್ವತಃ ನಾಗರಾಜ ಅವನು, ನಾಗರಾಜನಾದ ವಾಸುಕಿ ಆತನಿಗೆ 8 ಕೊಡಗಳಷ್ಟು ಅಮೃತವನ್ನು ಕೊಟ್ಟಂತೆ ಭೀಮಸೇನನಿಗೆ. ಭೀಮಸೇನ ಅದಿಷ್ಟು ಕುಡಿದು ಬಿಟ್ಟನು. ಅವತ್ತಿನಿಂದ ಭೀಮಸೇನನಿಗೆ ಒಂದೊಂದು ಕೊಡ ಕುಡಿದಿದ್ದಕ್ಕೆ ಬೇಕಾದಷ್ಟು ಆನೆಯ ಬಲ ಬಂದು ಬರೀ 10,000 ಆನೆಯ ಬಲ ಭೀಮನಿಗೆ ಬಂತು ಅಂತ ಕಥೆ. ಅಂದ್ರೆ ಭೀಮಸೇನನಿಗೆ ಆ ರೀತಿ ಅಮೃತ ಕುಡಿದಿದ್ದಕ್ಕೆ 10,000 ಆನೆಯ ಬಲ ಬಂತು ಒಂದು ಕಥೆಯನ್ನ ಕೆಲವು ಭಾರತಗಳು ಹೇಳಿದೆ. ಕುಮಾರವ್ಯಾಸ ಮೊದಲ ಅದನ್ನೇ ಬರೆದು ಬಿಟ್ಟಿದ್ದಾರೆ. ಹಾಗೆ ಅದು ಆ ರೀತಿ ಉಪಯೋಗಿಸಿದ್ರು ಅಂತ ಅದು ಕೇಳುತ್ತಾರೆ. ಇದ್ರ ಕಥೆಯ ಒಟ್ಟು ಸಾರಾಂಶ ಏನು ಅಂತ ಕೇಳಿದರೆ, ಈ ಕಥೆ ಕಲ್ಪನೆ ಮಾಡಿದವರು, ಭೀಮರದು ಸ್ವಂತ ಬಲ ಅಲ್ಲ, ಅಮೃತ ಕುಡಿದಿದ್ದಕ್ಕೆ ಬಂತು ಅಂತ ಹೇಳಬೇಕಾಗಿ. ಇದು ವಿಶೇಷ. ಆದರೆ ನಿಜವಾಗಲೂ ಕೂಡ ಮಹಾಭಾರತ ಪ್ರತಿಗಳಲ್ಲಿ ಮೂಲ ಭಾಗಗಳಲ್ಲಿ ಆ ಭಾಗ ಇಲ್ಲ, ಅದು ಕಲ್ಪನೆ. ಪುನಃ ಭಂಡಾರಕರ ಸಂಶೋಧನಾ ಸಂಸ್ಥೆ 4-5 ದಶಕಗಳ ಕಾಲ ಮಹಾಭಾರತವನ್ನ 1,000 ಪ್ರತಿಗಳ ಆಧಾರದ ಮೇಲೆ ಸಂಶೋಧನೆ ಮಾಡಿ ಪ್ರಕಾಶನ ಮಾಡಿಸಿದೆ. ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ ಬಂತು. ಅದರಲ್ಲಿ ಭಾಗ ನಾವು ಕಲ್ಪಿತ ಕಥೆ ಅಂತ ಅವರು ತೆಗೆದುಹಾಕಿಬಿಟ್ಟಿದ್ರು. ಇದು ಕಲ್ಪಿತ. ಭೀಮಸೇನ ಅಮೃತ ಕುಡಿದ ಕಥೆಯೆಲ್ಲ ಸುಳ್ಳು. ಆತರೇ ಅಮೃತ, ಇನ್ಯಾವ ಅಮೃತ ಕುಡಿಬೇಕಾಗಿದೆ ಈ ಮಧ್ಯೆ? ಸ್ವಯಂ ಅಮೃತ ಭೀಮಸೇನ, ಇನ್ನೊಂದರಿಂದ ಬರಬೇಕಾದ ಕಾರಣ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗ್ತಾಯಿದೆ. ಅಂತೂ ಕಲ್ಪನೆ ಮಾಡೋರು ಕೂಡ ಎಷ್ಟು ತಪ್ಪಾಗ್ತಾರೆ ಅಂದ್ರೆ, ವಿಷನೇ ವಿಷ ಕುಡ್ದಾಯ್ತು, ಹಾವುಗಳು ಕಚ್ಚೇ ಆಯ್ತು, ಏನೂ ಆಗ್ಲಿಲ್ಲ, ಆಮೇಲೆ ಅಮೃತ ಕುಡ್ದ ಅಂತ ಕಥೆ ಹೇಳ್ತಾರೆ ಅಷ್ಟೇ. ಕಥೆ ಕಟ್ಟರು ಹ್ಯಾಕ್ ಕಟ್ಟಬೇಕಾಗಿತ್ತು ಇದನ್ನ? ಮೊದಲೇ ಅಮೃತ ಕುಡಿದು ಬಿಟ್ಟಿದ್ದ, ಅದಕ್ಕೆ ಕಾಲಕೂಟ ಏನೂ ಮಾಡಲಿಲ್ಲ, ವಿಷ ಏನೂ ಮಾಡಿ ಹಾವುಗಳು ಏನು ಮಾಡಲಿ ಅಂತ ಹೇಳಬೇಕಾಗಿತ್ತು. ಪರೀಕ್ಷೆ ಹಾಗೆ ಓದ್ತಿದ್ದಾರೆ ಅಂತ ಹೇಳಿದ್ರೆ ಏನು ದೊಡ್ಡ ವಿಚಾರ ಅಲ್ಲ ಅದು. ಪರೀಕ್ಷೆ ಹಾಲಲ್ಲಿ ಬರದಾದ್ರೆ ಫಜಿತಿ ಆಗುತ್ತೆ ಅಷ್ಟೇ ಹೊರತು ಆಮೇಲೆ ಹೋದ್ರೆ ಏನು ತಪ್ಪಲ್ಲ. ಅಂದ್ರೆ ಭೀಮಸೇನರಿಗೆ ಸಹಜವಾದ ಬಲ ಅಂಬೋದನ್ನು ಒಪ್ಪಲೇಬೇಕಾಯ್ತು. ಅಲ್ಲಿ ಕೆಲವು ದಿವಸ ಇದ್ದು ಆಮೇಲೆ ಎದ್ದು ಬಂದ ಅಂತ ಇವ್ರ ಕಥೆ ಹೇಳುತ್ತಾರೆ. ನಿಜವಾಗ್ಲೂ ಭೀಮಸೇನ ಆಗಲೇನೆ ಎದ್ದು ಬಂದಿದ್ದು. ಅಲ್ಲಿ ಪ್ರಮಾಣ ಕೋಟಿ ಅಂತಕ್ಕಂಥ ಭಯಾನಕವಾದ ಮಡುವುದು, ಪ್ರಮಾಣ ಕೋಟಿ ಎಷ್ಟಾಳ ಅಂದ್ರೆ ಕೋಟಿ ಶಬ್ದಕ್ಕೆ ಬಹುತ್ವವಾತಿ ಅಂತ ಹೇಳಿ ಅಟಾಳವಾದಂತಹ ಮಡುವಿನೊಳಗೆ ಏನೂ ಆಗಲಿಲ್ಲ ಭೀಮಸೇನರಿಗೆ ಅಂದ್ರೆ ಎಷ್ಟು ಭೀಮಸೇನ ಪರಾಕ್ರಮ. ಒಂದು ಮುಖವಾದದ್ದಲ್ಲ ಭೀಮಸೇನ ಸಮೋ ನಾಸ್ತಿ ಸೇನೆಯೋರ್ ಉಭಯೋರಪಿ, ತುಂಬಾ ಜನಕ್ಕೆ ಅದು ಪರಿಚಯವೇ ಆಗಿಲ್ಲ. ಭೀಮಸೇನ ಬರೀ ಬಲಾಢ್ಯ, ಅದು ಒಂಥರ ಹುಚ್ಚು ಬಲಾಢ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪು. ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಶ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಚೂರತ್ವೇಪಿ ಬಲೇಪಿ ಚ. ಎಷ್ಟು ಗುಣಗಳಲ್ಲಿ ಭೀಮಸೇನ ಹಿರಿಮೆಯಿಂದ ನೋಡಬೇಕು. ಅದೇ ರೀತಿ ಹನುಮಂತನ ಗುಣಗಳಿದ್ದಿ, ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ತೇಷು ತೇಷು ಸ್ಮರಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಅದು ಎಲ್ಲ ಅವತಾರಗಳಲ್ಲೂ ಕೂಡ ಅಷ್ಟೇ ಪೂರ್ಣತೆ ಇದ್ದಿದ್ದು ವಾಯುದೇವರ ವೈಶಿಷ್ಟ್ಯ. ದುರ್ಯೋಧನ ನೋಡಿದ ಭಾರಿ ದುಃಖ ಆಯ್ತು ಅವನಿಗೆ. ಆನಂದ ತೀರ್ಥರ ತಂಟೆಗೆ ಹೋದ್ರೆ ದುಃಖ ಆಗಿದ್ರೆ ಇನ್ನೇನಾಗುತ್ತಾಗ, ಆನಂದವನ್ನು ಎದುರಿಸಿದರೆ ದುಃಖ ರಿಸಲ್ಟ್ ಆಗಲೇಬೇಕು. ತುಂಬಾ ದುಃಖ ಆಯ್ತು. ಮತ್ತೆ ಒಂದು ಸಂಚ ಹುಡುಗ ಶತ್ರು ನಿಂತು ಕೇಳಿದ, ಏನಯ್ಯ ನಿನ್ನ ಕಾಲಕೂಟನೆ ಹಾಳಾಗೋಯ್ತಲ್ಲ ಇದರಿಂದ. ಯೋಚನೆ ಮಾಡಿಬಿಟ್ಟು ಅವನು ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಇನ್ನೊಂದು ವ್ಯವಸ್ಥೆ ಮಾಡೋಣ, ಬೇರೊಂದು ವ್ಯವಸ್ಥೆ ಮಾಡೋಣ. ಏನು ವ್ಯವಸ್ಥೆ ಅಂದ್ರೆ, ಭಯಾನಕವಾದ ಸರ್ಪಗಳು ಇವು ಮಹಾಸರ್ಪಗಳು ಅಂತ, ಅಷ್ಟ ಮಹಾ ದಿಗ್ಗಜ ಹೇಗಿವೆಯಲ್ಲ ಮಹಾಸರ್ಪಗಳು ಅಂತ ಉಂಟು. ಕೂಡ ಹುಟ್ಟಿದ್ದು ಸಮುದ್ರ ಮತನಕ್ಕೇನೆ, ದಿಗ್ಗಜಗಳು ಬಂದಿದ್ದು ಆಗ್ಲೇನೆ, ಈ ಸರ್ಪಗಳು ಬಂದಿದ್ದು ಆಗ್ಲೇನೆ, ಮಹಾಸರ್ಪಗಳು. ಅಂತ ಸರ್ಪಗಳನ್ನ ತಂದು ಅವುಗಳಿಂದ ಭೀಮನ ಕಚ್ಚಿಬಿಡೋಣ ಅಂತ. ಆ ಎಂಥ ಭಯಾನಕ ಸರ್ಪಗಳು ಅಂದ್ರೆ, ಒಂದು ಸತಿ ಉಸಿರು ಬಿಟ್ರೆ ಸಾಕು ಅವು ಕಚ್ಚಬೇಕಾಗಿಲ್ಲ, ಉಸಿರಿಗೆನೆ ಲಕ್ಷಾಂತರ ಜನ ಸತ್ತೋಗ್ತಾರೆ ಅಂತೆ. ಅಂತ ಭಯಾನಕವಾದ ವಿಷ ಕೊನೆಗೆ ಪ್ರಳಯ ಕಾಲದಲ್ಲೇ ಉಸಿರು ಬಿಡುತ್ತಂತ. ಉಸಿರು ಬಿಟ್ಟಾಗ ಲೋಕಗಳೆಲ್ಲ ಉರಿದು ಹೋಗುತ್ತೆ ಅಂತ ಭಯಾನಕವಾದ ವಿಷ. ಅವೇನು ಕುಡಿಬೇಕು ಕಾರ್ಬೈಡನ್ ಯಾರು ತಿನ್ನಲಿಲ್ಲ, ಅದು ಬಂದಿದ್ದಕ್ಕೆ ಎಷ್ಟು ಜನ ಸತ್ತು ಹೋಗ್ಬಿಟ್ಟು ಬರೋಡದ ಕೇಳಿದಿರಲ್ಲ, ಎಷ್ಟು ಜನ ಕುಡಿದು ಊಟಕ್ಕೆ ಹಾಕೊಂಡು ತಿನ್ನೇನು ಸಾಯ್ಲಿಲ್ಲ ಅವರು. ಅದು ಬಂದ ವಾಸನೆಗೆ ಜನ ಹೋದ್ರು, ಇನ್ನು ಬದುಕಿದವರು ಸತ್ತಾಗಿದ್ದಾರೆ, ತುಂಬಾ ಜನ ಸತ್ರು ಬದುಕಿದವರು ಸತ್ತ ಬರುತ್ತಿದ್ದಾರಪ್ಪ. ಅಷ್ಟು ಭಯಾನಕವಾದ ವರ್ಷಗಟ್ಟಲೆ ಕಳೆದ್ರು ಕೂಡ ನಾರ್ಮಲ್ ಆಗ್ತಾ ಇಲ್ಲ. ಅಂದಮೇಲೆ ಆ ಸರ್ಪಗಳ ವಿಷಯ ಹೇಗಿದೆ ಅಂತ ಕೇಳಿದ್ರೆ, ಒಂದು ಸರ್ತಿ ಉಸಿರು ಬಿಟ್ರೆ ಸಾಕು, ಇನ್ನು ಕಚ್ಚಿಬಿಟ್ರೆ ಒಂದೊಂದು ಸರ್ಪ ಸಾಕು, ಅದು ಎಂಟನ್ನು ತಂದು ಬಿಡ್ತೇನೆ ಅಂತ ಹೇಳ್ತಾನೆ. ಎಂತ ಶಕುನಿ ಇದ್ದಾನೆ ಲೆಕ್ಕ ಹಾಕುವ, ಎಂಟನ್ನು ತಂದು ಬಿಡ್ತೇನೆ, ಎಂಟನ್ನು ತಂದು ಭೀಮನಲ್ಲಿ ಬಿಟ್ಟು ಬಿಡೋಣ, ಕಚ್ಚಿಬಿಡತ್ತೆ, ಅಲ್ಲಿಗೆ ಭೀಮ ಸತ್ತೇ ಸಾಯ್ತಾರೆ ಅಂತ ಹೇಳಿದ್ರು. ಭೀಮನ ಸಾವಿನ ಸುದ್ದಿ ಅಂದ್ರೆ ದುರ್ಯೋಧನೆ ಭಾರಿ ಖುಷಿ ಅವನಿಗೆ. ಅಷ್ಟರಲ್ಲೇ ಸುದ್ದಿ ಕೇಳಿ ಸಂತೋಷ ಪಡಬೇಕು, ಇನ್ನೇ ನಿಜ ಅಂತ ನಡೆಯೋ ಸಂಭವ ಇಲ್ಲ, ಹೇಳಿದ್ದು ಆಗಲಿ ಅಂತ ಹೇಳಿದನಂತೆ. ಅವನು ಹೋಗ್ತಾನೆ, ಅಷ್ಟು ಹಾವುಗಳನ್ನು ತಂದ್ರಂತೆ. ಇವ್ರು ಹೇಗೆ ತಂದ್ರು ಪ್ರತಿ ಅಂತ ಹಾವನ್ನ ಹೇಗೆ ಹಿಡ್ಕೊಂಡು ಬರ್ತಾರೆ ಇವರು? ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಮಹಾಭಾರತ ಅನ್ನೋದು ವಿಶೇಷ. ಶುಕ್ರೋಕ್ತ ಮಂತ್ರ ಬಲತಃ, ಹಾವುಗಳನ್ನ ಮಂತ್ರಕ್ಕೆ ವಶ ಮಾಡಿಕೊಡ್ತಾನೆ. ಶುಕ್ರೋಕ್ತ ಮಂತ್ರ ಬಲತಃ, ಶುಕ್ರಾಚಾರ್ಯ ಹೇಳಿದ ಮಂತ್ರ ಬಲದಿಂದ ಹಾವು ನಿಗ್ರ ಎಲ್ಲ ಹಿಡ್ಕೊಂಡು ಬಂದು ಬಿಟ್ಟು ಭೀಮಸೇನ ಮರಿಗಿರ್ತಾನಲ್ಲ ಒಂದು ಜಾಗದಲ್ಲಿ ಬಿಟ್ಟುಬಿಟ್ಟು. ಅವ್ರ ಇನ್ನೂ ನಂಬಿಕೆ ಇಲ್ಲ, ಸಣ್ಣ ಪುಟ್ಟ ಹಾವುಗಳು ಜೊತೆಗಿರಲಿ ಅಂತೇಳಿ ಅವುಗಳ ಮಕ್ಕಳು ಮರಿಬಾಬು ಕಡೆ ಏನೇನು ಇದ್ರಲ್ಲ ಆ ಸಾವಿರಾರು ಹಾವುಗಳನ್ನು ತಂದಿದ್ದಾರೆ ಜೊತೆಗೆ. ಎಲ್ಲ ಹಾವುಗಳು ಮಂತ್ರದಿಂದ ದಿಗ್ಬಂಧಿತವಾಗಿದೆ. ಭೀಮಸೇನ ಮಡಗಿರ್ತಕ್ಕಂಥ ಜಾಗದೊಳಗೆ ಎಲ್ಲ ಹಾವನ್ನು ಇಟ್ಟು ಬಿಟ್ಟು ಮಲಗಿದಾಗ ಅದು ಎದ್ದ ಕಚ್ಚಿದ್ರೆ ಓಡಿಸಿಬಿಡ್ತಾರಂತ ಭಯ. ಮತ್ತೆ ಅಲ್ಲೂ ಧೈರ್ಯ ಇಲ್ಲ ಅವ್ರಿಗೆ, ಎದ್ದ ಕಚ್ಚಿದ್ರೆ ಏನಾಗುತ್ತೋ ಅಂತ ಭಯ. ಆದ್ರೆ ಮಲಗಿದಾಗ ಬಿಟ್ರಂತ ಅಷ್ಟು ಹಾವುಗಳನ್ನು. ಆ ಹಾವುಗಳಿಗೆ ಒಂದು ಭಾರಿ ಸಿಟ್ಟನು, ಅವನು ಯಾವಾಗ ಹಿಡಿದು ಆಮೇಲೆ ಬಿಟ್ಟು ಬಿಡ್ತಾರೆ, ಎದುರಿಗಿದ್ದವ್ರು ಯಾರನ್ನು ಬಿಡೋದು, ಅಷ್ಟು ಸಿಟ್ಟು ಬಂದಿರುತ್ತಾಗ್ಲೇ. ಮಂತ್ರ ಹೇಳ್ತಾರೆ, ಭೋಗೀವ ಮಂತ್ರೌಷಧಿ ವೀರ್ಯ ವೃದ್ಧ ಅಂತ ದೃಷ್ಟಾಂತ ಕೊಡೋದು. ಮಂತ್ರಗಳಿಂದ ಔಷಧಿಗಳಿಂದ ತಡೆಯಲ್ಪಡ್ತಕ್ಕಂಥ ಹಾವುಗಳು ಆಮೇಲೆ ತುಂಬಾ ಕೋಪದಿಂದ ಸೇರ್ತಿಸೋಳಕ್ ಕಾಯ್ತಾ ಇರುತ್ತೆ. ಕಾದಾಗ ಭೀಮ ಕಣ್ಣಿಗೆ ಕಾಣಬೇಕು, ಆ ವ್ಯವಸ್ಥೆ ಮಾಡಿಬಿಟ್ಟಿದೆ. ಭೀಮ ಕಾಣಬೇಕು, ಭೀಮನ ಕಚ್ಚಬೇಕು, ಭೀಮ ಸಾಯಬೇಕು ಅಂತ ಹೇಳಿ ಒಂದ್ ಕಡೆ ಮಲಿಸಿದ್ದಾರೆ. ಆ ಭೀಮನ ಮನೆ ಮನೆ ಆರಾಮ ಭೀಮ ಮಲಗಿದ್ದಾನೆ, ಎಲ್ಲ ಬಂದಿದ್ದಾರೆ, ಅವೆಲ್ಲ ದೂರ ಹೋಗ್ಬಿಟ್ಟಿದ್ದಾರೆ. ಆದಷ್ಟು ದೂರ ಪಟಾಕಿ ಹೆಚ್ಚಿ ಓಡ್ತಾರಲ್ಲ ಟೈಪು, ಪಟಾಕಿ ದೂರ ಓಡೋಗ್ತಾರೆ, ಪಟ್ಟ ಅಂದ್ರೆ ಓಡಿ ಬರ್ತಾರಲ್ಲ, ಹಾವನ್ನು ಬಿಟ್ಟು ಓಡೋಗ್ಬಿಟ್ರೆ ಎಲ್ಲರೂ ಕೂಡ ಮಂತ್ರ ತೆಗೆದು ಹೊರಟೋದು. ಹಾವು ನೋಡಿದವು ಭಾರಿ ಸಿಟ್ಟು ಬಂತು, ಭೀಮನ ಮೇಲೆ ಬಂದುವಂತೆ ಆ ಎಂಟು ಹಾವುಗಳು ಒಂದೇ ಸತ್ತಿ ಭೀಮನ್ನು ಕಚ್ಚಿಬಿಟ್ಟು ಎಂಟು ಐದು ಯಾರೂ ಕೇಳಿರೋದಿಲ್ಲ ಮಹಾಭಾರತದಲ್ಲಿ. ಏ ಬೇರೆ ಯಾರು ಬರೋದಿಲ್ಲ ಅದನ್ನೆಲ್ಲ ಕೂಡ, ಮೂಲದಲ್ಲೇ ಉಂಟು, ನಿರ್ಣಯದಲ್ಲೇ ಉಂಟು. ಹುಡುಗರೆಲ್ಲ ಬರಲಿಕ್ಕೆ ಹೋಗೋದಿಲ್ಲ, ಅವ್ರಿಗೆ ಬೇಗ ಭೀಮನ್ ಮಹಿಮೆ ಹೇಳೋದು ಬೇಕಿಲ್ಲ. ಅಷ್ಟು ಹಾವು ಒಂದೇ ಸರಿ ಭೀಮನ್ ಕಚ್ಚಿದ್ವಂತೆ. ಇಷ್ಟು ನಡೆದ ಕಥೆ ಇದು. ಮುಂದೇನಾಯ್ತು ಅವ್ರದ್ದು ಭಾರಿ ವಿಶೇಷ. ಏನಾಯ್ತು? ಗಂಥ ಭೀಮಸೇನ ಆ ರೀತಿ ಭೀಮನನ್ನು ಕಚ್ಚಿದ್ದಕ್ಕೆ ಅಷ್ಟು ಹಾವುಗಳ ಎಲ್ಲ ಹಲ್ಲು ಬಿಡದವ್ರು ಅಂತ. ಒಂದು ಹಲ್ಲು ಇಲ್ಲ ಅದಕ್ಕೆಲ್ಲ. ಒಂದು ಯಾಲು ಪ್ರೂಫ್ ಭೀಮಸೇನ ಗಿರಿವಡೆದು ಶತಶೃಂಗ ವೆಂದನೇಶಿತು ಆದಮೇಲೆ ಇದೆಲ್ಲ ಯಾವ ಲೆಕ್ಕ? ಇಂದ್ರದೇವರು ವಜ್ರಾಯುಧವೇ ಫೇಲ್ ಆಗಿರಬೇಕಾದ್ರೆ ಈ ಹಾವುಗಳ ಹಲ್ಲುಗಳು ಏನಾಗಬೇಕು? ಪಾಪ, ಹಲ್ಲು ಕಚ್ಚಿದ್ರೆ ವಿಷ ಹೋಗಬೇಕು. ಈ ಮಧ್ಯೆ ಹೋಗೋ ಸಂಭವನೇ ಇಲ್ಲ. ಏನು ಎಲ್ಲ ಹಾವುಗಳು ಕೂಡ ಹಲ್ಲು ಮುರ್ಕೊಂಡು ಹಾಗೆ ಹೋದ್ರು. ಆಗ ಭೀಮಸೇನ ಕಣ್ಣು ತೆಗೀತಾ ಇತ್ತು. ಭೀಮಸೇನ ನಿಜವಾದ ನಿದ್ದೆ ಇಲ್ಲ ಮರಿಬಾರದು ಮತ್ತೆ. ಭೀಮಸೇನ ನಿಜವಾದ ನಿದ್ದೆ ಇಲ್ಲ ಮರಿಬಾರದು ಮತ್ತೆ. ನಿಜವಾದ ಭೀಮಸೇನ ನಿದ್ದೆ ಮಾಡಿಬಿಟ್ರೆ ಜಗತ್ತಿನ ಕತೆ ಮುದೋಯ್ತಾನೆ. ಭೀಮಸೇನ ಒಂದ್ಸರ್ತಿ ತೂಗಿಸಿದ್ರೆ ಸಾಕು, ಇಷ್ಟು ತೂಗಿಸಿದ್ರೆ ಬಸ್ ಡ್ರೈವರ್ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಭೀಮಸೇನ ಸ್ವಲ್ಪ ತೂಗಿಸಿದ್ರೆ ಜಗತ್ತು ಉಳಿಯೋದಿಲ್ಲ, ಒಂದು ಕ್ಷಣದಲ್ಲಿ ವಿಶ್ವ ಹಾಳಾಗೋದು. ಅಂತ ಇಡೀ ಪ್ರಾಣ ಮುಖ್ಯ ಪ್ರಾಣ ಭೀಮಸೇನ ದೇವರು. ಅವರಿಗೆ ಪ್ರಳಯ ಕಾಲದಲ್ಲೂ ನಿದ್ರೆ ಇಲ್ಲ, ಇದು ಇನ್ನೊಂದು ಆಶ್ಚರ್ಯ. ಪ್ರಳಯ ಕಾಲದಲ್ಲೂ ನಿದ್ರೆ ಮಾಡದೇ ಇರತಕ್ಕಂಥ ಒಂದೇ ಒಂದು ವರ್ಗ ಅಂದ್ರೆ ರುಜುಗು. ಇದು ನಿಜವಾಗ್ಲೂ ಅತ್ಯದ್ಭುತವಾದ ವಿಷಯ. ಅಂತ ಹೊತ್ತಿನಲ್ಲಿ ಬಹುಶಃ ಜಗತ್ತಿನಲ್ಲಿ ಯಾರು ಉಳ್ಕೊಂಡಿಲ್ಲ, ಆಗ ರುದ್ರಾದಿ ದೇವತೆಗಳು ಕೂಡ ಜಾಗೃತ ವ್ಯವಸ್ಥೆಯಲ್ಲಿ ಇಲ್ಲ. ಅಂತ ಹೊತ್ತಿನಲ್ಲೂ ಕೂಡ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಮುಖ್ಯವಾಯು ನಿತ್ಯ ಸಮ. ಅವರು ನಿತ್ಯ ಸಮಾಂತ ಕರೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅತ್ಯಂತ ವಿಶಿಷ್ಟವಾದಂತಹ ಹಿರಿಮೆ ಅವರು. ಅಂಥವ್ರು ಈ ನಿದ್ರೆ ಬರುತ್ತಾ? ಸಾಧ್ಯನೇ ಇಲ್ಲ. ಅವರು ನಿದ್ದೆ ಮಾಡದೆ ಮಾಡಿದ್ದಷ್ಟು ಇದು ಅನುಕೂಲ ಆಗಬೇಕು. ಕೃಷ್ಣ ಚಾತುರ್ಮಾಸ್ಯ ದೇವರು ಮಲಗಿದ್ದಾನೆ ಅಂತಾರಲ್ಲ, ಹಾಗೆ ಚಾತುರ್ಮಾಸ್ಯ ದೇವರು ಮಲಗಿರ್ತಾನೆ. ಅದು ಸಂಧಾನೆ ಬಿಟ್ಟುಬಿಡೋದು, ದೇವ್ರ ಪೂಜೆ ಬಿಟ್ಟುಬಿಡೋದು. ದೇವರು ಹೇಗೋ ಮಲಗಿರ್ತಾನಲ್ಲ, ಆ ಥರ ಆ ರೀತಿ ದೇವರು ಮಲಗ್ತಾನೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ತಪ್ಪು ಮಲ್ಲಿಲ್ಲ. ಅದಕ್ಕೆ ಮಲಗಿದ ಹಾಗೆ ಮಾಡ್ತಾನೆ, ಅದಕ್ಕೆ ಯೋಗ ನಿದ್ರಾ ಅಂತ. ಯೋಗ ನಿದ್ರಾ ಅಂದ್ರೆ ಏನು? ಯುಜು ಅಂದ್ರೆ ಕೂಡ್ಸೋದು ಅಂತ. ಕೂಡ್ಸೋದು ಅಂದ್ರೆ ಏನು? ಪರಮಾತ್ಮ ಕಣ್ಣು ಮುಚ್ಕೋತಾನೆ ಅಷ್ಟೇ, ಎರಡು ರೆಪ್ಪೆಗಳನ್ನು ಮುಚ್ಚುತ್ತಾನೆ. ನಿದ್ದೆ ಮಾಡೋದಿಲ್ಲ, ನಿದ್ದೆ ಮಾಡೋದು ಬೇರೆ, ಕಣ್ಣು ರೆಪ್ಪೆ ಮುಚ್ಚಿಕೊಳ್ಳೋದು ಬೇರೆ. ಅದಕ್ಕೆ ಯೋಗ ನಿದ್ರ ಅಂತ ಕರೀತಾನೆ. ಅಂದ್ರೆ ಉಳಿದ ದೇವತೆಗಳಿಗೆ ವಿಶ್ರಾಂತಿ ಕೊಡಬೇಕಂತೆ ಪರಮಾತ್ಮ. ಉಳಿದ ದೇವತೆಗಳಿಗೆ ವಿಶ್ರಾಂತಿ ಕೊಡಲಿಕ್ಕೋಸ್ಕರ ಅವ್ರು ವಿಶ್ರಾಂತಿ ತಗೊಳ್ಳೋದಿಲ್ಲ. ದೇವ್ರ ಎದ್ದು ಕೂತಿದ್ರೆ ನಾವೇ ವಿಶ್ರಾಂತಿ ತಗೊಳ್ಳಿ. ದೇವ್ರು ಮಲಗಿದ ಮಾಡಿದ್ರೆ ತಾಯಿ ಏನ್ ಮಾಡಿ ಮಲಗಿದ ಮಾಡಿದ್ರೆ ಮಗು ಮಲಗಿಬಿಡುತ್ತೆ. ತಾಯಿ ಮಲಗಿದ ಮಾಡ್ತೀವಿ, ಏನು ಬೇರೆ ಕೆಲಸ ತುಂಬಾ ಇರುತ್ತೆ, ಎದ್ದು ಹೋಗಬೇಕಾಗಿರುತ್ತೆ. ಮಗು ಬಿಡೋದಿಲ್ಲ, ಕಣ್ಣು ಮಲಗಿದ ಮಲಗಿದ ಮಾಡಿಬಿಡ್ತಾರೆ. ಎರಡ್ಸತ್ ಕೂಗುತ್ತೆ, ಹೇಳೋದಿಲ್ಲ ತಾಯಿ, ನಿದ್ದೆ ಮಾಡ್ಬಿಡ್ತು, ಎದ್ದು ಹೊರಟ್ಬಿಡುತ್ತೆ ಕೆಲಸಕ್ಕೆ. ಆ ಟೈಮ್ ಕೆಲಸ ಮಾಡೋ ತಾಯಿ ಆದ್ರೆ ಇಲ್ವರು ಆಪಸ್ಥೆ ಕೂಡ ಬರೀ ಇವಳು ಇನ್ನು ಮಧ್ಯೆ ನಿಂತೆ ನಿದ್ದೆ ಮಾಡಿದ್ರೆ ಗೋವಿಂದ. ಏನು ಮಗುವನ್ನು ಮಲಸಕ್ಕೋಸ್ಕರ ನಿದ್ದೆ ಮಾಡಿದಾಗ ಹಾಗೆ ಮಾಡ್ತಾರೋ, ಉಳಿದ ದೇವರುಗಳು ವಿಶ್ರಾಂತಿ ಕೊಡಲಿಕ್ಕೋಸ್ಕರ ಪರಮಾತ್ಮ ಮಲಗಿದಾಗ ಮಾಡ್ತಾನೆ. ಅದಕ್ಕೆ ಚಾತುರ್ಮಾಸ್ಯ ಅಂತ ಕರೆಯುದು. ಚಾತುರ್ಮಾಸ್ಯ ಹಾಕಿ ಭೀಮಸೇನ ದೇವರು ಅಂತ ನಿದ್ರೆ ಮಾಡಿದಾಗ ಮಾಡಿದ್ದೆ ಹೊರತು ನಿಜವಾದ ನಿದ್ರೆ ಅಲ್ಲ. ಆ ಸಮಯದಲ್ಲಿ ಇವರು ಮೋಸ ಮೊಸರ ಮೋಹನ ಅಷ್ಟೇ, ಮೊಸರ ಮೋಹನ ಲೋಕ ವಿಡಂಬನ. ಆ ಸಮಯದಲ್ಲಿ ಅವನ್ನೆಲ್ಲ ನಾಶ ಮಾಡಬೇಕಲ್ಲ. ಏನು ಭೀಮನ ಪರಾಕ್ರಮ! ಎಲ್ಲ ಎಂಟು ಕೈಯಿಂದ ತಳ್ಳಿದನಂತೆ ಎಂಟು ಸರ್ಪಗಳನ್ನ. ಎಂಟು ಸರ್ಪಗಳು ಕೂಡ ಹೇಗೆ ಹೋದವು ಅಂದ್ರೆ ಯಾವ್ಯಾವ ದಿಕ್ಕಿನಿಂದ, ಅವೆಲ್ಲ ಪೂರ್ವ ಆಗ್ನೇಯ ದಕ್ಷಿಣ ಈ ಕ್ರಮದಲ್ಲಿ ಇದ್ದ ಸರ್ಪಗಳು ಆಯಾ ದಿಕ್ಕಿನಲ್ಲಿ ಫಿಕ್ಸ್ ಆಗಿದ್ದು ಅಲ್ಲಲ್ಲಿಗೆ ಹೋಗಿ ಬಿದ್ದುವಂತೆ. ಸಂಜೀವನ ಪರ್ವತ ಹೋಗಿ ಹೇಗೆ ಬಿತ್ತು ನೋಡಿ, ಎಸ್ದಾಗ ಹನುಮಂತ ಎಸ್ದಾಗ ನಷ್ಟಛೇದಾಂಕ ಪ್ರಾಗಿವಾ ಭೂತ್ ಕಪಿವರ ಪುಷ ತೇ ನಮಃ ಕೌಶಲಾಯ. ಹೇಗೆ ಎಲ್ಲಿಂದ ಸಂಜೀವನ ಪರ್ವತ ಕಿತ್ತಿ ತಂದಿದ್ದನೋ ಅದೇ ಜಾಗಕ್ಕೆ ಲಂಕೆಯಲ್ಲಿ ಇದ್ದ ಎಸ್ತ್ರೆ ಅಲ್ಲೇ ಹೋಗಿ ಬಿತ್ತಂತೆ. ಅದು ಹೇಗೆ ಬಿತ್ತು ಅಂದ್ರೆ ಕಿತ್ತಿದ ಗುರುತಿಲ್ಲ ಆ ರೀತಿ, ಕಿತ್ತಿದ ನಷ್ಟಛೇದಾಂಕ ಆ ರೀತಿ ಅಂಟುಕೊಂಡ್ಬಿಡ್ತಂತೆ. ಇದು ಭೀಮಸೇನ ಹನುಮಂತ ಹೋಗದಾಗ ಆದ ಪ್ರಭಾವ. ಅದು ಒಂದು ಸಂಜೀವನ ಪರ್ವತ ಎಸ್ತಿದ್ದು, ಎಂಟು ಸರ್ಪ ಡಿಫ್ರೆಂಟ್ ಡೈರೆಕ್ಷನ್ಸ್ ಒಂದೇ ಕಡೆ ಇಲ್ಲ, ಮತ್ತೆ ಆಯಾ ಜಾಗಕ್ಕೆ ಹೋಗುತ್ತಂತೆ. ಎಂಥ ವೈಶಿಷ್ಟ್ಯ ಭೀಮಸೇನ ವೈಶಿಷ್ಟ್ಯ! ಅಷ್ಟು ಜಾಗದಲ್ಲಿ ಹೋಗಿ ದಪ್ಪಂತ ಹಾಗೆ ಬಿದ್ದುವಂತೆ. ಹೋದಲ್ಲು ಮತ್ತೆ ಬೆಳ್ಕೊಂಡು ಪ್ರಳಯ ಕಾಲ ಜೊತೆ ರೆಡಿ ಆಗಿರ್ತಾವ ಅಷ್ಟೊತ್ತಿಗೆ. ಹಲ್ಲುಗೇನ ದೊಡ್ಡದಲ್ಲ ಮತ್ತೆ ಬೆಳೆಯುತ್ತೆ. ಅವತ್ತಂತ ಹಲ್ಲು ಇರಲಿಲ್ಲ. ಭೀಮಸೇನ ಅವನು ಕೊಲ್ಲಲಿಲ್ಲ, ಇದು ವಿಶೇಷ. ಯಾತಕ್ಕೆ ಕೊಲ್ಲಲಿಲ್ಲ ಅಂದ್ರೆ ಅದು ದೈವೀ ಸರ್ಪಗಳು, ಭಗವಂತನ ಸಂಕಲ್ಪದಂತೆ ಅವು ಬದುಕಿರಬೇಕು. ಪ್ರಳಯ ಕಾಲದಲ್ಲಿ ಅವಕ್ಕೆ ರೋಲ್ ಇದೆ ಒಂದು ಮಾಡೋದನ್ನು, ಅದಕ್ಕೆ ಸಂಹಾರ ಮಾಡಬಾರದು. ಇದಕ್ಕೆ ವಿವೇಕ ಅಂತ ಕರೀತಾರೆ. ಹನುಮಂತ ಲಂಕಿಣಿಯನ್ನು ಕೊಲ್ಲಲಿಲ್ಲ, ಅವಳು ದೇವತೆ ಪಾಪ, ಅವಳು ಸಂಹಾರ ಮಾಡಬಾರದು, ಎಚ್ಚರ ಬರೆಸಬೇಕು. ಅದು ಹನುಮಂತ ಏನ್ ಮಾಡ್ತಾನೆ, ರಾಮ ಭಲೆಯನ್ನು ತಗೊಳ್ಳುತ್ತಾನೆ, ಏನ್ ಮಾಡ್ತಾನೆ, ಕೃಷ್ಣ ಭಲೆಯನ್ನು ತಗೊಳ್ಳುತ್ತಾನೆ. ಒಂದು ಎಂಟು ಸರ್ಪ ಒಂದನ್ನು ಭೀಮಸೇನ ಕೊಲ್ಲಲಿಲ್ಲ, ಇದ್ದ ಜಾಗಕ್ಕೆ ಹೋಗಿ ಹಪ್ಪ ಅಂತ ಬಿದ್ದು ಉಡು ಸರ್ಪಗಳಿದ್ದಲ್ಲ ಅವೆಲ್ಲ ಕಟ್ಟಲಕ್ಕೆ ಬಂದ್ವಲ್ಲ, ಭೀಮಸೇನ ಅವನ್ನ ಎಲ್ಲ ಕೊಂದು ಹಾಕಿಬಿಟ್ಟನಂತೆ. ಹೇಗೆ? ಪಿಪೀಲಿಕಾವತ್ ಅಂತ ಹೇಳಿ ಇರುವೆಗಳನ್ನ ಹೊಸಕಿದ ಹೊಸಕಿ ಹಾಕಿಬಿಟ್ಟನು, ಇರುವೆಗಳ ಹೊಸದಾಗ ಹೊಸಕಿ ಹಾಕಿಬಿಟ್ಟಿದ್ರು. ಅಷ್ಟೊತ್ತಿಗೆ ಒಬ್ಬ ಸೂತನ ಹೊರಗಡೆ ಬಿಟ್ಟಿದ್ರು. ಅಲ್ಲಿಗೂ ಭೀಮಸೇನ ಏನಾದ್ರೂ ಸಾಯದೆ ಹೋದ್ರೆ, ಹಾವುಗಳು ಕಚ್ಚಿದ್ರೂ ಸಾಯದೆ ಹೋದ್ರೆ ನೀನು ಯೋಚನೆ ಮಾಡಬೇಡ, ಇನ್ನ ನೇರವಾಗಿ ಕೊಲೆ ಮಾಡಿಬಿಡು ಅಂತ ಹೇಳಿ ಅವನಿಗೆ ವಿಷದ ಕತ್ತಿ ಕೊಟ್ಟು ಅಲ್ಲಿ ಕೂಡಿಸಿದ್ರು ಹೊರಗಡೆ. ಯಾವಾಗ ಹಾವುಗಳ ಕಥೆಯೆಲ್ಲ ಮುಗಿದೋಯ್ತೋ ಅವನು ಬಂದಂತಾನೆ. ಕೊಂದೇ ಬಿಡಬೇಕು ನೇರವಾಗಿ, ಭೀಷ್ಮದ್ರೋಣ ಏನಂತಾರೋ ಭಯ ಇತ್ತಲ್ಲ, ಏನಾರ ಮಾಡಲಿ ಕೊಂದೇ ಬಿಡೋದು ಆಮೇಲೆ ಏನಾರಾಗಲಿ ಅಂತ ಹೇಳಿ ಕೊಳ್ಳಕ್ಕೆತ್ತ ನಿಂತ್ಕೊಂಡಂತೆ ಬಂದು ಭೀಮಸೇನ ನೋಡ್ತಾನೆ. ತನ್ನ ಎಡಗೈಯಿಂದ ಅವನು ಹೊಡೆದಂತೆ, ಅಪಹಸ್ತತ ಏವ ಭೀಮಃ, ಎಡಗೈಯಿಂದ ಹೀಗೆ ಹೊಡೆದನಂತಷ್ಟೇ. ಅವನು ಪುಡಿ ಪುಡಿ ಆದ್ರೆ ಸಮೇತ ಆ ಖಡ್ಗದ ಸಮೇತ ಪೀಸ್ 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 ಆಗಿ ಹೋದನು. ಇಷ್ಟೆಲ್ಲ ಮಾಡಿದ ಭೀಮಸೇನ ಒಂದು ರೌಂಡ್ ನೋಡ್ತಾನೆ, ಏನು ಬಾಕಿ ಇಲ್ಲ ಕೆಲಸ. ಇಷ್ಟೆಲ್ಲ ಭೀಮಸೇನ ಮಾಡಿದಾಗ ಏನ್ ಮಾಡಿದ್ದ, ಒಂದು ಜಿರಳೆ ಬಂದ್ರೆ ರೂಮಲ್ಲ ಓಡಾಡಿಬಿಡ್ತಾರೆ ಪಾಪ, ಇರುವೆ ಬಂದ್ರೆ ಓಡಾಡ್ತಾರೆ, ಇಲಿ ಬಂದ್ರಂತೂ ಬರೆ ತುಂಬ ಓಡಾಡಿಬಿಡ್ತಾರೆ, ಇಲಿಗಿಂತ ಜಾಸ್ತಿ ಇವರೇ ಓಡಾಡ್ತಾರೆ ಎಷ್ಟೋ ಸಾರ. ಅಂತ ಹೊತ್ತಿನಲ್ಲಿ ಅಷ್ಟೆಲ್ಲ ಹಾವುಗಳನ್ನು ಓಡಿಸಿ ಅದರ ವಂಶಸ್ಥರನ್ನ ಕೊಂದು ಈ ಸಾರಥಿಯನ್ನು ಕೊಂದು ಇಷ್ಟೆಲ್ಲ ಮಾಡಿದರೆ ಭೀಮಸೇನ ಆ ಇದರಿಂದ ಕ್ಷಿಪ್ತ ಸುದೂರ ಮತ್ತು ನಾಗಗಣಾನಥಾಷ್ಟೌ ತದ್ವಂಶಾಂತ ವಿನಿಹತ್ಯ ವಿಪೀಲಿಕಾವತ್. ಮತ್ತೆ ಜಗ್ನೇ ಸಾರಥಿಂ ಅಪಹಸ್ತತ ಏವ ಭೀಮಃ ಸುಶ್ವಾಪ ಪೂರ್ವವತ್ ಅನುತ್ಥಿತವತಲ್ಪ. ಇಷ್ಟೆಲ್ಲ ಮಾಡಿದರೆ ಹಾಸಿಗೆ ಬಿಟ್ಟು ಎದ್ದಿಲ್ಲ ಅಂತ ಹಾಗೆ ಮಲಗಿದ್ದ. ಮಲಿಕೊಂಡೇ ಇಷ್ಟು ಕೆಲಸ ಮಾಡಿದ್ದು ಭೀಮಸೇನ. ಏನು ಸಾಮರ್ಥ್ಯ ಅವರಹುದು ಹನುಮಂತ ಅಂತ ಹೇಳಿದಾಗ ಎಂಥ ಭೀಮಸೇನ, ಎದ್ದು ಕೂಡ ಎದ್ದಿಲ್ಲ, ಲೀಲಾಜಾಲ ಮಲಗಿಂತ ಕೆಲಸ ಮಾಡಿ ಪುನಃ ಏನು ಕೆಲಸ ಇಲ್ವಲ್ಲ ಈಗ ಅಂತ ಮಲಗಿದ್ರಂತೆ. ಭೀಮಸೇನ ಮಲಗೋದು ಅಂದ್ರೆ ದೇವರ ಧ್ಯಾನ ಮಾಡೋದು ಅಂತ ಅರ್ಥ. ಉಳಿದವರು ದೇವರ ಧ್ಯಾನ ಮಾಡೋದ್ರೆ ಮಲಗೋದು ಅಂತ ಅರ್ಥ, ಅದು ಬೇರೆ. ದೇವರ ಧ್ಯಾನ ಮಾಡ್ತಾ ನಿದ್ದೆ ಹೊಡೆದಿರ್ತಾನೆ ಪಾಪ. ಭೀಮಸೇನ ನಿದ್ರೆಯೂ ಕೂಡ ದೇವರ ಧ್ಯಾನವಾಗಿತ್ತಲ್ಲ, ಅದಕ್ಕೇನೆ ವಾಯುದೇವರನ್ನು ಮಲಗಿಸಬೇಕಾದ್ರೆ ಲಾಲಿ ಲಾಲಿ ಹನುಮ ಭೀಮ ಮಧ್ವಾರ್ಯ ಲಾಲಿ ರಾಮಕೃಷ್ಣ ವ್ಯಾಸರಾಪ್ರಿಯ ಸೌಂದರ್ಯ ರೂಪದ ಶ್ರೀಮದ್ ಆನಂದ ತಂದೆ ಉಡುಪೆಯಲ್ಲಿ ಬಂಧು ಉಡುಪೆಯಲ್ಲಿ ನೆಲೆಯಾಗಿ ನಿಂದ ನಿದ್ರಿಸುವೆ ಧ್ಯಾನ ವಂದಿಸುವೆ ನಿದ್ರಿಸೈ ಹರಿಧಾನದಿಂದ ಅಂತ ಹೇಳ್ತಾ ತಂದೆ ಹಯವದನನ ಮೋಹದ ಕಂದ. ರಾಜರಾಜ ಸ್ವಾಮಿಗಳು ಆ ಲಾಲಿ ಲಾಲಿ ಹನುಮ ಭೀಮ ಮಧ್ವಾರ್ಯ ಅನ್ನೋ ದೇವರ ನಾಮದೊಳಗೆ ಮಲಗಿ ಅಂತ ಆಡ್ತಾರೆ. ಅದಕ್ಕೆ ಅವರು ದೇವರ ಸ್ತೋತ್ರ ಮಾಡ್ತಾರೆ, ಅದರಿಂದ ಅಷ್ಟು ಮಹತ್ವ. ಯಾವ ಕಾಲಕ್ಕೂ ಕೂಡ ರುಜುಗಳ ಹಿರಿಮೆ ತತ್ರಾಪಿ ವಾಯುದೇವರ ಹಿರಿಮೆ ಪ್ರಸಂಗತವಾಗಿರೋದ್ರಿಂದ ಎಷ್ಟು ಅದ್ಭುತ ಊಹಾತೀತವಾದ ಹಿರಿಮೆ. ಹಾಗೆ ಹರಿಧ್ಯಾನ ರಥರಾದರಂತೆ ಈ ಸುದ್ದಿ ಹೋಯಿತು. ಇಂಥ ಪರಾಕ್ರಮ ಕಂಡಾಗ ಎಲ್ಲಿಯಾದರೂ ಇದು ಪ್ಯಾರಲ್ಲ ಕಾಣ್ತೇವೆ ನಾವೀಗ, ಸಾಧ್ಯವೇ ಇದೆ. ಅಲ್ಲಿ ರಾಮ ಹನುಮಂತ, ಇಲ್ಲಿ ಕೃಷ್ಣ ಭೀಮಸೇನ. ಅರ್ಜುನಾದಿಗಳು ಹೀಗೆ ಮಾಡಿದವರಲ್ಲ, ಅವರ ಸಾಮರ್ಥ್ಯ ಇಂಥದ್ದಲ್ಲ. ಶಸ್ತ್ರ ಇದ್ರೆ ಅರ್ಜುನನ ಹಿರಿಮೆ ಭಾರಿ ದೊಡ್ಡದು, ಶಸ್ತ್ರ ತೆಗೆದ್ರೆ ಅರ್ಜುನನ ಮಟ್ಟ ಸಾಕಷ್ಟು ಕಡಿಮೆ ಆಗುತ್ತೆ. ಭೀಮಸೇನರಿಗೆ ಶಾಸ್ತ್ರ ಇರಲಿ ಬಿಡ್ಲಿ ಅನುಕೂಲ ಆಗಲಿಲ್ಲ, ರಾತ್ರಿ ಇಲ್ಲ, ಅದು ಇಲ್ಲ, ಇದಿಲ್ಲ, ಹೋಮ್ ಪಿಚ್ಚು ಆ ಪಿಚ್ಚು ಎಂತಿರ್ತಾರಲ್ಲ, ಭೀಮಸೇನೆ ಯಾವ ಯಾವುದು ಲೆಕ್ಕ ಇದೆ. ಭೀಮ ಅಂದ್ರೆ ಭೀಮನೆ, ಅದ್ವಿತೀಯ ಅಂದ್ರೆ ಅದ್ವಿತೀಯನೇ. ಇದು ನಿಜವಾದ ಅರ್ಥದಲ್ಲಿ ಭೀಮನ ಹಿರಿಮೆ. ಇದನ್ನು ನೋಡಿದ್ರು ಸಂಕಟ ಆದ್ರೆ ಸಂಕಟ. ನಾನು ಆಯಾಸ ಕೆಲಸ ಮಾಡಿದ್ದೆ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕೆಲಸ ಮಾಡಿಬಿಟ್ರೆ ಹೊಗಳುತ್ತಾರೆ ಪಾಪ. ಏನೇ ಕಷ್ಟಪಟ್ಟಿರಲಿ ಪಾಪ ಕೆಲಸ ಮಾಡಿದ್ರಲ್ಲ. ಭೀಮಸೇನೆ ಎಲ್ಲಾ ಕೆಲಸ ಮಾಡೋದ್ರ ಜೊತೆಗೆ ಎಫರ್ಟ್ಲೆಸ್ ಮಾಡೋದು ಭಾರಿ ವಿಶೇಷ. ಅದಕ್ಕೆ ಹೇಳ್ತಾರೆ, ನೈವಾತ್ರ ವಿಶ್ರಮಣ ಮೈಚ್ಛತ್ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ. ಅವರಿಗೆ ಯಾತಕ್ಕೆ ಶ್ರಮ ಆಗೋದಿಲ್ಲ ಅಂದ್ರೆ ನಮ್ಮ ಶಕ್ತಿ ಅಷ್ಟು ಉಪಯೋಗಿಸಿಬಿಟ್ರೆ ಸ್ವಲ್ಪ ಶ್ರಮ ಆಗುತ್ತೆ, ಕಡಿಮೆ ಉಪಯೋಗಿಸಿದ್ರೆ ಆಗೋದಿಲ್ಲ, ತುಂಬಾ ಕಡಿಮೆ ಉಪಯೋಗಿಸಿದ್ರೆ ಆಗೋದೇ ಇಲ್ಲ. ಹಂಡೆ ಎತ್ತಿದ್ರೆ ಸ್ವಲ್ಪ ಆಯಾಸ ಆಗುತ್ತೆ, ಆದರೆ ಕೆಲವು ಉದ್ಧರಣೆ ಎತ್ತಿದ್ರೆ ಆಯಾಸ ಆಗ ಜನ ಇದ್ದಾರೆ ಸಂಧಾನೆ ಮಾಡಬೇಕಾದ್ರೆ, ಹಂಡೆ ಎತ್ತಿದ್ರೆ ಗ್ಯಾರಂಟಿ ಆಗುತ್ತೆ, ಕಡಿಮೆ ಎತ್ತಿದ್ರೆ ಆಗ ಸಂಭವ ಬರೋದಿಲ್ಲ. ಆದರೆ ತುಂಬಾ ಹನುಮಂತನ ಶಕ್ತಿ ಎಷ್ಟಿತ್ತು ಅಂದ್ರೆ ಸುಮಧ್ವಿಜಕಾರ ಬರೀತಾರೆ, ಪೂರ್ಣ ಶಕ್ತಿ ಉಪಯೋಗಿಸೋ ಚಾನ್ಸ್ ಬರಲೇ ಇಲ್ಲ ಅಂತವ್ರು. ಹನುಮಂತ ರೂಪದಲ್ಲಾಗಲಿ ಭೀಮ ರೂಪದಲ್ಲಾಗಲಿ ಮಧ್ವ ರೂಪದಲ್ಲಾಗಲಿ ಅವರು ಪೂರ್ಣ ಶಕ್ತಿ ಉಪಯೋಗಿಸೋ ಸಮಯ ಬರಲೇ ಇಲ್ಲ. ಅದಕ್ಕೆ ಶ್ಲೇಷತಃ ಅಂತ ಹೇಳಿ ಏನ್ ತೋರಿಸಿದ್ರು ಅತಿ ಕಡಿಮೆ ತೋರಿಸಿದ್ದಕ್ಕೆ ಅಷ್ಟು ಜಾಸ್ತಿ ಆಗಿದೆ. ಇವತ್ತು ತರಕಾರಿ ವ್ಯಾಪಾರಕ್ಕೆ ಅಂತ ಹೋದ್ರೆ ಮನೆ ಮಾರಿ ದುಡ್ಡು ತಗೊಂಡು ಹೋಗ್ಬೇಕಾಗಿಲ್ಲ, ಅದಕ್ಕೆಲ್ಲ ಕೂಡ ಮನೆ ಮಾರಿ ಕಾರ್ ಮಾರಿ ದುಡ್ಡು ಹೋಗ್ಬೇಕಾಗಿಲ್ಲ. ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ? ಅತಿ ಕಡಿಮೆ ಅಷ್ಟೇ. ಅತಿ ಕಡಿಮೆ ದುಡ್ಡಿನಲ್ಲಿ ಹೇಗೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಬರಬೇಕು, ಇಡೀ ಭೂಲೋಕದ ಎಲ್ಲಾ ವ್ಯಾಪಾರನ ವಾಯುದೇವರಿಗೆ ಸ್ವಸ್ವಲ್ಪ ಶಕ್ತಿ ಉಪಯೋಗಿಸಿ ಮುಗಿಸ್ಬಿಡ್ತಿದ್ರಂತಷ್ಟೇ. ಆದ್ರಿಂದ ಆಯಾಸವೇ ಇಲ್ಲದ ಕೆಲಸ ಅವರ ಉಪನಿಷತ್ತಲ್ಲಿ ಬರುತ್ತದೆ. ಆಯಾಸವಿಲ್ಲದೆ ಯಾರು ಕೆಲಸ ಮಾಡ್ತಾರೆ? ಟೆಸ್ಟರು ಬೃಹದಾರಣ್ಯದಲ್ಲಿ ಹೇಳ್ತಾರೆ, ಆಯಾಸವಿಲ್ಲದೆ ಯಾರು ಕೆಲಸ ಮಾಡ್ತಾರೆ? ಉಳಿದ ದೇವತೆಗಳು ಎಲ್ಲ ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಆಗಲಿಲ್ಲ, ಮಾಡಿದಷ್ಟು ಕೆಲಸನ ಆಯಾಸ ಮಾಡ್ಕೊಂಡು ಕಣ್ಣಿನ ದೇವತೆ ಆಯಾಸ ಆಗುತ್ತವೆ. ಅದಕ್ಕೆ ನಿದ್ರೆ ವಿಶ್ರಾಂತಿ ಬೇಕೇ ಬೇಕು, ಕಣ್ಣಿಗೆ ಆಯಾಸವಾಗೋದ್ರಿಂದ ಸ್ಟ್ರೈನ್ ಮಾಡ್ಕೊ, ಅದಕ್ಕೆ ರೆಪ್ಪೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಕಣ್ಣಿಗೆ. ರೆಪ್ಪೆ ಅಟ್ಯಾಚ್ ಆಗಿರೋದು ಯಾವ್ದು ಗೊತ್ತೇ, ಗೊತ್ತಿಲ್ಲದ ರೆಪ್ಪೆ ಹುಡುಕೋತಾ ಇರುತ್ತೆ, ಆ ಸ್ಟ್ರೈನ್ ರಿಲೀಸ್ ಮಾಡುತ್ತೆ ಅಂತಿರುತ್ತೆ. ಆ ಸ್ಟ್ರೈನ್ ಕಡಿಮೆ ಮಾಡೋದ್ರೆ ರೆಪ್ಪೆ ಹಾಗೆ ತೋರಿಸೋಪುತ್ತ ನೋಡಿ, ಕಣ್ಣ ನೀರು ಬರುತ್ತೆ, ಕೆಂಪಾಗಿ ಬಿಡುತ್ತೆ, ತಡೆದಕ್ಕೆ ಆಗೋದಿಲ್ಲ, ರೆಪ್ಪೆ ಹೊಡ್ಕೊಂಡು ಮತ್ತೆ ಸರಿ ಹೋಗ್ಬಿಡು, ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಅದೇ ರೀತಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಏನಿದೆ, ವಿಶ್ರಾಂತಿ ಬೇಕದೆ. ಅವು ಮಾಡೋದೇ ಕಡಿಮೆ ಕೆಲಸ, ಅದಕ್ಕೂ ವಿಶ್ರಾಂತಿ ಬೇಕು. ಆದ್ರೆ ಉಸಿರಾಟಕ್ಕೆ 24 ತಾಸು ಕೂಡ, ನಾವು ಮಲಗಿದಾಗಲೇ ಉಸಿರಾಟ ನಡೆದಿರ್ಬೇಕಲ್ಲ, ಮಲಗಿದಾಗ ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ, ಕೆಲವು ಎದ್ದಾಗಲೇ ಕಿವಿ ಕೇಳೋದಿಲ್ಲ ಪಾಪ, ಇನ್ನು ಮಲಗಿದಾಗ ಎಲ್ಲಿ ಕೇಳ್ಬೇಕು ಕಿವಿ ಅವರಿಗೆ? ಇಷ್ಟಾದರೂ ಅವರಿಗೆ ಇದನ್ನಿಸೋದಿಲ್ಲ. ಆದರೆ ಉಸಿರಾಟ ಮಾತ್ರ ಸಲೀಸ ನಡೆದಿದೆ. ಯಾತಕ್ಕೆ? ವಾಯುದೇವರಿಗೆ ವಿಶ್ರಾಂತಿಯ ಪ್ರಶ್ನೆ ಇಲ್ಲ. ಅವರು ಲೀಲಾಜಾಲವಾಗಿ ಅನಾಯಾಸ ಕೆಲಸ ಮಾಡುತ್ತಾರೆ. ಮಹಾಭಾರತ ನಮ್ಮೆದುರಿಗಿದೆ, ವಿಷಯ ನಡೆದಿದೆ, ಲೇಖನ ಮಾಡಿದ್ದಾರೆ, ಓದಿದರೆ ಕಣ್ಣು ನಮಗೆ ಬರುತ್ತೆ. ಆಗ ದುರ್ಯೋಧನರಾಜ ನೋಡಿದ್ರು, ಅಬ್ಬ ತೀರ್ಮಾನ ಮಾಡಿ, ಇನ್ನಿತನ ಕೊಲ್ಲಕ್ಕಾಗೋದಿಲ್ಲ. ಆ ತೀರ್ಮಾನ ಮಾಡಿಕೊಂಡು ಅವತ್ತೆ ಮಾಡಿದ ತೀರ್ಮಾನ ಶಾಶ್ವತ ತೀರ್ಮಾನವಾಯಿತು. ಇನ್ನೇ ಇವನು ಕೊಲ್ಲಕ್ಕಾಗೋದಿಲ್ಲ, ಆದರೆ ಒಂದು ಕೆಲಸ ಮಾಡೋಣ ಅನ್ಕೊಂಡ್ರೆ ಎಲ್ಲರೂ ಸೇರಿ ಈ ಭೀಮಸೇನನ ಬಲದ ಗುಟ್ಟೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ ನೋಡಿ, ನಿಮ್ ಗುಟ್ಟೆ ಎಸ್ಎಸ್ಎನ ಗುಟ್ಟೆ ಏನು ಅಂತೆ, ಎಸ್ಎಸ್ಎನ ಗುಟ್ಟೆ ಏನು? ಅವರೆಲ್ಲ ಯೋಚನೆ ಮಾಡಿದ್ರು, ತಮ್ಮದೇ ಉತ್ತರ ತಿಳ್ಕೊಂಡ್ರು. ಈ ಭೀಮಸೇನನ್ನ ಯಾತಕ್ಕೆ ನಮಗೆ ಗೆಲ್ಲದಕ್ಕಾಗೋದಿಲ್ಲ ಅಂದ್ರೆ, ಈತ ಕೃಷ್ಣ ಭಕ್ತ, ಕೃಷ್ಣ ಈತನ್ನ ಕಾಪಾಡ್ತಾನೆ, ಅದಕ್ಕೆ ಭೀಮನ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿಯಾದ ಉತ್ತರ, ಏನು ಸಂಶಯ ಇಲ್ಲ ಅದರೊಳಗೆ. ಕೃಷ್ಣ ಕಾಪಾಡ್ತಾನೆ, ಅದಕ್ಕೆ ಭೀಮನ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಮೂರ್ಖರು ಇವರು! ಕೃಷ್ಣನನ್ನ ಮರೆ ಹೋಗ್ತಿರ್ತಕ್ಕಂಥ ಭೀಮಸೇನ ಅಚ್ಛೇದ್ಯ ಅಭೇದ್ಯ ಆಗಿರೋದ್ರಿಂದ ನಾವು ಕೃಷ್ಣನ ಮರೆ ಹೋಗ್ಬೇಡ ಅಂತಕೊಂಡು ಮುದೋಗ್ತಿತ್ತು ಅಲ್ಲಿಗೆ. ಬಹಳ ಸರಳ, ಅದು ಒಳ್ಳೆ ಪದಾರ್ಥ ಯಾರೋ ತಂದಿರ್ತಾರೆ, ನೋಡ್ತಾರೆ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ, ಅಲ್ಲೇ ಸೀದಾ ಅಲ್ಲಿ ಹೋಗ್ತಾರೆ, ತಗೊಂಡ್ ಬರ್ಲಿಕ್ಕೆ ಹೋಗ್ತಾರೆ. ಸಿಂಪಲ್ ಲಾಜಿಕ್ ಅದು. ಮಾಡ್ಬೇಕಾಗಿತ್ತೋ ಇಲ್ಲ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂದ್ರೆ ಮುಗಿದೋಗ್ತಿತ್ತು. ಅವರಿಗೆ ಆ ಬುದ್ಧಿ ಇಲ್ಲ. ಅದಕ್ಕೆ ಹೇಳ್ತಾರೆ, ಹರಿದ್ವೇಷಗಳು ಸ್ವಭಾವತ ಆಗಿದ್ರೆ ಅವ್ರಿಗೆ ಎಂದೆಂದು ದೇವರಲ್ಲಿ ಭಕ್ತಿ ಬರೋದೇ ಇಲ್ಲ ಅಂತ ಹೇಳಿದ್ರು. ರೆಕ್ಕ ಕೃಷ್ಣ ಎದುರು ನಿಂತ್ಕೊಂಡ್ರು ಭಕ್ತಿ ಬರೋದಿಲ್ಲ ಅವ್ರಿಗೆ. ಮುಂದೆ ನೋಡ್ತೇವೆ ಅದನ್ನೆಲ್ಲ ಕೂಡ, ಭಕ್ತಿ ಬರೋದೇ ಇಲ್ಲ ಅವರಿಗೆ. ಅಂತ ಮಹಾಮೂರ್ಖರು ಅದು ಯೋಚನೆ ಮಾಡುತ್ತಾರೆ. ಓ, ಹಾಗಿದ್ರೆ ಕೃಷ್ಣ ಈತನನ್ನು ಕಾಪಾಡೋದ್ರಿಂದ ನಮಗೆ ಈತನ ಗೆಲ್ಲಕ್ಕೆ ಆಗ್ತಾ ಇಲ್ಲ, ಕೊಲ್ಲಕ್ಕೆ ಆಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಾವು ಕೃಷ್ಣನ್ ಕೊಂದ್ರೆ ಈತನ ಕೊಲ್ಲಕ್ ಬರುತ್ತೆ. ಹೇಗೆ ಲಾಜಿಕ್ ಇದೆ ನೋಡಿ, ಅವನು ಕೃಷ್ಣನ್ ಕೊಂದ್ ಹಾಕಿಬಿಟ್ರೆ ಈತನ ಕೊಲ್ಲಕ್ ಬರುತ್ತೆ. ಈತನ ಕೊಲ್ಲಕ್ಕೆ ಕನಸದಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಅನಂತಾನಂತ ಬ್ರಹ್ಮ ರುಜುಗಳನ್ನ ಕೃಷ್ಣ ಕಾಪಾಡ್ತಾನೆ. ಲೆಕ್ಕ ಒಬ್ಬ ಭೀಮನನ್ನಲ್ಲ, ಅನಂತಾನಂತ ಬ್ರಹ್ಮರನ್ನ, ವಾಯುದೇವರನ್ನ, ರುಜುಗಳನ್ನ ಕೃಷ್ಣ ಕಾಪಾಡ್ತಾನಲ್ಲ, ಆತನ ಕೊಲ್ತಾರಂತೆ. ಇವ್ರು ಎಂಥ ಪಾಪಿಗಳಿರ್ಬೋದು, ಐಡಿಯಾ ಹೇಗಿರ್ಬೋದು ಲೆಕ್ಕ ಹಾಕಿ. ಈ ಮಾತನ್ನಾಡಿಬಿಟ್ಟು ಒಂದು ಕೆಲಸ ಮಾಡೋಣ, ಕೃಷ್ಣನನ್ನ ಕೊಲ್ಲಬೇಕು. ಆಗ ಭೀಮನು ಸಾಯ್ತಾನೆ. ಒಂದು ನಾವು ಕೃಷ್ಣನ ಹತ್ರ ನೇರ ಹೋಗೋದು ಬೇಡ, ಅಲ್ಲಿ ಧೈರ್ಯ ಇಲ್ಲ, ಹೋಗೋದು ಮಾತಾಡ್ಕೋತಾನೆ. ನೇರ ಹೋಗೋದು ಬೇಡ. ಜರಾಸಂಧ ಹೇಗೆ ಕೃಷ್ಣನ ಮೇಲೆ ಹೋಗ್ತಾ ಇದ್ದಾನೆ. ಜರಾಸಂಧ ಕೃಷ್ಣ ಮೇಲೆ ಇಷ್ಟೊತ್ತಿಗಾಗಲೇ ಗಮನಿಸಬೇಕು, ಕೃಷ್ಣನಿಗೆ ಎಷ್ಟು ವರ್ಷ ಅಂತ ಗೊತ್ತಿರುತ್ತೆ ನಮಗೆ ಈಗಾಗಲೇ. ಎಲ್ಲ ಇವೆಲ್ಲ ಹೆಚ್ಚುಗಡೆ ಸಮ ಕೆಲವು ತಿಂಗಳ ವ್ಯತ್ಯಾಸ ಅಷ್ಟೇನೆ. ಆದ್ದರಿಂದ ಕೃಷ್ಣನಿಗೂ 15 ವರ್ಷ ದಾಟಿ ಹೋಗಿದೆ, ಸ್ವಲ್ಪ ದಿವಸ ಬಂದು ಬೇರೆ ಆಗಿದ್ದಾಗ 17-18 ವರ್ಷ ಪಾಂಡವರಿಗೀಗ. ಕೃಷ್ಣನಿಗೂ ಸ್ವಲ್ಪ ಹೆಚ್ಚು ಕಡಿಮೆ ವರ್ಷದಲ್ಲಿ ಇದ್ದಾನೆ ಕೃಷ್ಣ. ಆ ಕೃಷ್ಣನ ಮೇಲೆ ಜರಾಸಂಧ ತೋಕ್ತಾನೇ ಇದ್ದಾನೆ. ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು. ಎಲ್ಲಾ ಸೈನ್ಯ 23 ಅಕ್ಷವಣಿ ಸೈನ್ಯ ತಗೊಂಡು ಹೋಗೋದು, ಬರೀ ಕೈಯಲ್ಲಿ ವಾಪಸ್ ಹೋಗೋದು. ಇತಿ ಸೋ ಯಾರಿಗೂ ಬರ್ತಿದ್ರು. ರೇಷ್ನಲ್ಲೂ ಅಷ್ಟು ಕಳ್ಕೊಳ್ಳಿಕ್ಕಿಲ್ಲ ಮನುಷ್ಯ, ಸ್ವಲ್ಪ ಉಳಿದಿರ್ಬೋದು, ಏನೇನು ಇಲ್ಲ, ಎಲ್ಲ ಕಳ್ಕೊಂಡು ವಾಪಸ್ ಬರ್ತಿರ್ತಾರೆ. ಇದು ಅವನ ದುರಂತ. ಒಂದು ಕೆಲಸ ಮಾಡೋಣ, ಜರಾಸಂಧ ಆ ಕಡೆ ಹೇಗೋ ಹೋಗ್ತಾ ಇದ್ದಾರೆ, ಅವನಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಮ್ಮ ಸೈನ್ಯ ಆ ಕಡೆ ಕಳಿಸಿಕೊಡೋಣ. ನಮ್ಗೆ ಗೊತ್ತಿರೋ ರಾಜರನ್ನೆಲ್ಲ ಅವನ ಜರಾಸಂಧ ಹಿಂದೆ ಕಳಿಸಿಬಿಡೋಣ, ಕೃಷ್ಣನ ಕೊಲ್ಲ ಸುಲಭ ಆಗುತ್ತೆ. ಅವನು ಈ ಕಡೆ ಭೀಮನ ಕೊಲ್ಲಕ್ಕೆ ಟ್ರೈ ಮಾಡೋಣ. ಹೀಗಾಗಿ ಹರಿಣಾ ಸಾಕಂ ಉತ್ಸಾಧ್ಯ ಏಷಃ, ಕೃಷ್ಣನ ಸಮೇತವನ್ನು ಕೊಲ್ಲಬೇಕು ಅಂತ ಉಪಾಯ ಮಾಡಿಕೊಂಡು ಜರಾಸಂಧನ ಸೈನ್ಯಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಆ ಕಡೆ ಕಳಿಸಿಕೊಟ್ರು. ಈ ಕಡೆ ತಮ್ಮ ಪ್ರಯತ್ನ ಮುಂದುವರೆಸ ಯೋಚನೆ ಮಾಡಿದರು. ಜೊತೆಗೆ ಭೀಮಸೇನ ಮತ್ತೊಂದು ಅದ್ಭುತ ಕಾರ್ಯ ಮಾಡ್ತಾನೆ, ತುಂಬಾ ಜನ ಗೊತ್ತಿಲ್ಲ. ಅವರೆಲ್ಲ ತೀರ್ಮಾನ, ಇನ್ನ ನಾನು ದಿಗ್ವಿಜಯ ಮಾಡಬೇಕು ಅಂತ ಹೊರಡ್ತೇನೆ. ದಿಗ್ವಿಜಯ ಮಾಡಬೇಕು, ಅನೇಕ ದಿಕ್ಕುಗಳನ್ನು ಗೆದ್ದು ವಿಶೇಷವಾದಂತಹ ರೀತಿಯಲ್ಲಿ ಐಶ್ವರ್ಯವನ್ನು ತಂದು ಹಾಕಬೇಕು ಅಂತೇಳಿ ಭೀಮಸೇನ ಹೋಗ್ತಾ ಇದ್ದಾನೆ. ಅವರು ಭೀಮಾರ್ಜುನರ ದಿಗ್ವಿಜಯ ಯಾತ್ರೆ ಶುರುವಾಗ್ತದೆ. ಭೀಮಾರ್ಜುನ ದಿಗ್ವಿಜಯ ಯಾತ್ರೆ ಮಹಾಭಾರತ ಹೇಳಿದೆ, ತುಂಬಾ ಜನ ಗಮನಿಸಿಲ್ಲ ಅದನ್ನ. ಇಬ್ಬರು ಸೇರಿ ಅನೇಕ ದಿಕ್ಕುಗಳನ್ನು ಸಂಚಾರ ಮಾಡಿಕೊಂಡು ಬಂದು ಆ ಚಿಕ್ಕ ವಯಸ್ಸು, ಆ ವಯಸ್ಸಿನೊಳಗೆ ಎಷ್ಟು ರಾಜ್ಯವನ್ನು ಬೆಳೆಸಿದರು ಅಂತ ಹೇಳ್ತಾರೆ. ಎಷ್ಟು ದೊಡ್ಡದಾಗಿ ರಾಜ್ಯ ಬೆಳೆಸಿದ್ದಾರೆ ಅಂತ ಕೇಳಿದರೆ, ಅವರ ತಂದೆ ಪಾಂಡರಾಜ ಇದ್ನಲ್ಲ, ಆತ ಜೀವನ ಪೂರ್ತಿಯನ್ನು ಬೆಳೆಸಿದ್ದ, ಅದಕ್ಕಿಂತ ಜಾಸ್ತಿಯನ್ನು ಬೆಳೆಸಿಬಿಡ್ತಾರೆ ಇಬ್ಬರು ಕೂಡ. ಅಂತ ಮಹಾವೀರರಾಗಿ ಭೀಮಾರ್ಜುನರು ಕಂಗೊಳಿಸ್ತಾ ಇದ್ದಾರೆ. ಆ ಸಮಯಕ್ಕೆ ಜರಾಸಂಧನನ್ನು ಸೋಲಿಸಿಬಿಡ್ತಾರೆ ಭೀಮಸೇನ. ಆ ಸಮಯಕ್ಕೆ ಯುದ್ಧ ಜರಾಸಂಧನ ಭೀಮಸೇನ ಯುದ್ಧವಾಗಿ ಬಿಟ್ಟು ಜರಾಸಂಧನನ್ನು ಸೋಲಿಸಿ ಬಂದಂತ ಕಥೆ ಅಲ್ಲಿ ನಾವು ಕೇಳಿ. ಹೀಗಿದ್ದಾಗ ಮತ್ತೊಂದು ಪ್ರಸಂಗ ಒದಗಿತ್ತು. ಇವರಿಗೆಲ್ಲ ವಿದ್ಯಾಭ್ಯಾಸ ಆಗ್ಬೇಕಲ್ಲ, ಈಗ ಶಸ್ತ್ರಾಭ್ಯಾಸ ಆಗ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಹಿಂದಿನ ಕಥೆ, ಪಾಂಡವರಿನ್ನು ಬದಲಿಯಲ್ಲೇ ಇದ್ದ ಕಾಲ, ಕೌರವರು 8-10 ವರ್ಷದಲ್ಲಿ ಬೆಳೀತಾ ಇದ್ದಾರೆ, 8-10 ವರ್ಷದ ಹುಡುಗರು. ಆಗಿದ್ದ ಕಾಲಕ್ಕೊಂದ್ಸರ್ತಿ ಏನಾಯ್ತಂತೆ, ಅಶ್ವತ್ಥಾಮರು ದ್ರೋಣಾಚಾರ್ಯರ ಮಕ್ಕಳು. ದ್ರೋಣಾಚಾರ್ಯ ಬೃಹಸ್ಪತಿ ಅವತಾರ. ಬೃಹಸ್ಪತಿಯಾದ ದ್ರೋಣಾಚಾರ್ಯರು ಸ್ವತಃ ಅವರು ಹುಟ್ಟಿನ ಕಥೆಯ ಬಹಳ ರೋಚಕವಾದ. ದ್ರೋಣಾಚಾರ್ಯ ಹುಟ್ಟಿದ್ದು ಜನ್ಮೆಯಲ್ಲಿ ಹುಟ್ಟಿದ್ದಾನೆ, ಅದಕ್ಕೆ ದ್ರೋಣ ದ್ರೋಣ ಅಂತ.
ಇವತ್ತು ಹೋಮಹವನ ಮಾಡಬೇಕಾದ್ರೆ ದ್ರೋಣ ಬನ್ನೆಗಳು ಬರ್ತಾವೆ, ದ್ರೋಣ ಸಂಸ್ಕೃತ ಹೆಸರೇ ಬನ್ನೆಗೆ ಹುಟ್ಟಿದ್ರಿಂದ ಅವರಿಗೆ ದ್ರೋಣ ಅನ್ನೋ ಹೆಸರು ಬಂದಿತ್ತು. ಅವರು ಶುದ್ಧ ಧರ್ಮರಸರಾದರು. ಅವರ ಜೀವನದ ಕ್ರಮ ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರವಾದ ಜೀವನ ಕ್ರಮ. ಒಬ್ಬ ಬ್ರಾಹ್ಮಣ ಅತ್ಯುನ್ನತ ಮಠದಲ್ಲಿ ಬದುಕಬೇಕಾದ್ರೆ ಒಂದು ವ್ರತ ಹೇಳ್ತಾರೆ, ಶಿಲೋಂಚ ವೃತ್ತಿ ಅಂತಿದೆ. ಆದ್ರೆ ಆ ಧರ್ಮದಲ್ಲಿ ಬದುಕಿದ್ರೆ ಅವನು ಅತ್ಯಂತ ಮೇಲ್ಮಟ್ಟದ ಬ್ರಾಹ್ಮಣ ಅಂತ. ಆ ರೀತಿ ಬದುಕಿದ ಜನರು ಸಿಗೋದು ಯಾವ ಕಾಲಕ್ಕೂ ಕಡಿಮೆನೆ. ಆದರೆ ದ್ರೋಣಾಚಾರ್ಯ ಹಾಗೆ ಬದುಕಿದ್ದವರು ಅಂತ ಹಿಂದೆ ಹೇಳಿದ್ದೆ. ಅವರು ಕಥೆ ಹೇಳಬೇಕಾದ್ರೆ ಅಷ್ಟು ವಿಚಿತ್ರವಾದ ವ್ರತ ಮಾಡಿದವರು, ಅತ್ಯಂತ ನಿಷ್ಠರಾದವರು, ಹಾಗೆ ಬದುಕ್ತಾ ಇದ್ರು. ಹೆಂಡತಿ ಕೃತಿದೇವಿ, ಕೃಪಾಚಾರ್ಯರ ಸಹೋದರಿ. ಆ ಕೃಪಾಚಾರ್ಯ ವಿಶ್ವಂಭ ನಾಮಕ ರುದ್ರರ ಅವತಾರ. ಕೃತಿದೇವಿ ಬೃಹಸ್ಪತಿ ಪತ್ಯ ತಾರೆ ಇದ್ದಾಳಲ್ಲ, ಆಕೆ ಅವರ ಅವತಾರ. ದ್ರೋಣಾಚಾರ್ಯ ಬೃಹಸ್ಪತಿ ಅವತಾರ. ಹುಟ್ಟಿದ್ದು ಭರದ್ವಾಜ ಮುನಿಯ ಮಗನಾಗಿ ಹುಟ್ಟಿದ್ದ. ಭರದ್ವಾಜ ಮುನಿಯ ಮಕ್ಕಳೇ ದ್ರೋಣಾಚಾರ್ಯ. ಭರದ್ವಾಜರು ಬೃಹಸ್ಪತಿಯ ಮಕ್ಕಳು. ಅಂದ್ರೆ ತನ್ನ ಮಗನಿಗೆ ಮಗನಾಗಿ ಹುಟ್ಟುತ್ತಾರೆ. ಇದು ಆಶ್ಚರ್ಯ. ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ್ದು ಬೃಹಸ್ಪತಿ ಆಚಾರ್ಯರ ಕಥೆ. ಇತ್ತು ಮಗನಿಗೆ ಮಗನಾಗಿ ಹುಟ್ಟೋದು ಆಶ್ಚರ್ಯ ಅಲ್ಲ. ಆಚಾರ್ಯರಿಗೆ ಒಬ್ಬ ಗೋದಾನ ಮಾಡಿದಂತ ಒಬ್ಬ ಬ್ರಾಹ್ಮಣ, ಪೂರ್ವಾಲಯ ಅಂತ ಒಬ್ಬ ಬ್ರಾಹ್ಮಣ ಗೋದಾನ ಮಾಡಿದನಂತೆ. ಅವನಿಗೆ ಎಷ್ಟು ಪುಣ್ಯ ಬಂತು ಅಂತ ಕೇಳಿದ್ರೆ, ಅವನು ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತು ಮರ ಇಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಸುಂದ್ಯ. ತನ್ನ ಮಗನಿಗೆ ಮಗನಾಗಿ ಹುಟ್ಟಿ, ಆಚಾರ್ಯನು ಚಿಕ್ಕವರಿದ್ದರಲ್ಲಾಗ ಮಗನಾಗಿ ಮಗನಾಗಿ ಹುಟ್ಟ ಹೊತ್ತಿಗೆ ಮಧು ಸಿದ್ಧಾಂತ ಪ್ರಸಾರವಾಗಿತ್ತಂತೆ. ಅದನ್ನ ಕೇಳಿ ಆಮೇಲೆ ಪದ್ಧತಿ ಕೊಟ್ಟಿದ್ದು. ಈ ಮಗನಿಗೆ ಮಗನಾಗಿ ಹುಟ್ಟ ಪದ್ಧತಿ ಇದೆ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಮಗನಿಗೆ ತಮ್ಮ ತಂದೆ ತಾಯಿ ಹೆಸರಿಡ ಪದ್ಧತಿ ಉಂಟು. ಒಳ್ಳೆಯವರಾದ್ರೆ ಎಲ್ಲರೂ ಕ್ರಿಕೆಟ್ ಆಟಗಾರರು ಸಿನಿಮಾ ಯಾತ್ರೆ ಹೆಸರು ಎತ್ತಿರ್ತಾರೆ ಸಾಮಾನ್ಯ ಜನರು. ಆದ್ರೆ ಒಳ್ಳೆ ಪದ್ಧತಿಯಲ್ಲಿ ಬಂದಿದ್ರೆ ತಂದೆ ತಾಯಿ ಹೆಣ್ಣಾದ್ರೆ ತಾಯಿ ಹೆಸರು, ಗಂಡಾದ್ರೆ ತಂದೆ ಹೆಸರಿಡೋ ಪದ್ಧತಿ ನಮ್ಗೆ ಯಾತಕ್ಕೆ ಬಂತು ಅಂದ್ರೆ ಅವರೇ ಹುಟ್ಟಿ ಬರ್ತಾರೆ ಅಂತ ಒಂದು ಕಲ್ಪನೆ. ಇವ್ರು ದೊಡ್ಡ ದೊಡ್ಡವರು ಎಕ್ಚುಲಿ ಹೌದು, ಇವ್ರಿಗೆ ಹಾಗಲ್ಲ. ಆ ಹುಟ್ಟಿ ಬರ್ತಾ ಇರ್ತಲ್ಲ, ಹೆಸರಿನಲ್ಲಾದ್ರೂ ಅವನು ಉಳಿಸುವ ಪದ್ಧತಿ ಮಾಡ್ತಾರೆ ಹೊರತು ಬೇರೆ ಅಲ್ಲ. ಆ ಹುಟ್ಟಿ ಬಂದ ದಾಖಲೆ ಎರಡು. ಮಹಾಭಾರತ ಕಾಲಕ್ಕೆ ಬೃಹಸ್ಪತಿ ಆಚಾರ್ಯರು ತಮ್ಮ ಮಗ ಭರದ್ವಾಜರಿಗೆ ಮಗನಾಗಿ ಹುಟ್ಟಿ ಬಂದರು. ಇಲ್ಲಿ ಸ್ವತಃ ಆಚಾರ್ಯರ ವಿಶೇಷ ಸೇವೆ ಮಾಡಿದ್ದರ ಫಲ ಆ ಮೂಡಿಲ್ಲಾಯ ಪೂರ್ವಾಲಯ ಮನೆತನದ ಬ್ರಾಹ್ಮಣ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಬಂದ ಕಥೆ ಅಲ್ಲಿ ನೋಡಿ. ಅಂದ್ರೆ ಇದು ಶಾಸ್ತ್ರದಲ್ಲಿ ಸಂಭಾವಿತ ಅಂತ. ಆ ರೀತಿ ಹುಟ್ಟಿದಂತಹ ದ್ರೋಣಾಚಾರ್ಯರು ಅನೇಕ ನೂರಾರು ವರ್ಷಗಳ ಕಾಲ ಅಶ್ರದ್ಧೆಯಿಂದ ಜೀವನವನ್ನು ಸಾಗಿಸ್ತಾರೆ. ಹೆಂಡತಿಯು ಅಷ್ಟೇ ಅನುಕೂಲಿಯಾಗಿದ್ದವಳು. ಒಂದು ದಿವಸ ಕೊರಗಲಿಲ್ಲವನು. ಅಷ್ಟು ನಿಷ್ಠೆಯಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ. ಅದು ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಹೇಳುತ್ತಾರೆ. ಒಂದು ಸ್ವಾರಸ್ಯವಾದ ನಿರೂಪಣೆಯನ್ನು ಮಾಡ್ತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಪರೇನ್ ನಿತ್ಯಂ ಮಹಾಪಾತಕ ನಾಶನಂ. ಈ ಶ್ಲೋಕ ತುಂಬಾ ಜನ ಕೇಳಿರ್ತಾರೆ. ಅದರ ಅನೇಕರು ಅದರಲ್ಲಿ ರಿಪೇರಿ ಕೂಡ ಮಾಡ್ಕೊಂಡಿರ್ತಾರೆ. ಅಹಲ್ಯ ದ್ರೌಪದಿ ತಾರಾ ತಾರಾ ಮಂಡೋದರಿ ತಥಾ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೀತಾನ ಹೆಸರು ಸೇರಬಾರದು, ಆಕೆ ಮಹಾಲಕ್ಷ್ಮಿ ಅಂತ ಹೇಳಿ ಕಾರಣ ಬೇರೆ ಕೊಡ್ತಾರೆ. ಅದು ತಪ್ಪದು. ಸೀತಾದೇವಿ ಮಹಾಲಕ್ಷ್ಮಿ ಆದ್ದರಿಂದ ಆ ಗುಂಪಿನಲ್ಲಿ ಸೇರಿಸಬಾರದು ಅನ್ನೋ ವಾದ ಮಾಡಬಾರದು. ಹಾಗೆ ಮಾಡಿದರೆ ಅಶ್ವತ್ಥಾಮ ಬಲಿರು ವ್ಯಾಸ ಅಂತ ಹೇಳಬೇಕಾದ್ರೆ ವ್ಯಾಸರನ್ನ ಪರಿಶುರಾಮರನ್ನ ಸೇರಿಸ್ತೀರಿ. ಸಾಕ್ಷಾತ್ ನಾರಾಯಣ ಅವರು. ಅಲ್ಲಿ ನಾರಾಯಣ ಹುಟ್ಟುವಲ್ಲೋ ಪ್ರಶ್ನೆ ಅಲ್ಲ, ಚಿರಂಜೀವಿಗಳವರು ಅಂತ ಹೇಳೋದು ಕಷ್ಟ ಲೆಕ್ಕ ಹಾಕಿ. ಇಲ್ಲೂ ಅಷ್ಟೇ, ಸೀತೆ ಮಹಾಲಕ್ಷ್ಮಿ ಅನ್ನೋ ಪ್ರಶ್ನೆ ಅಲ್ಲ, ಹಾಗೆ ಪ್ರಾತಸ್ಮರಣೀಯ ಮಹಾಪತಿವ್ರತೆಯಾಗಿಯೂ ಕೂಡ ನಮಗೆ ಮಾನ್ಯಳು ಅಂತ ಹೇಳೋ ಉದ್ದೇಶವಾದ್ದರಿಂದ ಸೀತೆ ನ್ಯಾತಕ್ಕೆ ಸೇರಿಸ್ಬಾರ್ದು ಅನ್ಕೊಳಕ್ ಹೋಗಬಾರದು. ಸೀತಾ ಅಂತಾನೆ ಪಾಠ ಹೊರತು ತಾರಾ ತಾರಾ ಅಂತ ಹೇಳಬಾರದು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ, ಈ ಮಾತು ಗರುಡ ಪುರಾಣದಲ್ಲೇ ಬಂದಿದೆ, ಬ್ರಹ್ಮಕಾಂಡದಲ್ಲಿ ಹಾಗೇನೆ ಬಂದಿದೆ. ವಾದಿರಾಜ ಸ್ವಾಮಿಗಳು ತಮ್ಮ ವಿವರಣ ವ್ರಣ ಅನ್ನೋ ಗ್ರಂಥದಲ್ಲಿ ಆ ಶ್ಲೋಕ ಕೋಟ್ ಬರ್ತಾರೆ. ಸತ್ಯಧರ್ಮ ಸ್ವಾಮಿಗಳು ತಾವು ಬರೆದಿರತಕ್ಕಂತಹ ಶ್ರೀ ರುದ್ರದ ವ್ಯಾಖ್ಯಾನ ನಮಕ ಚಮಕ ವ್ಯಾಖ್ಯಾನದಲ್ಲಿ ಆ ಶ್ಲೋಕ ಕೋಟ್ ಬರ್ತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಮಧ್ಯ ಪುರಾಣದ ವಾಕ್ಯ ಹಾಗೆ ಇರೋದು. ಈ ತಾರೆ ಯಾರು ಅಂತ ಮುಂದಿನ ಪ್ರಶ್ನೆ. ಇಬ್ರು ತಾರೆಯರಿದ್ದಾರಲ್ಲ, ಒಬ್ಬ ವಾಲೆಯ ಹೆಂಡತಿ ತಾರೆ, ಆಕೆ ಶಚಿದೇವಿ ಅವತಾರ. ಇನ್ನೊಬ್ಬ ತಾರೆ ಬೃಹಸ್ಪತಿ ಹೆಂಡತಿ ತಾರೆ. ಈಗ ಅವತಾರದಲ್ಲಿ ತಾರ, ಆಕೆ ಮೂಲ ರೂಪದಲ್ಲೇ ತಾರ. ಬೃಹಸ್ಪತಿ ಆಚಾರ್ಯ ಹೆಂಡತಿ ಮೂಲ ರೂಪದಲ್ಲೇ ತಾರ. ಯಾವ ತಾರೆಯನ್ನು ಪಂಚಕನ್ಯರು ಸೇರಿಸಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಆ ತಾರೆ ಈ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರೆಯೇ ಹೌದು ಅಂತ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಸ್ಪಷ್ಟವಾಗಿ ನಿರ್ಣಯ ಬರೀತಾ ಇದ್ದಾರೆ. ಈ ತಾರೆಗೆ ಹಾಗೂ ಪ್ರಶ್ನೆ ಬಂತಲ್ಲ ನಮಗೆ, ಆಕೆ ಅಂತ ಪತಿವ್ರತೆಯೇ ಅಂತ ಪ್ರಶ್ನೆ ಬಂತು. ಆಕೆ ಚಂದ್ರನ ಸಂಪರ್ಕದಿಂದ ಬುಧರನ್ನಾಗಿ ಮಗನನ್ನ ಬುಧರನ್ನ ಮಗನನ್ನು ಪಡೆದು ಬಿಟ್ಟಿದ್ದಾನೆ. ಬುಧ ಚಂದ್ರನ ಮಗ, ಆದರೆ ತಾರೆಯ ಮಗ ಅವನು. ತಾರೆ ಬೃಹಸ್ಪತಿಯ ಹೆಂಡತಿ, ತಪ್ಪಾಗಲಿಲ್ಲವೇ ಅಂತ ಕೇಳಿದ್ರೆ, ಹೌದು ತಪ್ಪಾಯ್ತು ನಿಜ ಅಂತಿದೆ, ತಪ್ಪಾಯ್ತು ನಿಜ. ಆ ತಪ್ಪನ್ನ ಹಾಕಿ ಇಲ್ಲಿ ಮಾಡಿದ ತಪಸ್ಸಿನ ತಿದ್ದುಕೊಂಡು ಬಿಟ್ರು ಅಂತ ಗರುಡ ಪುರಾಣದಲ್ಲಿ ಬರೀತಾನೆ. ಇಲ್ಲಿ ಸುಮಾರು 700 ವರ್ಷಗಳ ಕಾಲ ಹೆಚ್ಚು ಕಡೆ ಗಂಡನ ವಿಶಿಷ್ಟವಾದ ವ್ರತಕ್ಕೆ ಒಂದು ದಿವಸ ಕೊರಗದೇನೆ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡಿದ್ದರ ಫಲ ಆ ಪಾಪ ಕಳೆದು ಹೋಯಿತು. ಆಕೆ ಪಂಚಕನ್ಯೆಯರ ಮಧ್ಯದಲ್ಲಿ ಸ್ಮರಣೀಯರಾಗಲು ಅನ್ನೋ ಮಾತು ಗರುಡ ಪುರಾಣದಲ್ಲಿ ಬಂದಿದೆ. ಆದ್ದರಿಂದ ಈ ತಾರೆ ಆ ಪಾತಸ್ಮರಣೀಯರಾದ ತಾರೆ. ಸುಗ್ರೀವ ವಾಲಿಪತಿಯ ತಾರೆ ವಿಚಾರ ಈಗ ಬೇಡ, ಅದು ಮುಂದೆ ಬಂದಾಗ ನೋಡೋಣ. ಈ ಯಾತಕ್ಕೆ ಹೇಳಿದೆ ಅಂದರೆ ದ್ರೋಣಾಚಾರ್ಯರ ಕೃಪಿದೇವಿಯ ಸಂಸಾರ ಅತ್ಯಂತ ಆದರ್ಶಮಯವಾದಂತಹ ಸಂಸಾರ. ಏನೂ ಇಲ್ಲ ಮನೆಯೊಳಗೆ, ಏನೂ ಇಲ್ಲ, ಒಂದ್ ದಿವಸ ಕೊರಗಲಿಲ್ಲ. ಇದು ಅವ್ರ ವಿಶೇಷ. ಇವತ್ತಾಗಲ್ಲ, ಎಲ್ಲ ಇದ್ರು ಕೊರಗ್ತಿರ್ತಾರೆ. ಟಿವಿ ಇದ್ರೆ ಬಣ್ಣ ಟಿವಿ ಇಲ್ಲ ಅಂತಾರೆ, ಬಣ್ಣ ಟಿವಿ ಲೇಟೆಸ್ಟ್ ಮಾಡಲ್ ಇಲ್ಲ ಅಂತಾರೆ, ಚಾನಲ್ ಕಡಿಮೆ ಅಂತಾರೆ, ಲೇಟ್ ಏನೋ ಇನ್ನೂ ಕೊರಗ್ತಾರೆ ಇರ್ತಾರೆ. ಅಯ್ಯೋ ಅವರಿಗಿದೆ ನಮಗಿಲ್ಲ, ಅವರಿಗಿದೆ ನಮಗಿಲ್ಲ. ಅವ್ರ ಕತೆ ಕೇಳಿದವರಿಗೆ ಎಂಥ ತಪಸ್ಸು ಅಂತ ಗೊತ್ತಾಗ. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಸರಿಯೇ, ತಪಸ್ಸಿನ ಪರಾಕಾಷ್ಠೆಯನ್ನು ಕಂಡಂತ ಹಿರಿಮೆ ಆಕೆ. ಅಂತ ತಪಸ್ಸಿನ ಫಲ ಅಂತ ದೊಡ್ಡ ಪಾಪವನ್ನು ಕಳ್ಕೊಂಡು ಬಿಟ್ಟು ಅನ್ನೋ ಮಾತು ಬಹಳ ಮುಖ್ಯವಾದ ಮಾತು. ಈ ರೀತಿ ಕಾಲ ಕಳೀತಾ ಇದ್ದಾಗ ಅಶ್ವತ್ಥಾಪರ ಮಗನಾಗಿ ಹುಟ್ಟಿದ್ರು. ರುದ್ರದೇವರೇ ಸಾಕ್ಷಾತ್ ರುದ್ರದೇವರ ಮಗನಾಗಿ ಹುಟ್ಟುತ್ತಾ ಇದ್ದಾರೆ. ಅದು ಹುಟ್ಟಿದ್ದಾವಾಗ ಹೇಳಿದ್ದಾರೆ, ಧರ್ಮರಾಜ ಹುಟ್ಟಿ ಸರಿಯಾಗಿ ಒಂದು ವರ್ಷಕ್ಕೆ ಅಶ್ವತ್ಥಾಮಾಚಾರ್ಯರ ಹುಟ್ಟು ಬಹಳ ಅಪೂರ್ವವಾದಂತಹ ಹುಟ್ಟಾಗಿ. ಇಲ್ಲಿ ಮಹಾಭಾರತ ಹೇಳತಕ್ಕಂತಹ ಗುರುರಾಜರಾಯರು ಅವರ ಗುಂಪು ಹೇಗಿದೆ ಅಂದ್ರೆ, ಅವರ ಪ್ರವಚನಕ್ಕೆ ಯಾವ ಕಾಲಕ್ಕೂ ತೊಂದರೆ ಆಗಬಾರದು ಅಂತ ಹೇಳಿಬಿಟ್ಟು ಈಗಾಗಲೇ ಬೇರೆ ವ್ಯವಸ್ಥೆ ಮಾಡಿಬಿಟ್ಟು ನೀವೇ ನೋಡಿದಿರಿ. ಈಗಾಗಲೇ ಎಲ್ಲ ರೀತಿಯಿಂದ ಸ್ವಲ್ಪ ಕೂಡ ತೊಂದರೆ ಆಗಬಾರದು, ಮಹಾಭಾರತ ವಿಘ್ನವಾಗಬಾರದು ಅಂತ ಮಾಡಿದ್ದಾರೆ. ಅವರು ಮಾಡಿದ್ದಕ್ಕೆ ಉದ್ದೇಶ ಸಫಲವಾಗಿದೆ. ಹೋಗ್ತಿರಲಿಕ್ಕೆ ತಕ್ಷಣ ಬಂದಂತ ವ್ಯವಸ್ಥೆಯಾಗಿ ಅದಕ್ಕೆ ನಿಜವಾದ ಎಷ್ಟು ಶ್ರದ್ಧೆಯಿಂದ ಅವ್ರು ಹೇಳ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಅಷ್ಟೇ. ಇದು ಅಶ್ವತ್ಥಾಮಾಚಾರದ ಮಹಾನುಭಾವರು ಆ ರೀತಿ ಅವತಾರ ಮಾಡಿದ್ರು. ರುದ್ರದೇವರೇ ಸಾಕ್ಷಾತ್ ಅವತಾರ ಮಾಡ್ತಾ ಇದ್ದಾರೆ. ಅವರಿಗೆ ಅಶ್ವತ್ಥಾಮ ಅಂತ ಹೆಸರು ಬಂತು. ಅಶ್ವತ್ಥಾಮ ಅಂತ ಹೆಸರು ಬಂತು ಯಾತಕ್ಕೆ ಅಂದ್ರೆ, ಆಚಾರ್ಯರ ವೈಶಿಷ್ಟ್ಯ ಏನು ಗೊತ್ತೇ, ಇದೆಲ್ಲದಕ್ಕೂ ಉತ್ತರ ಕೊಡೋದು ಅವ್ರ ನಿಲಯದ ವೈಶಿಷ್ಟ್ಯ. ಸಣ್ಣ ಸಣ್ಣ ವಿಚಾರ ನೋಡೋದಕ್ಕೆ ಅದು ಒಳ್ಳೆ ವಿಸ್ತಾರವಾಗಿ ನೀಟಾಗಿ ಅರ್ಥವಾಗ ಬರೀತಾರೆ. ನಾಮತಃ ಅಶ್ವತ್ಥಾಮ ಯಾತಕ್ಕೆ ಅಂದ್ರೆ, ಯಸ್ಮಾತ್ ಅಶ್ವಧ್ವನಿಂ ಚಕ್ರೆ ಜಾಯಮಾನೋ ಮಹಾತ್ಮ. ಆತ ಹುಟ್ಟಿರ್ಲಿಕ್ಕೇನೆ ಎಲ್ಲ ಮಕ್ಕಳಂತೆ ಅಳ್ಳಿಲ್ವಂತವ್ರು, ಅಳ್ಳ ರೋದನ ಮಾಡ್ಲಿಲ್ವಂತೆ. ಏನ್ ಮಾಡಿದರಂತೆ, ಅಶ್ವಧ್ವನಿಂ ಚಕಾರ, ಥಾಮ ಅಂದ್ರೆ ಧ್ವನಿ ಅಂತ ಅರ್ಥ. ಅಶ್ವತ್ಥಾಮ ಅಂದ್ರೆ ಏನು, ಕುದುರೆಯಂತೆ ಕೆನದರಂತೆ ಧ್ವನಿ ಮಾಡಿದ್ರಂತೆ. ಅದಕ್ಕೆ ಅವ್ರಿಗೆ ಅಶ್ವತ್ಥಾಮ ಅಂತಾನೆ ಹೆಸರಾಗಿದೆ, ಅಂದ್ರೆ ಅಶ್ವದಂತೆ ಧ್ವನಿ ಮಾಡಿದವರು. ಇದೊಂದು ಬಹಳ ಅಪೂರ್ವವಾದ ಮಾತು ಕೂಡ ಹೌದು. ಎಷ್ಟೋ ಜನ ಕರ್ಣನಿಗೆ ಕರ್ಣಕುಂಡಲ ನಿಮಿತ್ತ ಹೆಸರು ಬಂತು, ವಾಲಿಗೆ ಆತನ ಬಾಲದ ನಿಮಿತ್ತ ಹೆಸರು ಬಂದಿತ್ತು, ಸುಗ್ರೀವನಿಗೆ ಆತನ ಕಂಠದ ನಿಮಿತ್ತ ಹೆಸರು ಬಂದಿತ್ತು. ಒಬ್ಬರು ಹೆಸರು ಬರಲಕ್ಕೆ ಒಂದು ಕಾರಣ ಇದೆ. ಆ ಹಿನ್ನೆಲೆಯಲ್ಲಿ ಅಶ್ವತ್ಥಾಮರ ಹೆಸರು ಬಂದ ಕಾರಣವಾಗಿದ್ದು ಅಶ್ವದಂತೆ ಧ್ವನಿಯನ್ನು ಮಾಡಿದ್ದರ ಫಲ ಅಶ್ವತ್ಥಾಮ ಅಂತ ಹೆಸರಾಯಿತು. ಅದರಿಂದ ಏನು ಗೊತ್ತಾಗುತ್ತೆ ಎಂಬುದು ವಿಶೇಷ. ಅಶ್ವತ್ಥಾಮ ಅಂದ್ರೇನು, ಅಶ್ವದ ಧ್ವನಿಯನ್ನು ಮಾಡಿದ್ದು. ಅಶ್ವ ಯಾವುದರ ಸಂಕೇತ, ಕಠೋಪನಿಷತ್ ಹೇಳುತ್ತದೆ ಇಂದ್ರಿಯಾಣಿ ಹಯಾನಾಹು, ಕುದುರೆಗಳು ಅಂದ್ರೆ ಇಂದ್ರಿಯಗಳ ಸಂಕೇತ ಅಂತ ಕರೀತಾರೆ. ಅಶ್ವ ಅಂದ್ರೆ ಕುದುರೆಗಳು ಅಂತ ಅರ್ಥ. ಕುದುರೆಗಳು ಭಾರಿ ಬಲಿಷ್ಠ, ಹಾರ್ಸ್ ಪವರ್ ಅಂತ ಕರೀತಾರೆ ನೋಡಿ. ಹೆಚ್ ಪಿ ಮತ್ತು ಮನುಷ್ಯರ ಶಕ್ತಿ ಅಂತ ಕರೆಯೋದೇ ಇಲ್ಲ. ಮನುಷ್ಯರ ಶಕ್ತಿ ಊಟ ಮಾಡೋದ್ರಲ್ಲೇ ಹೊರತು ಬೇರೆದರಲ್ಲಿ ಇರೋದಿಲ್ಲ. ಆ ಅಶ್ವಶಕ್ತಿ ಅಂದ್ರೆ ಜಟಗಾ ಕುದುರೆಗಳು ನೋಡ್ಬೇಕು ನೀವು, ಅವನ್ನ ಹಿಡಿದಕ್ಕೆ ಇಂದ್ರಿಯಗಳು ಸಿಗೋದಿಲ್ಲ. ಆದ್ರಿಂದ ಕುದುರೆನ ವಶಕ್ಕೆ ತಗೊಂಡ್ರೆ ಅವನು ಕುದುರೆ ಸವಾರನಾಗ್ತಾನೆ, ಇಂದ್ರಿಯಗಳನ್ನು ಹತೋಟಿ ತಗೊಂಡ್ರೆ ಜಿತೇಂದ್ರಿಯನಾಗ್ತಾನೆ ಅಂತ ಕರಿ. ಆ ಟೆಸ್ಟ್ ಅದು ಅಶ್ವ ಸವಾರಿ ಎಂಬ ಜಿತೇಂದ್ರಿಯತ್ವಕ್ಕೆ ಸಂಕೇತ. ಈಗ ದೈತೀರ್ಥರು ಕುದುರೆ ಮೇಲೆ ಕೂತೆ ನೀರು ಕುಡಿದ್ರು ಅಂತ ಹೇಳ್ತಾರಲ್ಲ, ಅದು ತಮ್ಮ ಬರೀ ಕುದುರೆ ಮೇಲೆ ಕೂತಿದ್ದಲ್ಲ ಅವಳು. ಅಶ್ವ ಅಂದ್ರೆ ಇಂದ್ರಿಯಗಳು, ಜಿತೇಂದ್ರಿಯರಾಗಿ ಶಾಸ್ತ್ರ ಓದಬೇಕು ಅಂತ ಅರ್ಥ. ನೀರು ಅಂದ್ರೆ ಶಾಸ್ತ್ರ, ಕುಡಿಯೋದು ಅಂದ್ರೆ ಅಧ್ಯಯನ ಮಾಡೋದು ಅಂತ ಅರ್ಥ. ಸುಮ್ಮನೆ ಶಾಸ್ತ್ರ ಓದಿದ್ರೆ ಅರ್ಥ ಆಗೋದಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಸಮದಮಾಧಿಮತಃ ಅಥ ಶಬ್ದೇರ ಅಧಿಕಾರ, ಅಧಿಕಾರ ಇರಬೇಕು, ಅರ್ಹತೆ ಇರಬೇಕು. ಜಿತೇಂದ್ರಿಯನಾದವನಿಗೆ ಶಾಸ್ತ್ರವನ್ನು ಕೇಳಿದರೆ ಒಳ್ಳೆ ಸಿದ್ಧಿ ಬಂದು ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದಾರೆ ನೋಡಿ, ವಾಜರಾಜರಂಥವ್ರು ಹೇಗಿದ್ದಾರೆ, ವಿಶ್ವಮಾನ್ಯರಾಗಿ ಅವರು ಪ್ರಜ್ವಲಿಸ್ತಾರೆ ಅಂತ, ಶೋಭಾಯಮಾನರಾಗ್ತಾರೆ. ಅದು ಸಂಕೇತ. ಯಾತಕ್ಕೆ ಹೇಳಿದೆ ಇದು, ಯಾತಕ್ಕೆ ಅಶ್ವತ್ಥಾಮ ಅಂತ ಹೆಸರು ಬಂತು ಅಂದ್ರೆ, ಕುದುರೆ ಅಂತ ಕೆನದು. ಕುದುರೆ ಎಂಬುದೇನು, ಇಂದ್ರಿಯದ ಸಂಕೇತ. ಇವ್ರು ಯಾರಿವರು, ಮನೋನಿಯಾಮಕರು. ಮನಸ್ಸೇನು, ಇಂದ್ರಿಯಾನ ಮನಸ್ಸಾಸ್ತಿ. ಇಂದ್ರಿಯಗಳಲ್ಲಿ ಪ್ರಧಾನವಾದ ಇಂದ್ರಿಯ ಯಾವುದು, ಮನಸ್ಸು. ಆದ್ರಿಂದನೇ ಅತ್ತ ಮನೋನಿಯಾಮಕರಾದ ರುದ್ರದೇವರ ಅವತಾರ ಎಂಬುದನ್ನ ಧ್ವನಿಯನ್ನೇ ಸೂಚಿಸಿದಂತ ಕಥೆ ಅದು. ಆದ್ರಿಂದಲೇ ಅಶ್ವತ್ಥಾಮನ ಹೆಸರು ಸಾರ್ಥಕವಾದ ಹೆಸರಾಯಿತು. ಅವರು ಇನ್ನು 7-8 ವರ್ಷದ ಹುಡುಗ, ಆಡ್ಲಿಕ್ಕೆ ಯಾರು ಸಿಗಬೇಕು, ದುರ್ಯೋಧನ ಸಿಗಬೇಕಾ, ಇದೇ ಅವರ ಪ್ರಾರಬ್ಧ ಅಂದ್ರೆ ಹೀಗೆ. ದುರ್ಯೋಧನ ಕಂಪನಿ ಆಗ್ಲೇ ಸರಿ, ಎಷ್ಟು ಹುಡುಗ ಬುದ್ಧಿವಂತಾರಿ, ದರಿದ್ರ ಕಂಪನಿ ಹಾಳಾಗೋಗ್ಬಿಟ್ಟ ಅಂತಾರಲ್ಲ. ರುದ್ರದೇವರಂತೋಡಿ ಕಲಿ ಫ್ರೆಂಡ್ಶಿಪ್ ಸಿಗಬೇಕಾ, ಎಲ್ಲ ಒಂದ್ ಕಡೆ ಆಟ ಆಡ್ತಾ ಇದ್ರಂತೆ. ಹುಡುಗ ಸ್ವಭಾವ, ಮಧ್ಯಾಹ್ನ ಆಟ ಆಡೋ ಸ್ವಭಾವ, ಎಲ್ಲ ಕಡೆ ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಿದ್ದ ಮಧ್ಯಾಹ್ನದ ಹೊತ್ತಿನೊಳಗೆ ಈ ಲಂಚ್ ಬೇಕು ಟ್ರೀ ಬೇಕು ಇರುತ್ತಲ್ಲ, ಮನೆಗೆ ಹೋಗಿ ಫಲಾರ ಮಾಡ್ಕೊಂಡು ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ರು. ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ರು. ಈಗ ವಾಪಸ್ ಬರ್ತಾ ಬರ್ತಾ ಮಾತಾಡ್ತಿದ್ರು, ನಿಮ್ಮನೇಲಿ ಏನಾಯ್ತು, ನಿಮ್ಮನೇಲಿ ಏನಾಯ್ತು ಅಂತ ಕೇಳ್ತಿದ್ರು. ಅವರೆಲ್ಲ ಏನ್ ಹೇಳ್ತಿದ್ರು, ಇವ್ರು ಮಾತಾಡ್ಕೊತಿರ್ಬೇಕಾರೆ ಹಾಲು ಕುಡಿದ್ವಿ ಹಾಲು ಕುಡಿದ್ವಿ ಅಂತ ಹೇಳ್ತಿದ್ರು. ಇನ್ನು ಕಾಫಿ ಬಂದ ಕಾಲ ಅಲ್ಲ, ಆದ್ರಿಂದ ಅದು ಹಾಲು ಕುಡಿದ್ವಿ ಹಾಲು ಕುಡಿದ್ವಿ ಅಂತ ಹೇಳ್ತಾ ಇದ್ರು. ಇದು ಅಶ್ವತ್ಥಾಮರ ಕಿವಿಗೆ ಬಿತ್ತಿದ್ರು. ಓ ಹೋಗಿರಲ್ಲ ಹಾಲು ಕುಡಿದ್ರಂತೆ ಅಂತ ಹೇಳಿ ಮನೆಗೆ ಹೋದ್ರು. ಅಮ್ಮ ನನಗೆ ಹಾಲು ಕೊಡು ಅಂತ ಕೇಳಿ, ಅವರಿಗೂ ಹಾಲು ಕೇಳೇ ಇರಲಿಲ್ಲ ಪಾಪ, ಅವ್ರು ಮಾತಾಡಿಕೊಂಡಿದ್ದೋಡೆ ಕೇಳಿದ್ರು ನಾನು ಹಾಲು ಬೇಕು ಅಂತ ಕೇಳಿ. ಕೃಪಿ ಇದೆ, ಒಳ್ಳೆ ಸಮಸ್ಯೆ ಬಂತು ಪಾಪ, ಕೂಸು ಹಾಲು ಕೆಡ್ತಾ ಇದೆ, ಹಾಲು ಎಲ್ಲಿರ್ಬೇಕು ಪಾಪ ಅವ್ರ ಮನೆಯಲ್ಲಿ. ಹಾಲು ಅರಿತಿದ್ದು ಅವ್ರ ಧರ್ಮ ಹೇಗಿತ್ತು ಗೊತ್ತೇನು, ಹಿಂದೆ ಹೇಳಿದ್ದೆ, ಅವರೇನು ಸಂಪಾದನೆ ಮಾಡೋದಿಲ್ಲ, ದಾನ ಕೊಟ್ಟರೆ ತಗೊಳ್ಳೋದಿಲ್ಲ, ಅವಾಗ ಹಣ್ಣುಗಳು ಬಿದ್ದರೂ ತಗೊಳ್ಳೋರಲ್ಲ ಅವರು. ಅವ್ರ ಜೀವನ ಏನು ಗೊತ್ತೇನು, ಒಬ್ಬ ವ್ಯವಸಾಯ ಮಾಡಿದವರು ತಮ್ಮ ಸುಗ್ಗಿಯ ಕಾಲಕ್ಕೆ ಧಾನ್ಯಗಳನ್ನ ಮನೆಗೆ ಒಯ್ದ ಮೇಲೆ ಆ ಕಾಳುಗಳಲ್ಲಿ ಬಣ್ಣಲ್ಲಿ ಉಳ್ಕೊಂಡಿರುತ್ತ ಸಿಕ್ಕೊಂಡಿರುತ್ತಲ್ಲ, ಅದನ್ನ ತಗೊಂಡು ಅವರು ವರ್ಷ ಪೂರ್ತಿ ಜೀವನ ಮಾಡಬೇಕು, ಅದರಲ್ಲಿ ಬದುಕಬೇಕು, ಬೇರೆ ಸಂಪಾದನೆ ಇಲ್ಲೇ ಇಲ್ಲ ಅವರಿಗೆ. ಅದು ಶಿಲೋಂಚ ವೃತ್ತಿ ಅಂತ ಹೇಳಿದ್ರು. ಇಂಥ ಹಾಲೇನು ಸಿಗಬೇಕು ಪಾಪ ಅವರಿಗೆ, ಹೊಟ್ಟೆಗೆ ಪೂರ್ತಿ ಆಹಾರ ಸಿಕ್ಕರೆ ಸಾಕಾಗಿ, ಅಕಸ್ಮಾತ್ ಧಾನ್ಯ ಸ್ವಲ್ಪ ಬೇಗ ಆಗೋಗ್ಬಿಡುತ್ತೋ ಉಪವಾಸ ಕಡಿಬೇಕು, ಮುಂದೆ ಮತ್ತೆ ತಗೊಳ್ಳಿ, ಮತ್ತೆ ಸುಗ್ಗಿ ಕಾಲಕ್ಕೆ ಆ ಧಾನ್ಯ ಬಂದ್ರೆ ಉಪಯೋಗಿಸ್ಬೇಕೇ ಹೊರತು ಉಪವಾಸನೇ. ನಮ್ಗೆ ಕಷ್ಟ ಅನಿಸುತ್ತೆ, ಆ ಕಷ್ಟಪಟ್ಟಿದ್ದಕ್ಕೆ ಅವ್ರು ಲೋಕಮಾನ್ಯರಾಗಿ, ತುಂಬಾ ಕಷ್ಟಪಟ್ಟವರಷ್ಟೇ ಮೇಲೆ ಬರ್ತಾರೆ ಹೊರತು ಕಷ್ಟಪಡದೆ ಸುಖ ಬರೋದು, ಕಂಗೆಟ್ಟ ಮೇಲ್ನೆಲ್ಲದೆ ಕಷ್ಟವು ತಿಳಿಯೋದು, ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತರ ಅಂಗ್ರಿಯ ನೆನೆಕಂಡ್ಯ ಮನವೇ. ವಿಜಯದಾಸರಿ ಮಾತನ್ನು ಹೇಳ್ತಾರೆ, ಕಷ್ಟ ಪರಿಶ್ರಮ ಯಾರು ಪಡ್ತಾರಲ್ಲ ಅವರಿಗೆ ದೇವರು ಫಲ ಕೊಡ್ತಾನೆ, ತುಂಬಾ ಕಷ್ಟಪಟ್ಟ ವ್ರತ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಹಾಲು ಮೊಸರಿನ ವ್ಯವಸ್ಥೆ ಅವರಿಗಿಲ್ಲ, ಇದು ಹಾಲು ಎಲ್ಲಿಂದ ತರಬೇಕು ಪಾಪ, ಮಗು ಕೆಡ್ತಾ ಇದೆ ಇಲ್ಲ ಅಲ್ಲಕ್ಕೆ ಆಗೋದಿಲ್ಲ, ಕೊಳ್ಳಕ್ಕೆ ಹಾಲು ಸುತರಾಮ್ ಇಲ್ಲೇ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರಂತೆ, ಆಯ್ತು ಅಂತ ಹೇಳಿ ಹಿಟ್ಟಿತ್ತಲ್ಲ ಮನೆಯೊಳಗೆ, ಆ ಹಿಟ್ಟು ತಗೊಂಡು ಬಿಟ್ಟು ನೀರಿನಲ್ಲಿ ಕಲಸಿಬಿಟ್ರು. ಕದಾಚಿತ್ ಪಿಷ್ಟ ಮಾಲೋಡ್ಯ ಮಾತ, ನೀರನ್ನು ಹಿಟ್ಟಲ್ಲಿ ಕಲಸಿಬಿಟ್ಟು ಹಾಲೊಂದು ಕೊಟ್ಟು ಬಿಟ್ರು, ಹಾಲೊಂದು ಕುಡಿದು ಬಿಟ್ರು. ಅದನ್ನೆಲ್ಲ ಹೇಳ್ತಾ ಇರ್ತೀನಿ, ಹಗಲಲ್ಲಿ ಈ ಪೌಡರ್ ಹಾಲು ಫಸ್ಟ್ ತಯಾರು ಮಾಡಿದ್ದೆ ಕೃಪಿ ಪಾಪ, ಫಸ್ಟ್ ಮಿಲ್ಕ್ ಪೌಡರ್ ಕಾನ್ಸೆಪ್ಟ್ ತಂದಿದ್ದೆ ಪುಣ್ಯಾತ್ಮ. ಆಕೆ ನಿಜವಾಗ್ಲೂ ಗಿನ್ನೆಸ್ ದಾಖಲೆ ಸೇರಿಸ ಅಲ್ಲಿ ಯಾಕೆ ಹೆಸರು ಸೇರಿಸಬೇಕು ಪಾಪ. ಪೌಡರ್ ಮಿಲ್ಕ್ ಕಂಡು ಹಿಡಿದಿದ್ದು ಆಸೆ, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ, ಅವಶ್ಯಕತೆ ಬಂತೀಗ ಪಾಪ, ಹಾಲು ಇರಲಿಲ್ಲ ಹಾಲು ತಯಾರು ಮಾಡ್ತಾರೆ. ಅದಕ್ಕೆ ಸ್ತ್ರೀಯರು ಭಾರಿ ಬುದ್ಧಿವಂತರು ಅಂತ ಹೇಳೋದು ಗುರುತಿದ್ದು. ಒಂದು ಹೆಂಗಸರು ರಾತ್ರಿ 11 ಗಂಟೆ ಆಗಿರಲಿ, ಯಾರೋ ಬರ್ತಾರೆ ಊಟ ಬೇಡ ಅಂತಾರೆ, ಬಿಡೋದಿಲ್ಲ, ಸ್ವಲ್ಪ ಕೂಡಿ ಕೂಡಿ ಅಂತ ಏನೋ ಮಾಡಿ ಹಾಕ್ಬಿಡ್ತಾರೆ, ಬಿಡೋದಿಲ್ಲ ಬೇಕಾದವ್ರು ಬಂದ್ರೆ, ಏನಿದ್ರು ಕೂಡ ಇಲ್ಲ ಅವ್ರಿಗೆ ಮಧ್ಯಾಹ್ನ ಬಂದ್ರೆ ಕಳಿಸ್ಬಿಡ್ತಾರಪ್ಪ. ಬೇಕಾದವ್ರು ಬಂದ್ರು ಅಂದ್ರೆ ಆ ಏನೋ ಅಂತ ಯಾವ್ದೋ ಹಿಟ್ಟು ಏನೋ ಸೇರ್ತಾರೆ ಏನೋ ಮಾಡ್ತಾರೆ, ಒಗ್ಗರಣೆ ಹಾಕ್ಬಿಟ್ಟು ಕಳಿಸ್ಬಿಟ್ಟೆ ಬಾರಿ ಚೆನ್ನಾಗಿದೆ ಅನ್ಬೇಕು, ಆತರ ಮಾಡಿಬಿಟ್ಟಿರ್ತಾರೆ. ಇದು ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ತ್ರೀಯರಲ್ಲಿ ವಿಶೇಷ ಸನ್ನಿಧಾನ ನಾನು ಇಟ್ಟಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಅದಕ್ಕೊಂದು ಬಹಳ ಗುರುತು ಅದೊಂದು. ಅದೇ ರೀತಿ ಕಾಳಿದಾಸ ತನ್ನ ಕವಿಯೊಂದು ಬರೀತಾನೆ, ಪ್ರತ್ಯುತ್ಪನ್ನ ಮತ್ತು ಸ್ತ್ರೈಣಂ ಅಂತ ಕರೀತಾನೆ, ರೆಡಿ ವಿಟೆಡ್ ಅಪ್ರೋಚ್ ಅಂತ. ಆ ಸಮಯಕ್ಕೆ ತಕ್ಷಣ ಪ್ರತಿಸಂಧಿ ಮಾಡತಕ್ಕಂಥದ್ದು ಹೆಂಗಸರ ಲಕ್ಷಣ. ತಮಾಷೆ ಅಂದ್ರೆ ಅವ್ರು ಹೆಚ್ಚು ಓದೋದು ಶಾಸ್ತ್ರ ಹೇಳಲಿಲ್ಲ ಅವರಿಗೆ, ಶಾಸ್ತ್ರಾಧ್ಯಯನ ಮಾಡಬೇಡಿ ಅಂತ ವೇದ ಹೇಳಿದೆ, ಶಾಸ್ತ್ರಾಧ್ಯಯನವನ್ನ ವೇದಗಳನ್ನು ಅಧ್ಯಯನ ಮಾಡಾಗಿಲ್ಲ, ಅವ್ರು ಕೇಳಬಹುದಷ್ಟೇನೆ, ಶಾಸ್ತ್ರಾಧ್ಯಯನ ಮಾಡಾಗಿಲ್ಲ ಕೇಳಬಹುದು, ಅದಕ್ಕೆ ಅದೇ ಅಧ್ಯಯನ ಅಂತ ಕರೀತಾರೆ. ಅಷ್ಟು ಮಾಡಿನೇ ಅಷ್ಟು ಬುದ್ಧಿವಂತರಾಗಿರ್ತಾರೆ, ಇದು ಭಾರಿ ವಿಶೇಷ. ಹೆಂಗಸರಿ ದೇವರು ಕೊಟ್ಟ ವರ ಅದು, ಒಂದು ಶಾಸ್ತ್ರ ಯಾತಕ್ಕೆ ಓದಬೇಡಿ ಅಂತ ಹೇಳಿದ್ದಾರೆ ಅಂದ್ರೆ ಅಷ್ಟು ಬುದ್ಧಿ ಮದ್ದೇ ಕೊಟ್ಟಿರೋದ್ರಿಂದ ಇನ್ನೂ ಓದಿದ್ರೆ ಭಾರಿ ಫಜೀತಿ ಆಗಬಹುದು ಅಂತ ಹೇಳಿನೇ ಅದೊಂದು ಎಚ್ಚರಿಕೆ ಇದ್ದಾಗಲೇ. ಇದು ಸಾಕು ನಿಮ್ಗೆ ಓದಿದ್ದು ನಿಲ್ಲಿಸಿಬಿಡಿ ಅಂತ ಕೂಡ ಸೂಚಿರಿ ಅದು. ಇವಾಗ ಸಾಮಾನ್ಯರು ಇರ್ತಾರೆ, ಎಷ್ಟು ಹೊಂದ್ಕೋತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಊಹೆ ಮಾಡಕ್ ಆಗೋದಿಲ್ಲ, ಅದು ಗಂಡು ಸಾರಿ ಪಿಕಪ್ ಮಾಡ್ಕೊಳಕ್ ಆಗೋದಿಲ್ಲ. ದೇವರ ಅನುಗ್ರಹ, ಕೃಪಿ ದೇವಿಯಲ್ಲಿ ಒಳ್ಳೆ ಕಾಣ್ತಾ ಇದ್ದೇವೆ, ಕೊಟ್ಟು ಬಿಟ್ರು. ಇವ್ರಿ ಹಾಲು ತನಿಸ್ತಿ ಪಾಪ, ಕುಡಿದು ಬಿಟ್ರು, ಕೊಟ್ರು. ಮೊದಲು ಚೆಲ್ಲ ಮಾತಾಡ್ತಿದ್ರಲ್ಲ, ನಾವು ಹಾಲು ಕುಡಿದೆ ಅಂತ ಅವ್ರು ಹೇಳಿದ್ರಲ್ಲ, ನಾನು ಹಾಲು ಕುಡಿದೆ ಅಂತ ಇವ್ರು ಹೇಳ್ಕೊಂಡು ನಾನು ಹಾಲು ಕುಡಿದೆ. ದುರ್ಯೋಧನ ಕೇಳಿಸ್ಕೊಂಡ, ಭಾರಿ ಭಾರಿ ಕುತಂತ್ರಿ ಅವನು. ಅವನು ತನಕ್ಕಿಂತ ಬೇರೆಯವ್ರ ವಿಷಯ ಕಲೆಕ್ಟ್ ಮಾಡಿ ಜಾಸ್ತಿ ಗೊತ್ತು ಅವನಿಗೆ, ತನ್ನ ಬಗ್ಗೆಗಿಂತ ಬೇರೆಯವ್ರ ಬಗ್ಗೆನೇ ಭಾರಿ ಗೊತ್ತು ಅವನಿಗೆ. ಎಲ್ಲ ಬೇರೆಯವರು ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ದ್ರೋಣಾಚಾರ್ಯರ ಮನೆಯಲ್ಲಿ ಹಾಲಿನ ವ್ಯವಸ್ಥೆ ಇಲ್ಲ, ಹಸು ಇಲ್ಲ, ಕೊಟ್ಟರೆ ತಗೊಳ್ಳೋದಿಲ್ಲ, ಎಲ್ಲ ಗೊತ್ತಿತ್ತು ಅವನು. ಅದ್ಮೇಲೆ ಹಾಲು ಕೊಟ್ರು ಅಂದ್ರೆ ಹ್ಯಾಕ್ ಕೊಟ್ರು, ಏನೋ ಆಗಿದೆ, ಒಂದು ಕೆಲಸ ಮಾಡೋಣ ಅಂತ ಹೇಳಿ ಅವರು ಕುತರ್ಕ ಮಾಡಿದ, ಬುದ್ಧಿವಂತಿಕೆ ಉಪಯೋಗಿಸಿದ ಮೂರ್ಖ ಅವನು. ಮರು ದಿವಸ ಏನ್ ಮಾಡಿದ, ಆಚಾರ್ಯರೇ ನಮ್ಮನೆ ಬನ್ನಿ ಇವತ್ತು ಹೋಗೋಣ ಅಂತ ಹೇಳಿ, ನಮ್ಮನೆ ಬನ್ನಿ ಮಧ್ಯಾಹ್ನ ಹೋಗೋಣ ಅಂತ ಕರೆದ. ಇವ್ರು ಹೋದ್ರು ಪಾಪ, ಹೋದ್ರು ಅವತ್ತು ಹಾಲೆ ಕೊಟ್ಟವ್ರು, ನಿಜವಾದ ಹಾಲೆ ಕೊಟ್ಟ, ನಿಜವಾದ ಹಾಲೆ ಕೊಟ್ಟ, ಅವ್ರು ಕುಡಿದ್ರು. ಆಗ ಆಶ್ಚರ್ಯ ಆಯ್ತು ಅಂತ ಅವ್ರಿದ್ದಾರೆ, ಆಶ್ಚರ್ಯ ಸಮಸ್ಯೆ ಸೋವೈ ಆಚಾರ್ಯ ಬರೀತಾರೆ. ಹಾಲು ಹೀಗಿರುತ್ತಾ ಅಂತ ಅವತ್ತು ಅನ್ಕೊಂಡ್ರಂತ ಪಾಪ ಅವ್ರ ಹಾಲು ರುಚಿ. ರುದ್ರದೇವರ ಅವತಾರ ಅರ್ಥ ಮಾಡ್ಕೋಬೇಕು ನಾವೀಗ, ರುದ್ರದೇವರ ಅವತಾರ ಅವ್ರಿಗೆ ಹಾಲು ಹೀಗಿತ್ತ ಅಂತ ಹೇಳಿ ಅನಿಸ್ತಂತ ಅವತ್ತಿನ ದಿವಸ. ಅದಕ್ಕೆ ಹೇಳಿದ್ರೆ ಬೇರೆ ದೇವತೆಗಳಿಗೂ ರುಜುಗಳಿಗೆ ಎಷ್ಟು ವ್ಯತ್ಯಾಸ ಇದೆ ಅವತಾರ ಮಾಡಿದಾಗ ಅಂತ ಹೇಳಿ ಸಾಕ್ತಿದ್ರು. ಅವರು ಪೂರ್ಣ ಪ್ರಜ್ಞರಾದಂತೆ ಇವರು ಪೂರ್ಣ ಪ್ರಜ್ಞರಾಗೋದಿಲ್ಲ, ಆಯಾ ಕಾಲದ ಯುಗಧರ್ಮ ಮೊದಲಾದ ಧರ್ಮಗಳಂತೆ ಅವರ ಜ್ಞಾನ ತಿರೋಧನವಾಗ್ತದಂತೆ ಪ್ರಸಂಗ ಬಂದಾಗ ಅಭಿವ್ಯಕ್ತವಾಗಿ. ಇವ್ರಿಗೆ ಹಾಗಲ್ಲ, ವಾಯುದೇವರಿಗೆ ವಿಶೇಷವಾದಂತ ಪರಿಜ್ಞಾನ, ಹಾಲು ಹೀಗಿರುತ್ತೆ ಅಂತ ಗೊತ್ತಾದ ತಕ್ಷಣ ಆಯಿತು ಅಂತ ಮನೆ ಹೊರಟರು. ಮರು ದಿವಸ ದುರ್ಯೋಧನ ಕರೀಲಿಲ್ಲ, ಅನೇಕರು ಗಮನಿಸ್ಬೇಕು, ಕೊಡೋರು ಎಷ್ಟಿಸ್ಕೊಡ್ತಾರೆ, ಕರೀತಾರೆ ಕುರುಗಡೆ ಪೂರ್ತಿ ಕೊಡ್ತಾರೆ ಹೊರತು ಆಮೇಲೆ ಕೊಡೋದಿಲ್ಲ. ಉಗ್ರಾಗಿ ಕೊಡ್ತು, ಇನ್ ಕೆಲಸ ಆಯ್ತಲ್ಲ, ಬರ್ದಿ ಸೋದರು. ಅಮ್ಮ ನಾನು ಹಾಲು ಬೇಕು ಅಂತ ಯಥಾಪ್ರಕಾರ ಕೇಳಿ, ಪಾಪ ತಾಯಿ ಏನ್ ಮಾಡಿ ದಿವಸ ಕೊಡೋ ಹಾಗೆ ಹಿಟ್ಟು ಕಲಸೆ ಕೊಟ್ಬಿಟ್ಟು. ಸಿಟ್ಟು ಬದ್ದಂತ ಇವರಿಗೆ, ಅಮ್ಮ ನೀದಮ್ಮ ಕ್ಷೀರಮ್ಮಿತ್ಯಾರು ರಾವ, ಇದು ಹಾಲಲ್ಲ, ಇದು ನಾನು ಮೋಸ ಮಾಡ್ತಿದ್ದೆ ಅಂತ ಹೇಳಿ ಜಾರಿಸಿ ಬಿಸಾಕಿಬಿಟ್ಟಾರೆ. ನಿಜವಾದ ಹಾಲೇ ನನಗೆ ಬೇಕು. ಅವ್ರ ಹತ್ರ ಗೊತ್ತಲ್ಲ ರೋದರಾತ್ ರುದ್ರ ಅಂತಾನೆ ಹೆಸರು, ಅವರು ರುದ್ರದೇವರು ಹೆಸರಾಗಿದ್ದೆ ರುದ್ರ ರೋದರದಿಂದ. ಅವ್ರು ರೋದರ ಮಾಡಿದ್ರೆ ಕೇಳಬೇಕಾ? ತಾಯಿಗೆ ಭಾರಿ ದುಃಖ ಆಗಿರುತ್ತೆ. ನೋಡೋದಕ್ಕೆ ಏನನ್ಸುತ್ತೆ? ತಾಯಿ ಕೊಟ್ಟಿದ್ದು ಕುಡಿ ಹಾಲು, ದುರ್ಯೋಧನ ಕೊಟ್ಟಿದ್ದು ಒಳ್ಳೆ ಹಾಲು. ಅಂದ್ರೆ ತಾಯಿ ಕೊಟ್ಟಿದ್ದು ಕಡಿಮೆ, ದುರ್ಯೋಧನ ಕೊಟ್ಟಿದ್ದೆ ಭಾರಿ ಜಾಸ್ತಿ. ಇಲ್ಲೇ ಜನ ಮೋಸ ಹೋಗಿಬಿಡೋದು. ದುರ್ಯೋಧನ ನಿಜವಾದ ಹಾಲು ಅವನು ಕೊಟ್ಟ, ನಮ್ಮ ತಾಯಿ ಏನು ಮಹಾ ಕೊಟ್ಲು ಅಂತ ಹೇಳಿಬಿಟ್ಟು. ನಿಜ, ಇವಳು ನಿಜವಾದ ಹಾಲು ಕೊಡ್ಲಿಲ್ಲ, ಆದರೆ ಹಾಲಂತ ಮನಸ್ಸಿಂದ ಕೊಟ್ಲು. ಪಾಪ ತನ್ನ ಮಗು ಒಳ್ಳೇದಾಗಬೇಕು ಅಂತ ಹೇಳಿ ಹಾಲಿಲ್ಲಂತ ಮನಸ್ಸು ಅಂತ ಇಡೀ ಮದುವೆ ಒಳ್ಳೆ ಮನಸ್ಸಿನಿಂದ ಕೊಟ್ಲು. ದುರ್ಯೋಧನ ನಿಜವಾದ ಹಾಲೇ ಕೊಟ್ಟ, ಅವನ ಮನಸ್ಸು ಮಾತ್ರ ಹಾಲಾಹಲ, ಹಾಲಲ್ಲ ಅದು. ಇವನು ಕೆಡಿಸ್ಬೇಕು ಅಂತಾನೆ ಕೊಟ್ಟಿದ್ದು, ಕೆಡಿಸ್ಬೇಕು, ಮನೆಯಲ್ಲಿ ಒಡ ಕುಟಿಸ್ಬೇಕು, ಅವಳಿಗೆ ಇವನು ಎಳ್ಕೋಬೇಕು ಅಂತ ಕುತಂತ್ರ ಮಾಡ್ತಾನೆ. ಈ ಅರ್ಥ ಮಾಡಿಕೊಂಡ್ರೆ ಕೊಟ್ಟಿದ್ದು ಹಾಲು ಮನಸ್ಸಿನೊಳಗೆ ಹಾಲಾಹಲ, ಅವಳು ಕೊಟ್ಟಿದ್ದು ಗುಳಿ ಮನಸ್ಸಿನಲ್ಲಿ ಹಾಲು. ಈ ನಮಗೆ ಅರ್ಥವಾಗ್ತದೆ. ಸ್ವಧರ್ಮದಿಂದ ಬದುಕ್ತೇವಲ್ಲ ಅದು ನಿಜವಾದ ಹಾಲು. ಕರ್ಮಣ್ಣೇ ವಾಧಿಕಾರಸ್ಥೆ ಸ್ವಧರ್ಮೇ ನಿಧನಂ ಶ್ರೇಯ, ಅದು ಹಾಲು. ಪರಧರ್ಮಕ್ಕೆ ಹೋಗಿಬಿಟ್ಟು ನೀವು ಏನೇ ಬರಲಿ ಅದು ವಿಷ ಅಂತ ತಿಳ್ಕೊಂಡ್ಬಿಡಿ. ಪರಧರ್ಮೋ ಭಯಾವಹ, ತಾಯಿ ಕೊಟ್ಟಿದ್ದು ಉಳಿಯಿತು, ಅವನು ದುರ್ಯೋಧನ ಕೊಟ್ಟಿದ್ದು ಹಾಳು ಮಾಡಿ. ದುರ್ಯೋಧನ ಇದ್ದರು ಕೊಟ್ಟರೆ ನಮಗೆ ತುಂಬಾ ಜನ ಬುದ್ಧಿವಂತರಿರ್ತಾರೆ, ಹಾಲಿಗೇನು ತಗೊಳ್ಬಹುದಲ್ಲ ಅಂತ ನಮ್ಮ ಜನ, ಹಾಲಿಗೇನು ತಗೊಳ್ಬಹುದಲ್ಲ. ಶಾಸ್ತ್ರ ಹೇಳುತ್ತದೆ ಹಾಲು ತಗೊಳ್ಬಹುದು ನಿಜ, ಅದು ಮುಟ್ಟಿ ಕೊಡ್ತಾರಲ್ಲ ಆ ಕೈ ಹೇಗಿರುತ್ತೆ ಯೋಚನೆ ಮಾಡಿ ಅಂತ. ಮುಟ್ಟಿ ಕೊಡೋ ಕೈ ಹೇಗಿರುತ್ತೆ? ಆ ಕೈ ಹಿಂದೆ ಏನಿರುತ್ತೆ? ದೇಹ ಇರುತ್ತೆ. ದೇಹದೊಳಗೆ ಏನಿರುತ್ತೆ? ಮನಸ್ಸಿರುತ್ತೆ. ಮನಸ್ಸಲ್ಲಿ ಏನು ಭಾವನೆ ಇರುತ್ತಲ್ಲ ಅದು ರಿಮೋಟ್ ಕಂಟ್ರೋಲ್ ಟೈಪ್ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಒಳ್ಳೆಯವರು ಕೊಟ್ಟರೆ ಮಾತ್ರ ತಗೊಳ್ಬೇಕೆ ಹೊರತು, ಪಿಡಿಯರು ನಿನ್ನ ದ್ವೇಷಗಳಿಂದೇನು ಬಂದರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾ ಸಾಗರ. ಅವ್ರ ಹಾಲೇ ಕೊಡ್ಲಿ, ಭಗವದ್ ದ್ವೇಷ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಒಂದು ಸಂಧ್ಯಾನೆ ಬಿಡ ಬುದ್ಧಿ ಬರುತ್ತಾಗಲೇನೆ, ಇದು ಸಂಧ್ಯಾನೆ ಮಾಡ್ತಿರ್ತಾರೆ, ಅವ್ರು ಕೊಟ್ಟು ದಿನ ತಗೊತಾರೆ, ಒಂದು ಸಂಧ್ಯಾವನ್ನ ಕ್ಯಾನ್ಸಲ್ ಮರುದಿವಸ. ಅದು ಒಳ್ಳೆ ಕಡೆ ತಗೊಳ್ಳಿ ಎಂದು ಮಾಡದೆ ಅದನ್ನು ಮಾಡಕ್ ಶುರು ಮಾಡ್ತಾನೆ. ಅದಕ್ಕೇನೆ ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ ತದಭಾವೇ ಜಲಂತಿದೆ. ಒಳ್ಳೆಯವ್ರ ಹತ್ರ ಹೋಗಿ ಅವರಾಗಿ ಊಟ ಹಾಕಿದ್ರೆ ಮಾಡಿ, ಇಲ್ಲದೆ ಹೋದ್ರೆ ಹಾಕಿ ಅಂತ ನೀವೇ ಕೇಳಿ ಅಂತ ಹೇಳ್ತಾರೆ. ನೀವೇ ಕೇಳಿ ಅದನ್ನು, ಅಮ್ಮ ನಮ್ಗೆ ಏನಾದ್ರು ಕೊಡಿ ಅಂತ ಕೇಳಿ. ಅಕಸ್ಮಾತ್ ಕೊಡ್ಲೆ ಕಾಣುವ ಇಲ್ಲದೆ ಹೋಗ್ಬಿಟ್ರೆ ಜಲಂಪಿದೆ, ಸ್ವಲ್ಪ ನೀರಾದ್ರೂ ಕೊಡಿ ಅಂತ ಸುಂಡು ಕುಡೀರಿ ಅಂತ ಹೇಳ್ತಾರೆ. ಒಳ್ಳೆಯವರ ಮನೆಯೊಳಗೆ ಭಗವದ್ಭಕ್ತರ ಮನೆಯಲ್ಲಿ ನೀರಾದ್ರೂ ಸುಂಡು ಕುಡೀರಿ. ಬೇರೆ ಮನೆ ಮೃಷ್ಟಾನ್ನ ಭೋಜನಕ್ಕಿಂತ ಜ್ಞಾನಿಗಳ ಮನೆಯ ಬರೀ ನೀರು ಭಾರಿ ಶ್ರೇಷ್ಠ ಅಂತ ಶಾಸ್ತ್ರದ ಮಾತು. ಇವತ್ತು ದುರ್ಯೋಧನ ಅದಕ್ಕೆ ಹೇಳ್ತಾರೆ, ಅನ್ಯವಾಯಿತ ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಗೋಪಾಲದಾಸರ ಈ ಮಾತು ಎಷ್ಟು ಅರ್ಥವತ್ತಾದ ಮಾತು. ನಾವು ದೇವರ ಹತ್ರ ಹೋಗಿಬಿಟ್ಟು ಏನ್ರಿ ಏಕಾಶಿ ಉಪವಾಸ ಮಾಡಿ ಕಷ್ಟ ಪಡ್ತೇವೆ, ಪರವಾಗಿಲ್ಲ, ದೇವರು ಕೊಟ್ಟ ಕಷ್ಟ ಅದು ಎಂಜಾಯ್ ಮಾಡಬಹುದು. ನಾವು ಬೇರೆ ಯಾರೋ ಕೊಡೋ ಸುಖಕ್ಕಿಂತ ದೇವರು ಕೊಡತಕ್ಕಂಥ ಕಷ್ಟ ಭಾರಿ ಒಳ್ಳೆಯದು. ಬೇರೆ ಯಾರೋ ಕೊಡೋ ವಸ್ತುವಿಗಿಂತ ಡಾಕ್ಟರ್ ಕೊಡೋ ಔಷಧಿ ಎಷ್ಟು ಕಹಿ ಇದ್ರು ನಮಗೆ ಎಂಜಾಯ್ ಮಾಡ್ತೇವೆ ನೋಡಿ. ಆ ಥರ ಡಾಕ್ಟರ್ ಕೊಡೋ ಔಷಧಿ ಕಹಿಯಾಗಿದ್ರು ಕೂಡ ಅದರ ನಮಗೆ ಹಿತ ಅದು. ಆದರೆ ಅನವರತ್ ನಮಗೆ ರಥ ಕೆಲಸಕ್ಕೋಸ್ಕರ ಕೊಟ್ಟು ಬಿಡ್ತಾರಲ್ಲ, ಅದು ರುಚಿ ಇದ್ರು ಕೂಡ ಅಹಿತ. ಇಲ್ಲಿ ದಶ್ವತ್ಥಾಮರ ಜೀವನ ಬಹಳ ಮುಖ್ಯ. ಒಂದು ಲೋಟ ಹಾಲು ಕೊಟ್ಟ ದುರ್ಯೋಧನ, ಆ ಹಾಲೇನೋ ಮೂರು ತಾಸಿನ ಜೀರ್ಣ ಆಗಿಬಿಡ್ತು, ಆದರೆ ಅದರ ದುಷ್ಪರಿಣಾಮ ಇತ್ತಲ್ಲ, ಸುಮಾರು 100 ವರ್ಷ ಬೇಕಾಯ್ತು ಓವರ್ಕಮ್ ಮಾಡ್ಬೇಕಾದ್ರೆ. ಮೂರು ತಾಸಿಗೆ ಹಾಲಿನ ಭೌತಿಕವಾದ ಅಂಶ ಹೋಗಿಬಿಟ್ರೆ ಅದ್ರ ಮನಸ್ಸು ಎಷ್ಟು ಕೆಟ್ಟಿತ್ತು ಅಂತ ಕೇಳಿದರೆ ಸರಿ 100 ವರ್ಷ ಕಷ್ಟಪಟ್ಟಿದ್ದಾರೆ ಅಲ್ಲಿ. ಪಾಂಡವರ ಮೇಲೆ ಅಷ್ಟು ಹಾಗೆ ಸಾಧಿಸ್ತಾರೆ. ದುರ್ಯೋಧನಿಗೆ ಏನಿತ್ತು? ಪಾಂಡವರ ಮೇಲೆ ದ್ವೇಷ. ಅವನು ಕೊಟ್ಟು ಹಾಲು ಕುಡಿದಕ್ಕೆ ಇವರಿಗೆ ಏನಾಯ್ತು? ಇವರು ಪಾಂಡವರ ದ್ವೇಷ ಬಂತು. ಎಲ್ಲಿವರೆಗೆ ಹೋಯ್ತು ಗೊತ್ತೇ? ಪಾಂಡವರ ಮಕ್ಕಳನ್ನು ಕೊಂದು ಹಾಕಿಬಿಡ್ತಾರೆ, ಬಿಡೋದಿಲ್ಲ. ದ್ರೌಪದಿಯ ಮಕ್ಕಳನ್ನು ಕೊಲ್ತಾರೆ, ಚಿತ್ರ ಹಿಂಸೆ, ಅದು ತಲೆ ಕಡದು ಕತ್ತರಿಸ್ತಾರೆ ಲೆಕ್ಕ ಹಾಕಿರೋದು. ದುರ್ಯೋಧನ ಕೊಟ್ಟಂತ ಒಂದು ಹಾಲು ಎಷ್ಟು ದುಷ್ಪರಿಣಾಮ ಉಂಟು ಮಾಡುತ್ತೆ ಅಂತ ಗೊತ್ತಾಗಿಬಿಟ್ರೆ ನಮಗೆ ಆಗ ಆಚಾರ ವಿಚಾರದ ಬಗ್ಗೆ ಮಹತ್ವ ಗೊತ್ತಾಗ್ತದೆ. ಧರ್ಮದಲ್ಲಿ ಬದುಕಿ, ಆಚಾರ ಪ್ರಥಮೋ ಧರ್ಮ, ಧರ್ಮಸ್ಯ ಪ್ರಭುರ ಅಚ್ಯುತ, ವಿಷ್ಣು ಸಹಸ್ರನಾಮದಲ್ಲಿ ಸರಸ್ವತಿಯಲ್ಲಿ ಕೇಳುತ್ತೇನೆ. ಆಚಾರಹೀನಂ ನಪುರಂತಿ ವೇದಾಹ, ಸಾವಿರ ಸಾವಿರ ಮಾತಾಡಿ ಆಚಾರ ಇಲ್ಲ ಪಾವಿತ್ರ ಹಾಳಾಗಿ ಹೋಗುತ್ತೆ. ಪರ್ವರ್ಷಣ್ ಬರಲೇಬೇಕು. ಆಚಾರ ಬಿಟ್ರೆ ನೀವು ಎಂಥ ಹಾಲು ಬೇಕಾದ್ರೂ ಹಾಕಿ, ಆ ಪಾತ್ರೆಯಲ್ಲಿ ಸಿಂಬೆಹಣ್ಣೆ ಹಾಕಿರ್ತಾರಾಗ್ಲಿ, ಕೆಡ್ಲೇಬೇಕದು, ಬೇರೆ ದಾರಿನೇ ಇದೆ. ಹಾಲು ಎಷ್ಟು ಚೆನ್ನಾಗಿದ್ರೆ ಹೇಳಂತೀನಿ, ಹಾಕೊಂಡು ಕಂಟೈನರೇ ಸರಿಯಿಲ್ಲ, ಅದರಲ್ಲಿ ದೋಷ ಇತ್ತು ಅಂದ್ರೆ ಹಾಳಾಗ್ಲೇಬೇಕದು. ಆ ತರಹ ನಮ್ಮ ದೇಹದಲ್ಲಿ ಜ್ಞಾನ ಸರಿಯಾಗಿ ಉಳಿಬೇಕು ಅಂತಿದ್ರೆ ಸದಾಚಾರ ಅಂಬೋದು ಅದು ಬೀಜ ಇದ್ದಂತೆ ಲೆಕ್ಕ, ಬೇರಿದ್ದಂತೆ ಲೆಕ್ಕ. ಅಶ್ವತ್ಥಾಮರಿಗೆ ದುರ್ಯೋಧನ ಅಲ್ಲಿ ಕಾಲಕೂಟ ಕುಡಿದು ಎಫೆಕ್ಟ್ ಆಗಿತ್ತು, ಇವನು ಕೊಟ್ಟ ಹಾಲು ಕುಡಿದು ಎಫೆಕ್ಟ್ ಆಯ್ತು. ದುರ್ಯೋಧನ ಯಾರು? ಕಾಲಕೂಟಕ್ಕೆ ಅಭಿಮಾನಿ ದೈತ್ಯ. ಅವ್ರು ಹಾಲು ಕೊಟ್ಟರು ಏನಾಗುತ್ತೆ? ಅದು ಕಾಲಕೂಟನೇ ಆಗುತ್ತೆ. ದೇರ್ಫೋರ್ ಅಲ್ಲಿ ಕಂಠ ಕಪ್ಪಾಯಿತು, ಇಲ್ಲಿ ಮನಸ್ಸೇ ಕೆಟ್ಟೋಯ್ತು. ಮೂಲದಲ್ಲಿ ಕಂಠ ಬಂಧ ಮಾತ್ರ ಕಪ್ಪಾಗಿತ್ತು, ಇಲ್ಲಿ ಮನಸ್ಸು ಕೆಟ್ಟೋಗಿಬಿಟ್ಟು ಮನಸ್ಸೇ ಕಪ್ಪಾಯಿತು ಅವರಿಗೆ. ಅದು ಮುಂದೆ ಹೇಗೋ ನೋಡ್ತೇವಾದ್ರಿಂದ ಅಷ್ಟು ಸರಿ. ಅಳೋ ಬುದ್ಧಿ ಬರಲಕ್ಕೂ ಹಾಗೆ ಜೋರಾಗತ್ರು ಪಡೆಗಾಕಿ ಯೋಚನೆ ಮಾಡಿದ್ಲು. ದ್ರೋಣಾಚಾರ್ಯ ಮುಂದೆ ಹೇಳ್ತಾಳೆ, ಸ್ವಾಮಿ ನನಗಾಗಿ ಏನೋ ಕೇಳೋದಿಲ್ಲ. ಮಗು ಒಂದು ಹತ್ರೆ 8 ವರ್ಷದ ಕೂಸು ಅಳತಾ ಇದ್ದಾಗ ಅದಕ್ಕೆ ಹಾಲು ಏನೋ ಮನೆ ಕೇಳಿಲ್ಲ, ಮಠ ಕೇಳಿಲ್ಲ, ಸ್ಕೂಟರ್ ಕೇಳಿಲ್ಲ, ಎಂತ ಕೇಳಿಲ್ಲ, ಬರೀ ಹಾಲು ಕೇಳ್ತಾ ಇದೆ. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ಲ, ಹೇಗಾದ್ರೂ ಮಾಡಿ ಅಂತ ಗಂಡನ ಕಂಟಿದ್ವಿ. ಅವರಿಗೂ ಅನ್ನಿಸ್ತು, ಪಾಪ ಮಗು ನಾವೇನೋ ವ್ರತ ಮಾಡ್ತಾ ಇದ್ದೇವೆ, ಕಷ್ಟಪಡ್ತಿದ್ದೇವೆ, ಪಾಪ ನಮ್ಮಂತ ಶಿರೋಂಚ ವೃತ್ತಿಯಲ್ಲಿರೋದು ಭಾರಿ ಕಷ್ಟ. ಆ ಕೂಸು ಕೂಡ ಬೇರೆ ಕೆಡ್ತಾ ಇಲ್ಲ, ಹೆಂಡತಿನೂ ಹೇಳ್ತಾ ಇದ್ದಾಳೆ, ಅದಕ್ಕೊಂದು ಹಾಲಿನ ವ್ಯವಸ್ಥೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹಾಲಿನ ವ್ಯವಸ್ಥೆ ಮಾಡಬೇಕು. ಆದ್ರೆ ವ್ರತ ಬಿಡ ಇಷ್ಟ ಇಲ್ಲ ಅವರಿಗೆ, ತಮ್ಮ ವ್ರತ ಬಿಡ ಇಷ್ಟ ಇಲ್ಲ. ಮಗುಗೆ ಹಾಲು ಕೊಡಬೇಕು ಅನ್ನೋ ಇಷ್ಟನೂ ಬಿಟ್ಟಿಲ್ಲ, ಯೋಚನೆ ಮಾಡ್ತಾ ಇತ್ತು. ಈ ಹಾಲು ಅಂದ್ರೆ ಒಂದೇ ಸಿಸ್ಕೊಂಡ್ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಪ್ರತಿನಿತ್ಯ ಬೇಕಲ್ಲ ಹಾಲು, ಅದು ಹಸುನೇ ತರಬೇಕು ಅಂತ ತೀರ್ಮಾನ ಮಾಡಿ ಒಂದು ಹಸು ತರಬೇಕು. ಹಸುನ ಕೊಳ್ಳಾಗಿಲ್ಲ, ದಾನ ಕೊಟ್ಟರಂತೂ ತಗೊಳ್ಳೋದಿಲ್ಲ ಅವರು, ಮತ್ತೆ ಎಲ್ಲಿಂದ ತರಬೇಕೀಗ ಯೋಚನೆ ಮಾಡ್ತಾರೆ. ನಾನು ಈಗ ಧರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇಳಬೇಕಾದ ಅನಿವಾರ್ಯ. ಆದ್ದರಿಂದ ಯಾರನ್ನ ಕೇಳಿದರೆ ಧರ್ಮ ಹೋಯ್ತು ಅಂತ ಅನಿಸೋದಿಲ್ಲ, ಅವರನ್ನ ಕೇಳೋಣ ಅಂತ ಹೋದರು. ಗಂಡವನ್ನು ಕೇಳಿದ್ರೆ ಬೇಡ್ತಾರೆ ಅಂತ, ತಾಯಿನ ಕೇಳಿಬಿಟ್ರೆ ಬೇಡತ್ತ ಹೆಸರು ಕೊಡೋದಿಲ್ಲ. ಅಮ್ಮ ಊಟಕ್ಕೆ ಹಾಕು, ಅಮ್ಮ ತಾಯಿ ಅನ್ನೋದು ಬೇರೆ, ಅಮ್ಮ ಊಟಕ್ಕೆ ಹಾಕು ಅನ್ನೋದು ಬೇರೆ. ಅಮ್ಮ ತಾಯಿ ಅಂದ್ರೆ ಭಿಕ್ಷೆ, ಅಮ್ಮ ಊಟಕ್ಕೆ ಹಾಕು ಅಂದ್ರೆ ಅದು ತಾಯಿ ಮೇಲೆ ಮಗುವಿನ ಹಕ್ಕು ಅದು ಒಂದು. ಅದಕ್ಕೋಸ್ಕರ ಅದನ್ನ ಯಾರು ಕೂಡ ಬೇಡ್ತಾರೆ ಅಂತ ಕರೆಯೋದಿಲ್ಲ. ಅದಕ್ಕೆಲ್ಲರ ತಂದೆ ತಾಯಿ ಬಂಧು ಬಳಗ ಯಾರು? ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃ ಗತಿಹಿ ಅಂತವ್ರು ಯಾರು ಅಂದ್ರೆ, ಆಗ ಭಗವಂತ ಇದ್ದಾನೆ. ಮೂರು ರೂಪದಲ್ಲಿ ದೇವರಿದ್ದಾನೆ. ಪರಶುರಾಮ ರೂಪದಿಂದ ಇದ್ದಾನೆ, ವೇದವ್ಯಾಸ ರೂಪದಿಂದ ಇದ್ದಾನೆ, ಕೃಷ್ಣ ರೂಪದಿಂದ ಇದ್ದಾನೆ. ಇವರಲ್ಲಿ ಹೋದ್ರೆ ನಾನು ಕೇಳಿದ್ರು ಕೂಡ ಧರ್ಮ ಹೋಗೋದಿಲ್ಲ, ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಾಯ್ತು. ಖುಷಿ ಆಯ್ತು ಅವ್ರಿ ಪಾಪ. ಅದರಲ್ಲೂ ಯಾರ ಹತ್ರ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಕೃಷ್ಣನ ಹತ್ರ ಹೋಗ್ಬೇಕಾ, ಪರಶುರಾಮನ ಹತ್ರ ಹೋಗ್ಬೇಕಾ, ಅಥವಾ ವೇದವ್ಯಾಸರ ಹತ್ರ ಹೋಗ್ಬೇಕಾ? ಕೃಷ್ಣನ ಹತ್ರ ಹೋಗಬಾರದು, ಯಾಕೆಂದ್ರೆ ಕೃಷ್ಣ ಕ್ಷತ್ರಿಯ ರೂಪದಲ್ಲಿದ್ದಾರೆ ಪರಮಾತ್ಮ. ಬ್ರಾಹ್ಮಣ ವರ್ಣದವರು ಕ್ಷತ್ರಿಯನ್ನ ಕೇಳಿಬಿಟ್ರೆ ಬೇಡದಾಗ ಲೆಕ್ಕ, ದೇವರಿಗೆ ಅದೆಲ್ಲ ಇಲ್ಲ, ಲೋಕದೃಷ್ಟಿಯಲ್ಲಿ ಅದು ಬೇಕು. ಕೃಷ್ಣನ ಕೇಳಿಬಿಟ್ರೆ ನಾನು ಬ್ರಾಹ್ಮಣ ಕೇಳಿದಾಗ ಆಗ್ತದಲ್ಲ, ಬೇಡ ಹೋಗಲಿ. ವೇದವ್ಯಾಸನ ಕೇಳಿಬಿಟ್ರೆ ಅವರು ಬ್ರಾಹ್ಮಣರೇ, ಅವರು ಜ್ಞಾನ ಕೊಡರೆ ಹೊರತು ಅನ್ನಗಿನ್ನ ಕೊಡಲ್ಪಟ್ಟಿಲ್ಲ. ಜ್ಞಾನ ಕಾರ್ಯ ತಥಾ ಪ್ರಭು, ಪಾಠ ಪ್ರವಚನ ವೇದ ಬೇಕೋ ಹೇಳ್ಕೊಡ್ತೀರಿ ಅಂತ ಕೂತ್ಬಿಟ್ಟಿದ್ದಾರೆ. ಇವ್ರಿ ವೇದ ಬೇಡ ಅಂತ ಗೋ ಬೇಕಾಗಿದೆ. ಅದು ಯಾವ ರೂಪದಲ್ಲಿ ಹೋಗಬೇಕು ಅಂದ್ರೆ ಪರಶುರಾಮ ರೂಪ, ಬ್ರಾಹ್ಮಣ ರೂಪ, ಪ್ಲಸ್ ಬ್ರಾಹ್ಮಣರಿಗೆ ದಾನ ಮಾಡೋಕ್ಕೋಸ್ಕರ ಸ್ಪೆಷಲ್ ಬೋರ್ಡ್ ಹಾಕೊಂಡ್ಕೋತ ರೂಪ ಅದು. ನಾನು ದಾನ ಕೊಡ್ತೇನೆ, ಬರೋರೆಲ್ಲ ಬರಬಹುದು. ರಾಮದೇವರು ಮೋಕ್ಷ ಕೊಡ್ಲಿಕ್ಕೆ ಹೇಗೆ ಸಭಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಹೇಳ್ತಿದ್ರು, ಪರಶುರಾಮದೇವರು ಹಾಗೆ ಎಲ್ಲ ಬ್ರಾಹ್ಮಣರು ಬೇಕಾದ ಕೊಡ್ತೇನೆ ಬನ್ನಿ. ಎಲ್ಲಿಂದ ಕೊಡ್ತೀರಿ ಅಂದ್ರೆ ದುಷ್ಟಕ್ಷತ್ರದ ಸಂಹಾರ ಮಾಡೋದು, ವಸ್ತು ಕಿತ್ಕೊಳ್ಳೋದು, ಬ್ರಾಹ್ಮಣ ದಾನ ಮಾಡೋದು, ಕಿತ್ಕೊಳ್ಳೋದು ದಾನ ಮಾಡೋದು, ಕಿತ್ಕೊಳ್ಳೋದು ದಾನ ಮಾಡೋದು. ಇದು ಪರಶುರಾಮ ದೇವರು ಮಾಡ್ತಿದ್ದ ಕೆಲಸ. ಆದ್ದರಿಂದ ಪರಶುರಾಮ ದೇವರ ಕದ್ದು ತಿಂದಾಗ ಲೆಕ್ಕ, ಅದಕ್ಕೆ ಬೆಲೆ ಇಲ್ಲ. ಪರಶುರಾಮ ದೇವರ ಆರಾಧನೆ ಭಾರಿ ದೊಡ್ಡದು. ಭಗವಂತ ಎಲ್ಲ ರೂಪಗಳು ಒಂದೇನೆ, ಅದಕ್ಕೆ ವಿಶೇಷ ಅಂತ ಕರೀತು, ಭಗವಂತ ಮಾಡಿಕೊಂಡ ವಿಶೇಷವಾದ್ದರಿಂದ ಪರಶುರಾಮರ ಹತ್ರ ಹೋಗೋಣ, ನನ್ನ ಧರ್ಮ ತಪ್ಪೋದಿಲ್ಲ ಅಂತ ಹೊರಟು ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ಜನ ನನ್ನ ಹತ್ರ ಬರ್ತಾರೆ, ಆರ್ತರು ಬರ್ತಾರೆ, ನೊಂದವರು ಬರ್ತಾರೆ, ಜಿಜ್ಞಾಸುಹು ತಿಳ್ಕೊಳ್ಳಕ್ಕೆ ಅಂತ ಅಪೇಕ್ಷಿಸಿದವರು ಬರ್ತಾರೆ, ಅರ್ಥಾರ್ಥಿ ಏನಾರು ಬೇಕು ಅಂತಿದ್ರೆ ಕೇಳಕ್ಕೆ ಬರ್ತಾರೆ, ಜ್ಞಾನೀಚ ಭರತರ್ಷಭ. ಈಗ ದ್ರೋಣಾಚಾರ್ಯ ಅರ್ಥಾರ್ಥಿಗಳಾಗಿ ಹೊರಟು ಪರಶುರಾಮರ ಹತ್ರ ಹೋದ್ರು. ಪರಶುರಾಮರ ಹತ್ರ ಹೋದ್ರು, ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿದ್ರು. ಇವರು ಪರಶುರಾಮರು ನೋಡ್ತಾ ಇದ್ದಾರೆ, ಬನ್ನಿ ಆಚಾರ್ಯ ಬನ್ನಿ ಅಂತ ಕರೆ. ಯಾರು ಬ್ರಾಹ್ಮಣನ ಸ್ವಾಗತ ಮಾಡ್ತಾರೆ, ಬರೀ ಬ್ರಾಹ್ಮಣನ ಸ್ವಾಗತ ಮಾಡೋದಿಲ್ಲ ಅವರು, ಒಡಗಿರೋ ಬ್ರಹ್ಮಣ್ಯ ದೇವಾಯ ಭಗವಂತನನ್ನೇ ಆಧಾರ ಮಾಡಿದಾಗ ಲೆಕ್ಕ. ತತ್ರಾಪಿ ಅತಿಥಿಗಳು ಬೇರೆ ಅತಿಥಿ ದೇವೋಭವ, ಬನ್ನಿ ಅಂತ ಕರೆದ್ರು. ನಿಮಗೇನು ಬೇಕು ಅಂತ ಕೇಳಿದ್ರು. ಕಷ್ಟ ಅಂದ್ರೆ ಒಂದು ಗೋವು ಬೇಕು ಅಂತ ಕೇಳಿದ್ರು. ಗೋವು ಬೇಕು, ನಮಗೆ ಗೋವು ಬೇಕಾಗಿದೆ ದ್ರೋಣಾಚಾರ್ಯರೇ, ಸ್ವಲ್ಪ ನೀವು ಬೇಗ ಬಂದ್ರೆ ಕೊಟ್ಬಿಡ್ತಾ ಇದ್ದೆ, ಈಗಷ್ಟೇ ಎಲ್ಲರೇ ಕೊಟ್ಬಿಡಿಸ್ಬಿಟ್ಟೆ ಅಂತ ಹೇಳಿ. ಸ್ವಲ್ಪ ಬಂದ್ರೆ ಊಟ ಹಾಕ್ತಿದ್ದೆ, ಪಾತ್ರೆ ತೊಳೆದಾಯ್ತು ಅಂದ್ರೆ ಹಾಗೂ ಹಾಕಿ, ಈಗೆಲ್ಲ ಕೊಟ್ಟಾಯ್ತು, ನನ್ನ ಹತ್ರ ಏನು ಇಲ್ಲ, ಈಗ ಏನಾದ್ರೂ ಕೊಡ್ಲಿಕ್ಕಿಲ್ಲ, ಎಲ್ಲ ಕೊಟ್ಟಾಯ್ತು. ಪರಶುರಾಮ ರೂಪದ ಈ ಮಾತು ನಮಗೆ ಹೊಸ ಒಂದು ಮುಖ ತೋರಿಸ್ತದೆ, ಧರ್ಮಾಚರಣೆಯ ಹೊಸ ಮುಖ ತೋರಿಸ್ತದೆ. ನಾವೆಲ್ಲ ಏನ್ ತಿಳ್ಕೊಂಡಿರ್ತೇವೆ, ಬ್ರಾಹ್ಮಣರು ಅಂದ್ರೆ ದಾನ ತಗೊಳ್ಬಹುದು, ತಗೊಳ್ಬೇಕು, ತಗೊಳ್ಳೇಬೇಕು ಅಷ್ಟು ತಿಳ್ಕೊಂಡಿದ್ದೇವೆ ಹೊರತು ಇನ್ನೊಂದು ಮುಖ ನಮಗೆ ಗೊತ್ತಿಲ್ಲ. ಬ್ರಾಹ್ಮಣರಾದವರು 6 ಕೆಲಸ ಮಾಡಬೇಕಂತೆ ಶಾಸ್ತ್ರ ಹೇಳಿದೆ. 6 ಕೆಲಸ ಮಾಡಿದ್ರೆ ಬ್ರಾಹ್ಮಣ. ಮೊದಲನೇದು ಅಧ್ಯಯನ, ಓದಬೇಕು. ಎರಡನೇದು ಅಧ್ಯಾಪನ, ಇನ್ನೊಬ್ಬರಿಗೆ ಪಾಠ ಹೇಳ್ಕೊಡ್ಬೇಕು. ಯಜನ, ತಾನು ಯಜ್ಞ ಮಾಡಬೇಕು. ಯಾಜನ, ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬೇಕು. ದಾನ, ಇನ್ನೊಬ್ಬರಿಗೆ ಕೊಡಬೇಕು. ಪ್ರತಿಗ್ರಹ ತಾನು ಇಸ್ಕೋಬೇಕು. ಅದು ಇಸ್ಕೊಳ್ಳೋದು ಲಾಸ್ಟ್ ಧರ್ಮ. ಅದು ನಮ್ಗೆ ಫಸ್ಟ್ ಅಂಡ್ ಓನ್ಲಿ ಧರ್ಮ ಅಂದ್ರೆ ಅದೊಂದೇ, ಫಸ್ಟ್ ಅಂಡ್ ಲಾಸ್ಟ್ ಅದೊಂದೇ. ದಾನ ಆಯಾಮ ಬ್ರಾಹ್ಮಣ ಅಂತ ಹೊರಟುಬಿಡ್ತಾರೆ. ಹೇಳ್ತಾರೆ ಬ್ರಾಹ್ಮಣ ದಾನ ತಗೊಳ್ಳೋದು ಕೂಡ ಲಾಸ್ಟ್ ಸ್ಟೇಜಲ್ಲೇ ಹೊರತು ಫಸ್ಟ್ ಅವನ ಜ್ಞಾನ ಹೇಳಬೇಕು. ಆಮೇಲೆ ಓದಬೇಕು, ಹೇಳಬೇಕು, ಯಜ್ಞ ಮಾಡಬೇಕು, ಯಜ್ಞ ಮಾಡಿಸಬೇಕು, ತಾನು ದಾನ ಕೊಡಬೇಕು, ಅದು ಸಂಪಾದನೆ ಇಲ್ಲ, ಅದಕ್ಕೆ ದಾನ ಇಸ್ಕೋಬೇಕು. ಇದು ಬ್ರಾಹ್ಮಣರಿಗೆ ಬಂದ ವೈಶಿಷ್ಟ್ಯ. ಅವನು ಬೇರೆ ಯಾವ ದೃಷ್ಟಿಯಿಂದ ಕೂಡ ಎಲ್ಲಾ ತರ ಕರ್ಮಗಳನ್ನ ಆಚರಣೆ ಮಾಡಬೇಕು ಅದು ಅನೇಕರು ಭಾವಿಸಿಲ್ಲ. ಪ್ರತಿಯೊಬ್ಬರು ಕೂಡ ತಾನು ದಾನ ಕೊಡಲೇಬೇಕು ಅಂತ ಹೇಳಿದ್ರು. ದಾನ ಇಸ್ಕೊಳ್ಳೋನು ದಾನ ಕೊಡಬೇಕು, ತಾನು ಸತ್ತಾತ್ರ ಹುಡುಕ್ಬೇಕು. ಅನೇಕ ಜನ ಯಾತಕ್ಕೆ ಬ್ರಾಹ್ಮಣರು ದಾನ ಕೊಡ್ತಾರೆ ಅಂದ್ರೆ ನಾವು ಸೆಲೆಕ್ಟ್ ಮಾಡಿಕೊಡೋದು ಕಷ್ಟ ಆಗ್ತದೆ, ಅವರಿಗೆ ಸುಲಭ ಆಗ್ತದೆ ಅಂತ ಗೊತ್ತವರು. ನಾವು ಯಾರಿಗೋ ಕೊಟ್ಬಿಡ್ಬಹುದಲ್ಲ, ಅವ್ರಿಗೆ ಸರಿಯಾಗಿ ಗೊತ್ತಿರ್ತದೆ ಯಾರು ಅಂತ ಹೇಳಿಬಿಟ್ಟು ಅದಕ್ಕೆ ಕೊಡ್ತಾರೆ ಹೊರತು ತಾನೇ ಉಪಯೋಗಿಸ್ಲಿ ಅಂತಲ್ಲ. ಆ ರೀತಿ ಉಪಯೋಗಿಸಿದ್ರೆ ಮಹಾಪಾಪ ಬರುತ್ತೆ ಅಂತ ಹೇಳ್ತಾರೆ. ಸ್ವಂತಕ್ಕೆ ಉಪಯೋಗಿಸೋದು ಮಹಾ ತಪ್ಪದು. ಸ್ವಂತಕ್ಕೆ ಉಪಯೋಗಿಸಕ್ಕೆ ಒಂದು ಪರ್ಸೆಂಟೇಜ್ ಟೈಪ್ ಇರುತ್ತೆ ಹೊರತು ಸಿಂಹಪಾಲು ದಾನದಲ್ಲೇ ವ್ಯಯ ಆಗುದು. ನಿಯಮ ಇದು ಅದನ್ನ ಕೆಲವರು ಇರ್ತಾರೆ. ನಾವು ದೊಡ್ಡಾಚಾರ ದಾನ ಮಾಡಬೇಕಾಗಿಲ್ಲ, ಸಣ್ಣ ಪುಟ್ಟವರು ದಾನ ಮಾಡಲಿ ಅಂದ್ರೆ ಪರಶುರಾಮದೇವರು ದೊಡ್ಡಾಚಾರ್ಯರ ಸಿಗ್ತಾರ? ಸಾಕ್ಷಾತ್ ನಾರಾಯಣ ಮತ್ಸ್ಯಃ ಕೂರ್ಮಃ ವರಾಹಸ್ಯ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ಹೇ ದಶ. ಭಗವಂತನ ದಶಾವತಾರಗಳಲ್ಲಿ ಪರಶುರಾಮ ರೂಪ ಒಂದು. ಆ ರೂಪದ ಎಷ್ಟು ದಾನ ಮಾಡಿದ್ದಾರೆ ಅಂದ್ರೆ ಬಹುಶಃ ಜಗತ್ತಲ್ಲಿ ಯಾರು ಅಷ್ಟು ದಾನ ಮಾಡಕ್ ಸಾಧ್ಯ. ಭೂಮಿಗೆಲ್ಲದೂ ಕೊಡೋದು, ಭೂಮಿಗೆಲ್ಲದೂ ಕೊಡೋದು. ಗೆದ್ದು ಗೆದ್ದು ಕೊಟ್ಟು ಎಷ್ಟು ಮಾಡಿದ್ರು ಅಂದ್ರೆ ಅವರು ದಾನ ಕೊಟ್ಟ ವಸ್ತುವನ್ನು ಮತ್ತೆ ವಾಪಸ್ ಇಸ್ಕೋಬಾರದು, ಮತ್ತೆ ಅದನ್ನು ಉಪಯೋಗಿಸ್ಬಾರದು. ತಾವು ಕೊಟ್ಟರೆ ಕೊಟ್ಟಾಗಲೆಕ್ಕ. ಪರಶುರಾಮದೇವರು ಯೋಚನೆ ಮಾಡಿದ್ರಂತೆ, ಅವರಿಗೆ ಇಡೀ ಜಗತ್ತೇ ಅವ್ರದ್ದು, ಈಶಾವಾಸ್ಯಂ ಇದಂ ಸರ್ವಂ. ಲೋಕಕ್ಕೆ ತೋರಿಸ್ಬೇಕಲ್ಲ, ಎಲ್ಲ ಭೂಮಿಗೆರೋದು ದಾನ ಕೊಡ್ತಾ ಇದ್ದಾರೆ, ಇರ್ಲಕ್ಕೆ ಜಾಗ ಬೇಕಲ್ಲ. ಅದಕ್ಕೋಸ್ಕರವೇ ಆ ಸಹ್ಯಾದ್ರಿ ಬೆಟ್ಟದಲ್ಲಿ ನಿಂತು ಬಾಣ ಹೊಡೆದರಂತೆ, ಬಿಸಾಕಿದರಂತೆ ಪಡ್ಲಿನ. ಆಗ ಸಮುದ್ರ ಹಿಂದಕ್ಕೆ ಸರಿಯಿತು. ಅದು ಪರಶುರಾಮ ಕ್ಷೇತ್ರ ಅಂತ. ನಾವು ಹೊಸ ಜಾಗ ಹುಡುಕ್ಬೇಕೇ ಹೊರತು ನಾವು ದಾನ ಕೊಟ್ಟ ಜಾಗದಲ್ಲಿ ವಾಸ ಮಾಡಬಾರ್ದು. ಇದು ನಾನು ಜನ ತೋರಿಸ್ತಾ ಇದ್ದೆ. ಯಾಕಂದ್ರೆ ದಾನ ಕೊಟ್ಟ ಮಾಡಿಸ್ಕೊಂಡ್ಬಿಡೋ ಪದ್ಧತಿ ಜಾಸ್ತಿ ಇದೆ ಅನೇಕ. ಕೊಟ್ಟ ಮಾಡಿಸ್ಕೊಂಡ್ರೆ ಅಲ್ಲ, ಕೊಟ್ಟ ಒನ್ಸ್ ಫಾರ್ ಆಲ್ ಗಾನರು, ಉಪಯೋಗಿಸ್ಲೇಬಾರ್ದು ಅದನ್ನ. ಅದು ವಿಶೇಷವಾದ ಸಿದ್ಧಿ ಅಂತ ನಮಗೆ ತೋರಿಸಕ್ಕೋದ್ರೆ ಪರಶುರಾಮದೇವರು ಏನ್ ಮಾಡಿಬಿಟ್ಟಿದ್ದಾರೆ, ಪರಶುರಾಮ ಕ್ಷೇತ್ರ ನಿರ್ಮಾಣವಾಯಿತು. ಅವರು ಬಿಟ್ಟ ಎಸೆದ ಕೊಳ್ಳೆಯಿಂದ ಬಿಟ್ಟ ಬಾಣದಿಂದ ಸಮುದ್ರ ಹಿಂದಕ್ಕೆ ಸರಿತಂತೆ. ರಾಮರೂಪದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು. ಕೃಷ್ಣ ರೂಪದಿಂದ ಸಮುದ್ರ ಸುತ್ತ ಸರಿಸಿ ಮಧ್ಯೆ ದೀಪವನ್ನು ಇರಿಸಿದರು, ದ್ವಾರಕೆಯನ್ನು. ಪರಶುರಾಮ ರೂಪದಿಂದ ಸಮುದ್ರ ಹಿಂದಕ್ಕೆ ತಡುತ್ತಾ ಇದ್ದಾರೆ. ಅದೇ ಇವತ್ತೆಲ್ಲ ಸಮುದ್ರ ಇವತ್ತು ನೋಡಿ ನೋಡಿ ಆ ಪ್ರಾಂತವೆಲ್ಲ ಕೂಡ ನೋಡಿದ ತಕ್ಷಣ ಅನ್ನಿಸ್ತದೆ, ಘಟ್ಟದ ಮೇಲೆ ಘಟ್ಟದ ಕೆಳಗೆ. ಅಲ್ಲಿ ರೀತಿನೇ ಬೇರೆ, ಅಲ್ಲಿ ಮಣ್ಣ ರೀತಿ ಬೇರೆ, ಇದು ಬೇರೆ, ಎಲ್ಲ ರೀತಿನೇ ಬೇರೆ. ಪ್ರತಿಯೊಂದು ಬದಲಾಗಿರ್ತಕ್ಕಂಥ ಜಾಗ. ಇಡೀ ಜಗತ್ತಿನೊಳಗೆ ಅಂತ ಜಾಗ ಎಲ್ಲೂ ಇಲ್ಲ. ಎಲ್ಲ ಕೋಟಲ್ಲೂ ಆಗಿಲ್ಲ. ಮದ್ರಾಸ್ ಕಡೆಗೆ ಹೋಗಿ ಘಾಟೆ ಬರೋದಿಲ್ಲ, ಸೀದಾ ಮದ್ರಾಸ್ ಹೋಗ್ಬಿಡ್ತಾರೆ. ಇಲ್ಲಿಗೆ ಹೋದ್ರೆ ಘಾಟ ಬರೋದು. ಘಾಟ್ ಯಾವ್ದು ಕ್ರಿಯೇಟ್ ಆಯ್ತು ಅಂದ್ರೆ ಸಮುದ್ರ ಅಲ್ಲಿಂದ ಹಿಂದೆ ಸರ್ಕೊಂಡ ಜಾಗ. ಅದರಿಂದ ಕೆಳಗಿನ ಭಾಗ ಎಲ್ಲ ಕಲೆಕ್ಟ್ ಶುರುವಾಯಿತು. ಇನ್ನು ಅರ್ಥ ಮಾಡ್ಕೊಂಡ್ರೆ ಪರಶುರಾಮ ದೇವರು ಎಷ್ಟು ದಾನ ಮಾಡಿದ್ದಾರೆ ನಮಗೆಲ್ಲ ಎಷ್ಟು ತೋರಿಸಿ, ಅವ್ರಿಗೆ ಎಷ್ಟು ಪುಣ್ಯ ಬಂತು ಅಂತ ಹೇಳ್ಕೋಬಾರ್ದು. ಪರಮಾತ್ಮನಿಗೆ ಪುಣ್ಯದ ಪ್ರಶ್ನೆಯೇ ಇಲ್ಲ. ಆತ ಯಾರು? ಆತ ಇಡೀ ವಿಶ್ವದ ಸ್ವಾಮಿ ಆತ. ಆದ್ದರಿಂದ ಪ್ರೊಪರೇಟರಿಗೆ ಸಂಬಳ ಎಷ್ಟು ಹೋಗ್ತಾನೆ ಅಂತ ಕೇಳಿದ್ರೆ, ಕಂಪ್ನಿನೇ ಒಂದು ಸಂಬಳ ತಗೋದಿರುವಂತೆ ಮತ್ತೆ ಸಂಬಳ ಎಂಬ ಪ್ರಶ್ನೆ ವರ್ಕರ್ಸಿ ಮಾತ್ರ. ಅದು ಭಗವಂತ ಸರ್ವತಂತ್ರ ಸ್ವತಂತ್ರ ಪರಿಪೂರ್ಣ ಎಲ್ಲವನ್ನು ಕಳಿಸಿ ತಾರೆ ಕೂತಿದ್ದಾನೆ, ದಾನ ಕೊಡ್ಲಿಕ್ಕೆ ಕೂತಿದ್ದಾನೆ. ಅವರು ಬಂದರು, ಏನು ಇಲ್ಲ ಕೊಡ್ಲಿಕ್ಕೆ, ಈಗ ಎಲ್ಲ ಕೊಟ್ಟಾಯ್ತು. ಅಂದ್ರೆ ದಾನ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ದಾನ ಕೊಡೋ ಕೂಡ ಹ್ಯಾಕ್ ಕೊಡ್ತಾರೋ ಗೊತ್ತೇ ಇರೋ. ನಮ್ಗೆ ಉಳಿಸ್ಕೊಂಡು ಉಳಿದು ದಾನ ಕೊಡ್ತಾರಷ್ಟೇ, ಮೊದಲು ಕೊಡೋದಿಲ್ಲ. ಪರಿಸರ ಹಾಗಲ್ಲ, ಏನೂ ಇಲ್ಲ ಆ ರೀತಿ ದಾನ ಕೊಟ್ಟಿದ್ದಾರೆ. ಇದು ಸರ್ವಸ್ವ ದಾನ ಅಂತ ಕರೀತಾರೆ. ಉಳಿಸ್ಕೊಂಡು ಕೊಡೋ ದಾನ ಅಲ್ಲ, ಕೊಟ್ಟಿದ್ದೇನೆಲ್ಲ ದಾನ ಮಾಡಿದ್ದೀನಿ. ಇದು ನಿಜವಾದ ಅರ್ಥ, ಧರ್ಮದ ಪರಾಕಾಷ್ಠೆಯನ್ನು ಪರಮಾತ್ಮ ತೋರಿಸ್ತಾ ಯಾವ ಭಕ್ತರು ಭಗವಂತನಷ್ಟು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿದ್ದಾನೆ. ನಿಮಗೇನು ಬೇಕು ಎಲ್ಲ ಕೊಟ್ಟಾಯ್ತು, ಈಗ ಸ್ವಲ್ಪ ಕಾದರೂ ಕೊಡಬಹುದು. ಅಥವಾ ನೀವು ಬಂದಿದ್ದೀರಿ ಇಲ್ಲ ಅಂತ ಹೇಳೋದು ಸರಿಯಲ್ಲ, ಇದ್ದಿದ್ರಲ್ಲೇ ಕೊಟ್ಟು ಬಿಡ್ತೇನೆ ಅಂತ ಹೇಳಿ, ಇದ್ದಿದ್ರಲ್ಲೇ ಕೊಟ್ಟು ಬಿಡ್ತೇನೆ. ನನ್ನ ಹತ್ರ ಮೂರು ಉಳ್ಕೊಂಡಿದೆ ಅಂತ ಹೇಳಿ, ಮೂರು ಉಳ್ಕೊಂಡಿದೆ. ಆತ್ಮ ವಿದ್ಯಾ ಶಸ್ತ್ರಂ ಏತಾವದಸ್ತಿ ತೇಷಾ ಮಧ್ಯೆ ರುಚಿತಂ ತ್ವಂ ಗೃಹಾಣ. ನಾನಿದ್ದೇನೆ, ನಾನೇ ಬಂದು ಬಿಡ್ತೇನೆ ನಿಮ್ಮ ಜೊತೆ, ಬರಿ ಅಂದ್ರೆ ಬಂದೇ ಬಿಡ್ತೇನೆ. ಅಥವಾ ವಿದ್ಯಾ ಬೇಕಾದಷ್ಟು ಪಾಠ ಹೇಳಿಕೊಡ್ತೇನೆ, ವಿದ್ಯಾದಾನ ಮಾಡ್ತೇನೆ, ತಗೊಂಡು ಹೋಗ್ಬಿಡ್ಬಹುದು. ಅಥವಾ ಶಸ್ತ್ರಂ, ನನ್ನ ಶಾರ್ಗಧನಸ್ಸು ಕಡ್ಲೆ ಗಿಡ್ಲೆ ಇದೆಯಲ್ಲ, ಹೇಳಿದ್ರೆ ಕೊಟ್ಟು ಬಿಡ್ತೇನೆ. ಮೂರಲ್ಲಿ ಏನ್ ಬೇಕಾದ್ರೆ ತಗೊಂಡು ತೇಷಾ ಮಧ್ಯೆ ರುಚಿತಂ ತ್ವಂ ಗೃಹಾಣ ಚಾಯ್ಸ್ ನಿಮ್ಮದು, ಯಾವ್ದಾರ ತಗೊಡ್ರಿ ಅದು. ಆಗ ದ್ರೋಣಾಚಾರ್ಯ ನೋಡ್ತಾರೆ, ಪರಮಾತ್ಮ ನಿನ್ನ ಕರ್ಕೊಂಡು ಹೋದ್ರೆ ಗತಿ ಏನು? ಆ ಹುಡುಗ ಕುಡ್ಸಕ್ಕೆ ಹಾಲು ಕುಡ್ಸಕ್ಕೆ ವ್ಯವಸ್ಥೆ ಇಲ್ಲ ನನಗೀಗ, ನಿನ್ ಕರ್ಕೊಂಡು ಹೋಗೋದು ಏನು ಬಂತು? ಒಂದರ್ಥ, ಹೊರಗಿನ ಅರ್ಥ, ನಿನ್ನ ಕರ್ಕೊಂಡು ಹೋಗಿಬಿಟ್ರೆ ನಿನ್ನ ಒಡೆತನ ನಾನು ಸ್ವಲ್ಪ ಮೇಲಾದಾಗ ಲೆಕ್ಕ, ಪರಶುರಾಮದೇವರೇ ಬನ್ನಿ ಅಂತ ಕರ್ಕೊಂಡು ಹೋಗಿಬಿಟ್ರೆ ನಾನು ಸ್ವಾಮಿ ಆಗ್ತೇನೆ, ದಾಸರಾದಾಗ ಆಗ್ತೀನಿ. ನಿನ್ನ ಸ್ವಾಮ್ಯ ಚಿಂತನೆ ಮಾಡಿದ್ರೇನೆ ಅಂಧಂತ ಮಸ್ತ್ ಆಗ್ತದೆ ಅಂತ ಹೇಳ್ತಾರೆ. ನಾನು ಮೇಲೆ ನೀವು ಕೆಳಗದ್ದು ಗತಿಯನಾಗಬೇಕು. ಈ ಮಧ್ಯೆ ಸದಾ ನೀವು ಸ್ವಾಮಿ, ನಿಮ್ಮನ್ನ ನಾವು ನಮಸ್ಕಾರ ಮಾಡಬೇಕೆ ಹೊರತು ಪರಶುರಾಮರೇ ಬನ್ನಿ ಅಂತ ಕರೆಯೋ ಹಕ್ಕು ನನಗಿಲ್ಲ, ನಿಮ್ಮನ್ನು ತಗೊಳಕ್ ಸಾಧ್ಯ ಇಲ್ಲ. ನೋಡಿ, ವೇದಾಂತವನ್ನು ತೋರಿಸ್ತಾರೆ, ಮಾತಿನೊಳಗೆ ತತ್ವಶಾಸ್ತ್ರವನ್ನು ಹೇಳ್ತಾರೆ. ದೇವರನ್ನ ನಾವು ಸ್ವಾಮಿ ಅಂತ ಆರಾಧನೆ ಮಾಡಬೇಕೆ ಹೊರತು ನಮ್ಮ ಕೈಲಿ ದೇವರಿದ್ದಾರೆ ಅಂತ ಆಗಬಾರದು, ದೇವರ ಕೈಲಿ ನಾವಿದ್ದೇವೆ ಅಂತ ಆಗಬೇಕು. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ನಾನು. ನಿಮ್ಮ ಶಸ್ತ್ರಾಸ್ತ್ರ ತಗೊಂಡ್ಬಿಡಬಹುದು, ಉಪಯೋಗಿಸ್ಲಿಕ್ಕೆ ಅದು ತಗೊಂಡು ಏನ್ ಮಾಡ್ಬೇಕು ನಾನು ಇದನ್ನ ಎತ್ತಲಕ್ಕೆ ಬರೋದಿಲ್ಲ, ತಗೊಂಡು ಏನ್ ಮಾಡ್ಬೇಕು ಅದನ್ನ, ಏನೇನು ಪ್ರಯೋಜನ ಇಲ್ಲ. ನೀವ ನಿಮ್ ಶಸ್ತ್ರ ನೀವೇ ಎತ್ತಬೇಕೆ ಹೊರತು ಬೇರೆ ಯಾರಿಗೂ ಆಗೋದಿಲ್ಲ. ಆದ್ರಿಂದ ಅದು ತಗೊಂಡ್ರೆ ಉಪಯೋಗಕ್ಕೆ ಬರೋದಿಲ್ಲ. ಡ್ರೈವಿಂಗ್ ಬರೋದೊಂದು ಕಾರ್ ತಗೊಂಡು ಏನ್ ಮಾಡ್ಬೇಕು ಈ ಮಧ್ಯೆ, ಅದು ಸಾಧ್ಯ ನಾನು ಎತ್ತಲಕ್ಕೆ ಯಾರಿಗೂ ಎತ್ತಲಕ್ಕೆ ಬರೋದಿಲ್ಲ. ಮತ್ತೆ ಇನ್ನೂ ಡ್ರೈವರ್ ನಾನು ಇಟ್ಕೋಬಹುದು ಅಂದ್ರೆ, ಇದು ಯಾರು ಎತ್ತಲಕ್ಕೆ ಬರೋದಿಲ್ಲ ಶಸ್ತ್ರಾಸ್ತ್ರಗಳನ್ನ ನೀವೇ ಇಟ್ಕೊಂಡ್ಬಿಡಿ. ಬೇಡ, ವಿದ್ಯಾದಾನ ಮಾಡ್ತೀವಿ ಅಂದ್ರಲ್ಲ ಅದನ್ನು ಮಾಡಿಬಿಡಿ, ನಾವು ಪಾಠ ಕೇಳ್ತಾರೆ ಹೇಳಿ ಅಂತ ಕೂತ್ಕೊಂಡ್ರು. ಗುರುಭ್ಯೋ ನಮಃ ಶುರುವಾಯ್ತು. ಅವ್ರು ಪಾಠ ಹೇಳೋದು ಇವ್ರು ಕೇಳೋದು. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, ವಾರ ಆಯ್ತು, ತಿಂಗಳಾಯ್ತು, ಎರಡು ತಿಂಗಳಾಯ್ತು, ವರ್ಷ ಆಯ್ತು, ಒಂದು ವರ್ಷ ಆಯ್ತು, ಎರಡು ವರ್ಷ ಆಯ್ತು, ನಾಲ್ಕು ವರ್ಷ ಆಯ್ತು, 12 ವರ್ಷ ಆಯ್ತು. ಅರ್ಜೆಂಟ್ ಹಾಲ್ ತಳ್ಳಕ್ ಬಂದವರು ಪಾಪ. ಅರ್ಥ ಮಾಡ್ಕೊಂಡ್ರೆ ಎಂತ ಕಥೆ ಇದು, ಒಂದು ನಂಬಲಿಕ್ಕೆ ಸಾಧ್ಯ ಇಲ್ಲ, ನಡೆದಿದ್ದು ನಿಜ. ನಂಬಲಿಕ್ಕೆ ಅಸಾಧ್ಯ, ನಡೆದಿದ್ದು ನಿಜ. ಅವ್ರು ಹೇಳೋದು ಇವ್ರು ಕೇಳೋದು. ಹಾಗೆ ಯಾಕೆ ಮಾಡಿದ್ರಿ ಇವರು, ನಾವು ಮರ್ತ ಮರ್ತು ಬಿಟ್ರ ಅಂದ್ರೆ ಮರಿಲಿಲ್ಲ. ಒಬ್ಬ ಜ್ಞಾನಿ ಆದ ಲಕ್ಷಣನೇ ಹಾಗೆ ಅಂತ ಹೇಳ್ತಾರೆ. ಜ್ಞಾನ ಕಾರ್ಯದಲ್ಲಿ ಇನ್ವಾಲ್ವ್ ಆದ ಬ್ರಾಹ್ಮಣ ಅಂದ್ರೆ ಅಲ್ಲಿ ಮೈಮೇಲೆ ಎಚ್ಚರನೇ ಇರೋದಿಲ್ಲ. ಈ ಟಿವಿ ನೋಡ್ತಾ ನೋಡ್ತಾನೆ ಕಳ್ತಾರ ಆದ್ರೂ ಮೈಮೇಲೆ ಜ್ಞಾನ ಇರೋದಿಲ್ಲ. ಅಂಥದ್ದು ಭಗವಂತನ ಬಾಯಿಯಿಂದ ಶಾಸ್ತ್ರ ಬರ್ತಿದ್ದಾಗ ದೇವರನ್ನು ಸಾಕ್ಷಾತ್ ತಿರುಪತಿ ವೆಂಕಟೇಶನ ಮುಂದೆ ಕ್ಷಣ ನಾವು ನೋಡ್ಲಿಕ್ಕೆ ಎಷ್ಟು ಕಾತರರಾಗಿರ್ತೇವೆ. ಅಂಥವ್ರ ಮುಂದೆ ವರ್ಷಗಟ್ಟೆ ಕೂಡ ಯೋಗ ಬಂದ್ರೆ ದ್ರೋಣಾಚಾರ್ಯ ಕಳ್ಕೊಳ್ಳಿಲ್ಲ. ಅದಕ್ಕೆ ಇದಕ್ಕೆ ಅವನನ್ನ ಬ್ರಾಹ್ಮಣ ಅಂತ ಕರೆಯ. ಬ್ರಹ್ಮ ಅನತೀತಿ ಬ್ರಾಹ್ಮಣ, ದೇವರಿಗೋಸ್ಕರ ಯಾರು ಪ್ರಾಣ ಕೊಡ್ಲಕ್ಕೂ ತಯಾರಾಗ್ತಾರಲ್ಲ ಅವರನ್ನ ಬ್ರಾಹ್ಮಣ ಅಂತ ಕರಿಬೇಕೆ ಹೊರತು, ಈ ವೇಷಭೂಷಣಗಳೆಲ್ಲ ಸೆಕೆಂಡರಿ, ಬೇಡ ಅಂತಲ್ಲ, ಸೆಕೆಂಡರಿ ಅದು, ಪ್ರೈಮರಿ ಅಂದ್ರೆ ಅದಿರಬೇಕು. ಇಲ್ಲದ ಹೋದರೆ ಅದು ಭಾರಿ ಅವಮಾನ ಮಾಡಿದಾಗ ಲೆಕ್ಕ. ಆದ್ದರಿಂದ ದ್ರೋಣಾಚಾರ್ಯರು ಅಂದ್ರೆ ದ್ರೋಣಾಚಾರ್ಯರೇನೆ. ಬೃಹಸ್ಪತ್ಯಾಚಾರ್ಯರ ಜೊತೆಗೆ ಸ್ವತಃ ವಿದ್ಯಾ ವಾಚಸ್ಪತಿ ಅಂತ ಅವರ ಹೆಸರು. ವಾಚಸ್ಪತಿ ಎಂಬ ಅವರಿಗೆ ತರತಕ್ಕಂಥ ಹೆಸರು. ಅಂಥ ಬ್ರಹ್ಮಣಸ್ಪತಿ ಅಂತ ಅವರ ಹೆಸರು. ಸಾಕ್ಷಾತ್ ಪರಬ್ರಹ್ಮ ಹಿಡಿತಿರಬೇಕಾದ್ರೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿಬಿಟ್ಟು ಯೋಚನೆ ಮಾಡಲಿಲ್ಲ. ಅದನ್ನು ಇದೀಗ ಹೇಳ್ತಾರೆ, ಜ್ಞಾನ ಕಾರ್ಯದೊಳಗೆ ಬ್ರಾಹ್ಮಣ ಏನನ್ನೂ ತ್ಯಾಗ, ದಧೀಚಿ ಮುನಿಗಳು ತಮ್ಮ ದೇಹವನ್ನೇ ತ್ಯಾಗ ಮಾಡ್ತಾರೆ. ನಾರಾಯಣ ವರ್ಮ ಹೇಳ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ರು ಸರಿನೇ ಹೇಳ್ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡವರು ಭಾಗವತ ಕೇಳ್ತಾ ಕೂತಿದ್ದಾನೆ ವಿದೇಹ ಜನಕರಾಜ. ಇಡೀ ಜನ ಬೆಂಕಿ ಹೊತ್ತಿದೆ ಊರಿಗೆ ಅಂತ ಸುದ್ದಿ ಬಂದಿದೆ. ಇಷ್ಟಾರು ಹೇಳಕ್ ತಯಾರಿಲ್ಲ. ಬೆಂಕಿ ಬಂತು, ಹತ್ರ ಬಂತು, ಹತ್ರ ಬಂತು, ಏ ಪರವಾಗಿಲ್ಲ ಬರಲಿ, ನೀವು ಹೇಳಿ ಭಾಗವತ ಅಂತ ಕೇಳ್ತಾವೆ. ವೇದವ್ಯಾಸರು ಭಾಗವತ ಹೇಳ್ತಿದ್ದಾಗ ಜನಕರಾಜ ಎದ್ದೊಳಕ್ಕೆ ಹೋಗ್ಲಿಲ್ಲ. ವೇದವ್ಯಾಸದೇವರು ನಾರಾಯಣ ಭಾಗವತ ಹೇಳ್ತಾ ಇದ್ದಾರೆ, ಪರಶುರಾಮ ನಾರಾಯಣ ಅವರು ಶಾಸ್ತ್ರ ಹೇಳ್ತಾ ಇದ್ದಾರೆ. ಅವರಿಗೆ ಬಿಟ್ಟೋದ್ರೆ ಸಾಧ್ಯವೇ ಆಗಲಿಲ್ಲ. ಮಗನ ಮೇಲಿನ ಮೋಹಕ್ಕಿಂತ, ಮಮತೆಗಿಂತ ವಿದ್ಯೆ ಮೇಲಿನ ಪ್ರೀತಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಅವರು ತುಂಬಾ ಯೋಗ್ಯರು ಅಂತ ಹೇಳೋದು ಗುರುತದವರು. 12 ವರ್ಷ ಆಯ್ತು. ಪರಶುರಾಮದೇವ್ ಸುಮ್ಮನೆ ವಿದ್ಯೆ ಹೇಳ್ಕೊಡ್ಬಾರದೆ, ವೇದ ವಿದ್ಯೆ ಹೇಳ್ಕೊಡ್ಬಾರದೆ, ಹೇಳ್ಕೊಡ್ತಾ 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 ಶಾಸ್ತ್ರದ ಜೊತೆಗೆ ಶಸ್ತ್ರಾಸ್ತ್ರ ವಿದ್ಯೆ ಹೇಳ್ಕೊಟ್ಬಿಟ್ರು. ಶಸ್ತ್ರಾಸ್ತ್ರ ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಕೇಳಿಸಿಕೊಂಡ್ರು. ಬಹಳಷ್ಟು ಆಶ್ಚರ್ಯ ಆಯ್ತು. ಪರಮಾತ್ಮ ನೋಡಿ, ಅಯಾಚಿತವಾಗಿ ಶಸ್ತ್ರಾಸ್ತ್ರ ಕೇಳಕ್ ಬಂದೇ ಇಲ್ಲ ಅವರು, ಸುಮ್ಮನೆ ಪರಮಾತ್ಮ ಹೇಳ್ಕೊಟ್ಬಿಟ್ಟು. ಯಾತಕ್ಕೆ ಹೇಳ್ಕೊಟ್ರು, ಸುಮ್ಮನೆ ಹೇಳ್ಕೊಟ್ಟಿದ್ದಲ್ಲ, ಪರಶುರಾಮದೇವರು ಸಂಕಲ್ಪ ಮಾಡಿಯೇ ಹೇಳ್ಕೊಟ್ರು. ಈ ದ್ರೋಣಾಚಾರ್ಯರನ್ನು ನಾನೀಗ ಭೂಭಾರ ಹರಣ ಕಾರ್ಯಕ್ಕೆ ಉಪಯೋಗಿಸಬೇಕು ಅಂತ ಪರಮಾತ್ಮ ತೀರ್ಮಾನ ಮಾಡ್ತಾ ಇದ್ದೆ. ಭೂಭಾರ ಹರಣ ಕಾರ್ಯಕ್ಕೆ ಉಪಯೋಗಿಸಬೇಕು. ಪಾಂಡವರು ಅವತಾರ ಮಾಡಿದ್ದಾರೆ, ದುರ್ಯೋಧನ ಕಡೆಯ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅವರು ಅವತಾರ ಮಾಡಿದ್ದಾರೆ. ಮತ್ತೆ ಪಾಂಡವರ ಸೇವೆಗೋಸ್ಕರವಾಗಿ ತುಂಬಾ ಜನ ದೇವತೆಗಳೆಲ್ಲ ಅವತಾರ ಮಾಡಿ ಬಂದಿದ್ದಾರೆ. ಮುಂದೆ ಯುದ್ಧ ಆಗ್ತಾ ಹೋಗುತ್ತೆ. ಪಾಂಡವರು ಭೀಮಾದಿಗಳು ಕೌರವ ಕಡೆ ಕೊಲ್ತಾ 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 ಹೋಗ್ತಾರೆ. ಆ ಯುದ್ಧ ಮುಗೀತದೆ. ಆ ರೀತಿ ಮುಗಿಲಕ್ಕೆ ಹೊರಟು ಬಿಟ್ಟಾಗ ಪಾಂಡವರುಗಳ ಅವತಾರ ಮಾಡಿ ಬಂದವರು ಇದ್ದಾರಲ್ಲ, ಅವರು ವಾಪಸ್ ಹೋಗ್ಬೇಕಲ್ಲ. ಈ ಮಧ್ಯೆ ಅವರ ಅವತಾರ ಮುಗಿಸಿ ವಾಪಸ್ ಹೋಗ್ಬೇಕಲ್ಲ. ಅವ್ರು ವಾಪಸ್ ಹೋಗದೆ ಹೋಗ್ಬಿಟ್ರೆ 7-8 ಸೆಂಡ್ ಹಾಗೆ ಉಳಿಯುತ್ತೆ ಕೊನೆಗೆ. ಆ ಉಳಿಬಾರದು ಒಂದು, ಯಾಕೆ ಅಂದ್ರೆ ತುಂಬಾ ಸೂಕ್ಷ್ಮ ವಿಚಾರಗಳವೆಲ್ಲ ಕೂಡ. ಕಲಿಯುಗ ಆದ ಗೆಂಡರು ಒಂದು, ಯುದ್ಧ ಮುಗಿಯೋ ದಿವಸಕ್ಕೆ ಸರಿಯಾಗಿ ಕಲಿಯುಗ ದ್ವಾಪರ ಯುಗ ಮುಗಿತು, ಕಲಿಯುಗ ಪ್ರಾರಂಭವಾಗ್ತದೆ. ಆಮೇಲೆ ಯಾವಾಗ ಭೀಮಸೇನಿಗರು ಜೋರದ ತಡೆ ಮುರಿದು ಬೀಳಿಸ್ತಾರೆ, ಅಲ್ಲಿಗೆ ದ್ವಾಪರ ಯುಗ ಮುಗಿತು, ಕಲಿಯುಗ ಪ್ರಾರಂಭವಾಯಿತು. ಆಗಿರೋ 7-8 ಸೈನ್ಯ ಹಾಗೆ ಇದ್ದು ಬಿಟ್ರೆ, ಅಷ್ಟ 8 ಸೈನ್ಯ ಇದ್ರೆ ಅಭಿಮನ್ಯು ಮೊದಲಾದವರು ಇದ್ದು ಬಿಟ್ರೆ, ಅಂತಂತ ದುಗದ ರಾಜ, ವಿರಾಟ ರಾಜ ಎಂತೆಂತವರಿದ್ದಾರೆ, ಅವ್ರ ಯಾರು ಇದ್ರೆ ಕಲಿಯುಗ ಎಂಟರ್ ಆಗಲಿಕ್ಕೆ ಬರೋದಿಲ್ಲ. ಕಲಿಯುಗ ಬರಲಿಕ್ಕೆ ಆಗೋದಿಲ್ಲ. ಕಲಿಯುಗ ಬರಬೇಕೀಗ, ಕಲಿಯುಗ ಬರಬೇಕು, ಕಾಲಧರ್ಮ ಅದು. ಇವರೆಲ್ಲ ಇದ್ರೆ ಬರೋದಿಲ್ಲ, ಇವ್ರು ಹೋಗಲೇಬೇಕು. ಇವರೆಲ್ಲ ಕೂಡ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಹೋಗಾಗಿಲ್ಲ. ಜ್ಞಾನಿಗಳು ಯೋಗ್ಯರು ಯಾವುದೋ ರೀತಿಯಲ್ಲಿ ಸಾಯೋದಿಲ್ಲ. ಅವರು ಸಾಯ್ಬೇಕಾದ್ರೆ ಎರಡೇ ಮಾರ್ಗ, ಇಲ್ಲ ಇಷ್ಟಪಟ್ಟು ಸಾಯ್ಬೇಕು, ಸ್ವಚ್ಛಂದ ಮೃತ್ಯುಗಳಾಗಿ ಸಾಯ್ಬೇಕು, ಇಲ್ಲದ ಹೋದ್ರೆ ಯುದ್ಧದಲ್ಲಿ ದೊಡ್ಡವರಿಂದ ಹೊಡಿಸ್ಕೊಂಡು ಸಾಯ್ಬೇಕು. ಎರಡೇ ದಾರಿ ಬೇರೆ, ಬಲವದ್ಧಿ ವಧಂ ವಿನಾ ಅಂತ ಹೇಳಿದ್ದ. ದೊಡ್ಡವರಿಂದ ಹೊಡಿಸ್ಕೊಂಡು ಸಾಯ್ಬೇಕು, ಇಲ್ಲ ಇಷ್ಟಪಟ್ಟು ಸಾಯ್ಬೇಕು. ಇದು ಇಷ್ಟಪಟ್ಟು ಸಾಯೋದಿಲ್ಲ. ಭೀಮಾರ್ಜುನರು ರಾಜ್ಯ ಆಳ್ಬೇಕಾದ್ರೆ, ಧರ್ಮರಾಜ ರಾಜ್ಯ ಆಳ್ಬೇಕಾದ್ರೆ ಆರಾಮ ಇಲ್ಲೇ ಇದ್ದು ಬೇಡ ಅಂತ ಅಂತಾರೆ ಹೊರತು ಅವ್ರು ಬಿಟ್ಟು ಹೋಗೋ ಯೋಚನೆ ಮಾಡೋದಿಲ್ಲ. ಅಂದ್ರೆ ಕಲಿಯುಗ ಬರಕ್ ಆಗೋದಿಲ್ಲ. ಇನ್ನು ದೊಡ್ಡ ಹೊಡೆದ ದೊಡ್ಡ ಬಲಾಢ್ಯರು ಹೊಡೆದು ಸಾಯಿಸಬೇಕು. ಆ ಕೆಲಸ ಆಗ್ಬೇಕೀಗ. ದ್ರೋಣಾಚಾರ್ಯನ ಹೇಳ್ಕೊಡ್ತೇನೆ ಚೆನ್ನಾಗಿ ಕಲಿತಾರೆ, ಪಾಂಡವರ ಕಡೆಯವರು ಹೊಡಿತಾ ಹೋಗ್ತಾರೆ. ಸೊ ಯುದ್ಧ ಬಿಹೋತ್ ಏನಾಗಿರ್ತದಾಗ ಬ್ಯಾಲೆನ್ಸ್ ಆಗಿಬಿಡ್ತಾರೆ. ಈ 11 ಕ್ಷಣಿ ಜನ ಇವರು ಸಾಯ್ಬೇಕು, ಪಾಂಡವರಿಂದ ಹೊಡಿಸಿಕೊಂಡು ಅವ್ರ ಕಡೆ ಹೊಡಿಸಿಕೊಂಡು ಅವರ ಕಡೆಯವರು ಇವರು ಹೊಡಿಬೇಕು, ಇವರು ಇವ್ರ ಮಗ ಇಬ್ಬರು ಸೇರ್ಕೊಂಡು ಹೊಡೆದು ಬಿಟ್ರೆ ಮುಗಿಯೋದು ಹಾಗೇನೆ ಕೊನೆ. ಆ ರೀತಿ ಆಗಲಿ ಅಂತ ಸಂಕಲ್ಪ ಮಾಡಿ ಪರಶುರಾಮ ದೇವರು ಹೇಳ್ಕೊಟ್ಟು ಬಿಟ್ಟರಂತೆ. ಭೂಭಾರ ಹರಣಕ್ಕೆ ಅವರನ್ನ ಸಾಧನವನ್ನಾಗಿ ಪರಶುರಾಮ ದೇವರು ತಾವು ಹೆಲ್ಪ್ ತಗೋತಾ ಇಲ್ಲ, ಅವ್ರಿಗೆ ಅವಕಾಶ ಕಲ್ಪಿಸ್ತಾ ಇದ್ದ, ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ದ್ರೋಣಾಚಾರ್ಯರಿಗೆ. ಅದು ಅವತ್ತು ಗೊತ್ತಾಗೋದಿಲ್ಲ ಅವರಿಗೆ, ಆಮೇಲೆ ಗೊತ್ತಾಗ, ಅದಕ್ಕೆ ಎಷ್ಟೋ ಕೆಲಸಗಳು ನಮಗೆ ಅವತ್ತು ಗೊತ್ತಾಗೋದಿಲ್ಲ. ಎಂದೋ ಏನೋ ತಗೊಂಡ್ಬಿಟ್ಟಿರ್ತಾನೆ, ಸರುಮೂಲ್ ಅಂತ ಪುಸ್ತಕ ತಗೊಂಡಿರ್ತಾನೆ, ಜನ ತಗೊಂಬೋದಿಲ್ಲ ಬಿಡಿ, ಸಾಮಾನ್ಯ ವಿಚಾರ ಮಾಡೋದಿಲ್ಲ. ಯಾವಾಗಲೋ ಗೊತ್ತಾಗುತ್ತೆ ನನ್ನ ಮಗ ಒಳ್ಳೆ ಮಗ ಹುಟ್ಟುಬಿಟ್ಟು ಅಪ್ಪ ಸರುಮೂಲ ಅಂತ ತೋರಿಸು ಅಂತ ಕೇಳಿದ್ರೆ ಸದ್ಯ ಅದೊಂದು ನಾ ತಗೊಂಡಿದ್ದು ಒಳ್ಳೇದಾಯ್ತು ನೋಡಪ್ಪ ಸರುಮೂಲ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಅವನಿಗೆ. ಎಂದೋ ತಗೊಂಡಿದ್ದು ಉಪಯೋಗಕ್ಕೆ ಬಂತಾ ಇಲ್ಲ ಈಗ ಆ ಥರ, ಇವತ್ತು ಅವರಿಗೆ ಆ ಉಪಯೋಗಕ್ಕೆ ಬಂತದ್ದು, ಅದು ಶಸ್ತ್ರ ಉಪಯೋಗಕ್ಕೆ ಬಂತು, ನಮಗೆ ಶಾಸ್ತ್ರ ಉಪಯೋಗಕ್ಕೆ ಬರ್ತದೆ ಅನ್ನೋದೇ ವಿಶೇಷ. ಅದಕ್ಕೆ ಅವ್ರು ಹೇಳಿಕೊಟ್ರಂತೆ 12 ಮುಗೀತು, ನೀವು ಹೋಗಿ ಬನ್ನಿ, ಆಗಲೂ ಹೋಗಿ ಕೊಡ್ತಾ ಇಲ್ಲ ಮತ್ತೆ, ಹೋಗಿ ಬನ್ನಿ ಅಂತ ಹೇಳಿದ ತಕ್ಷಣ ಹೊರಟರು. ಆಗ ನೆನಪಾಯಿತು, ಹಸಿವು ಬಂದು ಹಾಳಿ ಬಂದಿದ್ದೆ ನಾನು ಅಂತ ಹೇಳಿಬಿಟ್ಟು ಆ ತಲೆ ಮತ್ತೆ ಹೊರಡುತ್ತಿಪ್ಪ. ಹುಡುಗನಿಗೆ ತೊಟ್ಲು ತರಲಿಕ್ಕೆ ಹೊರಟವನು 20 ಆಗ್ಬಿಟ್ಟು ತೊಟ್ಟು ತಗೊಂಡು ಏನು ಮಾಡ್ಬೇಕು ಈ ಮಧ್ಯೆ, ಟೂ ಲೇಟ್. ಆದ್ರೆ ಅವ್ರ ಹಠ ಈಗ, ಆ ಮಗ ಹಾಡ್ಕೊಡೆ ವಯಸ್ಸು ಮೀರಿ ಆಗಿಬಿಟ್ಟಿದೆ ಈಗಾಗ್ಲೇನೆ. ಆದ್ರೆ ಬರಿ ಕೈಲಿ ಬಂದ್ರೆ ಯಜಮಾನರು ಅಂತ ಹಂಚ್ಕೋಬಾರದು ಅಂತ ಹೇಳಿಬಿಟ್ಟು ಏನಾದ್ರು ಹೊಸ ತಗೋಬೇಕು ಅಂತ ಯೋಚನೆ ಮಾಡಿ ಹೊರಡ್ತಾ ಇದ್ದಾರ. ಈಗ ಫ್ಲಾಶ್ ಆಯ್ತಂತ ಅವರಿಗೆ, ಏನು ಭಗವತ್ ಸಂಕಲ್ಪ ಮೊದಲೇ ಆಗಬಾರದ ಒಂದು ಈಗಾಯ್ತಂತ. ಏನಾಯ್ತು ಅಂದ್ರೆ, ಅವರು ದ್ರೋಣಾಚಾರ್ಯರು ಯಾವಾಗ ಹುಟ್ಟಿದ್ರು ಭರದ್ರಾಜರ ಮಕ್ಕಳಾಗಿಬಿಟ್ಟು, ಅದೇ ಹೊತ್ತಿಗೆನೆ ವೃಷತ ಅಂತ ಒಬ್ಬ ರಾಜ ಇದ್ದ, ಅವನು ಪಾಂಚಾಲ ದೇಶದ ರಾಜ, ಅವನಿಗೆ ಸಂತಾನ ಇರಲಿಲ್ಲ. ಅವನೇನು ಮಾಡಿದ, ಭರದ್ವಾಜರು ಎಲ್ಲಿ ತಪಸ್ ಮಾಡ್ತಾ ಇದ್ದಲ್ಲ ಆಶ್ರಮ ಇತ್ತಲ್ಲ, ಅಲ್ಲಿಗೆ ತಪಸ್ ಮಾಡಕ್ಕೆ ಅಂತ ಕಾಡಿಗೆ ಹೋದ, ಅಲ್ಲೇ ತಪಸ್ ಮಾಡ್ಕೊಂಡಿದ್ದ. ಆಗ ಅವರು ಮಗು ಹುಟ್ಟಿತ್ತು ಅವನಿಗೆ, ದ್ರುಪದ ರಾಜ ಹಾಗೆ ಹುಟ್ಟಿತ್ತು. ದ್ರುಪದ ರಾಜ ವೃಷತ ಅಂತಕ್ಕಂತ ಪಾಂಚಾಲ ದೇಶದ ರಾಜನ ಮಗ, ಈ ಕಡೆಗೆ ದ್ರೋಣರು ಹುಟ್ಟಿದ್ರು, ಇಬ್ರು ಸಮವಯಸ್ಕರು ಇಬ್ರು ಕೂಡ. ಅವರು ಮಗು ಹುಟ್ಟಿದ ಹೊರತು ಇವನಿಗೂ ಹುಟ್ಟಿದ್ದ, ಆದ್ರಿಂದ ಎಲ್ಲ ಜೊತೆಗಾರರು. ವೃಷತ ರಾಜ ಏನ್ ಮಾಡಿದನಂತೆ, ಊರಿಗೆ ವಾಪಸ್ ಹೋಗ್ಬೇಕೀಗ, ಮಗು ಹುಟ್ಟಿ ಆಯ್ತು ಅಂತ ಯೋಚನೆ ಮಾಡ್ತಾನೆ. ಊರಿ ತರುಣ ಮಾಡೋದೇನ್ ನಾನೀಗ, ದೊಡ್ಡ ಋಷಿಗಳ ಆಶ್ರಮ, ದ್ರೋಣರಂತವ್ರು ಜೊತೆಗಿದ್ದಾರೆ, ತಮ್ಮ ಮಗನಿಗೆ ಹಾಗೂ ಪಾಠ ಹೇಳಿಕೊಡ್ತಾರ ಅವರು, ನನ್ನ ಮಗನು ಇಲ್ಲೇ ಬಿಟ್ಟುಬಿಟ್ರೆ ಒಳ್ಳೆ ವಿದ್ಯಾವಂತನಾಗ್ತಾನೆ, ರಾಜ್ಯಕ್ಕೆ ಅರ್ಹತೆ ಪಡಿತಾನೆ, ಆ ಕರೆಸ್ಕೊಂಡ್ರಾಯ್ತು ಅಂತ ಹೇಳಿ ತಮ್ಮ ಮಗನ ಅಲ್ಲೇ ಬಿಟ್ಬಿಟ್ರಂತ. ವೃಷತರಾಜ ದ್ರುಪದರಾಜನ ಅಲ್ಲೇ ಬಿಟ್ಟುಬಿಟ್ಟು ಇಲ್ಲೇ ಓದ್ಕೊಂಡಿರು, ಸ್ವಾಮಿ ಭರದ್ವಾಜರೇ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ವಿದ್ಯಾವಂತನನ್ನ ಮಾಡಿ ಅಂತ ಹೇಳಿಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಏನು ಎಷ್ಟು ಜ್ಞಾನಿಗಳು ಅವರೆಲ್ಲ, ಹುಟ್ಟಿದಕ್ಕೋಸ್ಕರ ಹೆಂಡತಿ ಮಗಳೇರ ತೋರಿಸ್ಬಾರ್ದೆ ಕೊನೆ ಪಕ್ಷ, ಅದೂ ಇಲ್ಲ ಗುರುವರಿ ತೋರಿಸ್ಬಾರ್ದೆ ಇಲ್ಲ, ಆ ಮಗು ಓದ್ಕೊಂಡೇ ಬರಲಿ ಅಂತ ಬಿಟ್ಟು ಹೊರಟೋಗ್ಬಿಟ್ಟು. ದ್ರೋಣಾಚಾರ್ಯರು ಅವರು ಜೊತೆಯಾಗಿಬಿಟ್ರು, ಪದ ಇಬ್ಬರು ಜೊತೆಯಾಗಿಬಿಟ್ರು, ಜೊತೆಯಾಗಿ ಭರದ್ವಾಜ ಪಾಠ ಓದ್ತಾ ಇದ್ದ. ಒಂದು ಸ್ಟೇಜ್ ಬಂತು, ಒಂದು 16-20 ಓದು ಮುಗೀತು, ದ್ರುಪದ ರಾಜರ ಓದು ಮಂಗಳ ಆಯ್ತು, ವಾಪಸ್ ಹೋಗ್ಬೇಕಲ್ಲ. ದ್ರುಪದ ರಾಜರ ಸುದ್ದಿ ಬಂತು, ಇನ್ನು ಓದಿದ್ದೆ ಉರಿ ಬಾ ಅಂತ ತಂದೆ ಹೇಳಿ ಕಳಿಸಿದ. ದ್ರುಪದ ರಾಜ ಹೊರಟು ನಿಂತ್ಕೊಂಡ, ದ್ರೋಣರ ಬಿಟ್ಟಲ್ಲ ಬರಸ್ತಿಲ್ಲ ಪಾಪ, ತುಂಬಾ ಕ್ಲೋಸ್ ಆಗಿ ಬೆಳೆದಿದ್ರು ಪಾಪ, ತುಂಬಾ ಆತ್ಮೀಯರಾಗಿದ್ರು. ಗುರುಗಳ ಮಗ ಬೇರೆ, ಅವನ ಕರೆದು ಹೇಳ್ತಾನೆ ದ್ರುಪದ ರಾಜ, ಆಚಾರ್ಯರೇ ನೀವು ನನ್ನ ಗುರುಗಳ ಮಗ, ತುಂಬಾ ಪ್ರೀತಿಯ ಸ್ನೇಹಿತರು, ಎಷ್ಟು ನಿಮ್ ಬಿಟ್ಟವಲು ತುಂಬಾ ಕಷ್ಟ ಆಗ್ತಾ ಇದೆ, ನಿರ್ವಾಹ ಎಲ್ಲ ಹೋಗ್ಬೇಕಾಗಿದೆ, ಈಗೋ ನಿಮ್ ಕೈ ಮೇಲೆ ಕೈ ಹಾಕಿ ಒಂದು ಭಾಷೆ ಕೊಡ್ತೇನೆ ಅಂತ. ಏನ್ ಕೊಡ್ತೀನಿ ಅಂತ ಕೇಳಿದ್ರು. ನಾನು ಮುಂದೆ ರಾಜನಾಗ್ತೇನಲ್ಲ, ಮುಂದೆ ರಾಜನಾಗ್ತೇನೆ, ನಿಮ್ ಬಿಟ್ಟಲಕ್ಕೆ ನನಗಾಗೋದಿಲ್ಲ, ಅದಕ್ಕೆ ಅರ್ಧ ರಾಜ್ಯ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರು. ಸಹೈವ ರೌ ರಾಜ್ಯ, ಅರ್ಧ ರಾಜ್ಯ ನಿಮಗೆ ಅರ್ಧ ರಾಜ್ಯ ನನಗೆ ಅಂತ ಪ್ರೀತಿಯ ಸ್ನೇಹಿತರು ಅಂತ ಹೇಳಿದ್ರು. ಇವರೇನು ಕೊಡು ಅಂತ ಕೇಳಲಿಲ್ಲ ಪಾಪ, ತಾನೇ ಮಾಡಿಕೊಂಡು ಮಾತಾಡು ಅಂತ ಇದಕ್ಕಿಂತ ಪ್ರಾಮಿಸ್ ಊಟಕ್ಕೆ ಬನ್ನಿ ಅಂತ ಕರೆದ ಆಮೇಲೆ ಮನೆ ಊರಲ್ಲಿಲ್ಲ ಅಂತ ಹೇಳ್ಕೊಳ್ತಾರೆ. ಹಾಗೂ ಹಾಗೆ ಅವ್ರು ಕರೆಯಲ್ಲ ಕೇಳಿಲ್ಲ ಪಾಪ, ಸುಮ್ಸುಮ್ಮನೆ. ಇದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ, ಭಗವದ್ ಇಚ್ಛೆ ಅಂತ ಕರೀತಾರೆ. ಮಾತುಕೊಟ್ಟು ಹೊರಟೋಗ್ಬಿಟ್ಟ. ದ್ರೋಣಾಚಾರ್ಯ ಮಾತು ಬೇಕೇ ಇದ್ದಿಲ್ಲ ಪಾಪ, ಮರ್ತು ಬಿಟ್ಟಿದ್ರು ಅವರು. ಈಗ ಜ್ಞಾಪಕ ಬೇಕಾದನ, ಯಾರು ಕೇಳಬೇಕು ಅದು ಅನ್ಕೊಂಡ್ರಲ್ಲ, ಅಯ್ಯೋ ಎಂತ ಕೆಲಸ ಆಯ್ತಲ್ಲ, ತಾವೇ ಇಟ್ಟು ಎಫ್ಡಿಆರ್ ಓಪನ್ ಮಾಡಿದಾಗ ಆಯ್ತಷ್ಟೇ, ಇನ್ನೇನು ಇನ್ನೊಬ್ಬನು ಕೇಳಬೇಕಾಗಿಲ್ಲ. ಹೇಗೂ ಮಾತು ಕೊಟ್ಟಿದ್ದಾನೆ ಪಾಪ, ಅದಕ್ಕೆ ಅರ್ಧ ರಾಜ್ಯನೇ ಕೊಡಬೇಕಾಗಿಲ್ಲ ಆತ. ಹೋಗಿಬಿಟ್ಟು ಒಂದು ಹೊಸ ಕೊಡಯ್ಯ ಅಂದ್ರೆ ತಗೊಂಡ್ಬಿಟ್ರೆ ಮುಗಿದೋಯ್ತಲ್ಲ, ಮೊದಲೇ ಒಳಿ ಬರದ ಇದು ಒಂದು. ಅದಕ್ಕೆ ನಮ್ಮ ಬುದ್ಧಿ ನಮ್ಮ ಕೈಲಿ ಇದ್ದಿದ್ರೆ ಜಗತ್ತು ಏನೇನೋ ಆಗೋಗುತ್ತೆ. ಬುದ್ಧಿ ಇರೋದು ಇಲ್ಲಿ, ಕಂಟ್ರೋಲ್ ಇರೋದು ಅಲ್ಲಿ, ಆದ್ರಿಂದ ಧಿಯೋಯೋನ ಪ್ರಚೋದಯ ಅಂತ. ದಿವಸಕ್ಕೆ ಕೆಟ್ಟೋದ್ರೆ ನಾವೇ ಅನ್ಕೋತಾ ಇರ್ತೇವೆ, ನಾವೇ ಅಯ್ಯೋ ಹಿಂಗೆ ಮಾಡಬಾರ್ದಾಯ್ತು ಹಾಗೆ ಮಾಡಬಾರ್ದಾಗಿತ್ತು ಅಂತ ಅನ್ಕೊಳ್ಳೋದೆಲ್ಲ ಮುಗಿದ ಮೇಲೆ ಆದ್ರಿಂದ ಬುದ್ಧಿ ನಮ್ಮ ಕೈಲಿಲ್ಲ ಅಂತ ಗ್ಯಾರಂಟಿ ಆಗ್ತದೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ಗಾಯತ್ರಿ ಮಂತ್ರ ಸುಮ್ಮನೆ ಹೇಳೋದಿಲ್ಲ, ನಮ್ಮ ಬುದ್ಧಿನ ಪರಮಾತ್ಮ ಸದಾ ಕಾಲದಲ್ಲೂ ಕೂಡ ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿ. ಬಲ್ಬ್ ಅಲ್ಲಿದೆ, ಸ್ವಿಚ್ ಅಲ್ಲಿಲ್ಲ, ಎಲ್ಲೋ ಸ್ವಿಚ್ ಒಂದ್ ಕಡೆಗೆ, ಬಲ್ಬ್ ಇರೋದೇ ಒಂದ್ ಕಡೆ, ಸ್ವಿಚ್ ಇರೋದೇ ಒಂದ್ ಕಡೆಗೆ. ನಮ್ಮ ಬುದ್ಧಿ ಪರಮಾತ್ಮ ಎಲ್ಲರ ಬುದ್ಧಿನೂ ಕೈಲಿಟ್ಕೊಂಡಿದ್ರು ಪರಮಾತ್ಮ. ತೇನವಿನ ತೃಣಮೇಪ ನೆಚ್ಚರೆ, ಯಾರು ಗಾಯತ್ರಿ ಮಂತ್ರವನ್ನ ಸರಿಯಾಗಿ ಜಪಿಸಿ ದೇವರ ಆರಾಧನೆ ಮಾಡ್ತಾರೋ ದಿವಸ ಪೂರ್ತಿ ದೇವರು ಹೀಗೆ ಪ್ರೇರಣೆ ಮಾಡ್ತಾನೆ ಇರ್ತಾರೆ. ಎಷ್ಟು ಜನ ಹೇಳ್ತಾರೆ, ನಾನು ಈ ಕಡೆ ತಿರುಗ ಆ ಕಡೆ ತಿರುಗಿದ್ದಿದ್ರೆ ಪ್ರಾಣನೇ ಹೋಗ್ತಿತ್ತು, ಈ ಕಡೆ ತಿರುಗಿದೆ, ಬಿದ್ದಿರ್ಬೇಕು ಗುಡ್ಪಾಂತ ಬಿದ್ದು, ಆ ಕಡೆ ಬಿದ್ದಿದ್ರೆ ಮೈಮೇಲೆ ದಾರಿ ಹೋಗ್ಬಿಡುತ್ತಿತ್ತು ಅಂತ ಹೇಳಿದ್ರು. ಇವ್ ಬೀಳಕ್ಕೆ ಬದಲು ಬೀಳ್ತಾರೆ ಇದ್ರೆ, ಬುದ್ಧಿ ಕೈನೇ ಬೀಳ್ತಾರೆ ಇದ್ದಿಲ್ಲ ಫಸ್ಟ್ ಅವರು. ಈ ಕಡೆ ಬಿದ್ದು ಆ ಕಡೆ ಬಿದ್ದೆ ಪ್ರಶ್ನೆ ಅಲ್ಲ, ತನ್ನ ಬುದ್ಧಿ ತನ್ನ ಕೈನೇ ಬೀಳ್ತಾರೆ ಇದ್ದಿಲ್ಲ ಅವರು. ಆ ಕಡೆ ಬುದ್ಧಿ ಯಾರು ಕೊಟ್ರು? ಬೀಳೋ ಬುದ್ಧಿ ಬೀಸಿದ್ಯಾರು? ಗಾಯತ್ರಿ ಜಪ ಮಾಡಿದ್ದ, ದೇವರು ಪುಣ್ಯ ದೇವರು ಅನುಗ್ರಹ ಮಾಡಿದ, ಜನ್ಮಾಂತರ ಸುಕೃತ, ಆ ಕಡೆ ಬಿದ್ದ ಪ್ರಾಣ ಉಳ್ಕೊಂಡು. ನಮ್ಮಿಂದ ನಡೆಯೋದಲ್ಲ ಅದು. ಮನುಷ್ಯ ಎಷ್ಟೇ ಹಾರಾಡಿದ್ರು ಕೂಡ ದೇವರು ಇದ್ದ ಇದ್ದಾನೆ, ಅವನು ಅವಲಂಬಿಸಿ ನಾವು ಬದುಕಿದ್ದೇವೆ. ಸ್ವತಂತ್ರೋ ಭಗವಾನ್ ವಿಷ್ಣು. ದ್ರೋಣರಂತವರು ಇಂತ ಅನುಭವ ಆಗ್ಬೇಕಾ? 12 ವರ್ಷ ಮುಂಚೆ ಆಗಿದ್ರೆ ಈ ಪ್ರಸಂಗನೇ ಚೇಂಜ್ ಆಗಿ ಹೋಗ್ತಿತ್ತು. ಆದ್ರೆ ದೇವರು ತನ್ನ ಸಂಕಲ್ಪಕ್ಕೆ ತಕ್ಕಂತೆ ಮಾಡಿಸ್ತಾರೆ. ಜಗನ್ನಾಥದಾಸ ಸ್ತೋತ್ರ ಮಾಡ್ತಾರೆ, ನಿನ್ನ ಸಂಕಲ್ಪಾನುಸಾರ ಮಾಡೋದು ದೇವ್ರ ನಾಮನೆ ಪರಮಾತ್ಮ. ನಿನ್ನ ಇಚ್ಛೆನೇ ಇಚ್ಛೆ. ನಮ್ದೇನಾದ್ರು ಇವತ್ತು ನಡೀತು ಅಂದ್ರೆ ನಾವ್ ಅನ್ಕೊಂಡಿದ್ ನಡೀತೋ ಅಲ್ಲ, ದೇವರಿಚ್ಛೆ ಆಗಿತ್ತು ಅಂತ ನಡೀತೆ ಹೊರತು ನಾವ್ ಅನ್ಕೊಂಡಿದ್ ನಡೆಯಲು ಸಾಧ್ಯವೇ ಇಲ್ಲ. ಸ್ವತಂತ್ರ ಪರಮಾತ್ಮ ಮಾತ್ರನೇ. ದೃಪದನ ಹತ್ರ ಹೋಗುವ ಸಂಕಲ್ಪ ಮಾಡಿ ಮನೆಗೆ ಹೋಗ್ಲಿಲ್ಲ ಅವರು, ಸೀದಾ ದೃಪದರಾಜನ ಹತ್ರ ಹೋದ್ರು. ಹೋದವರೇ, ದೃಪದರಾಜನ ಹೇಳ್ಕಳಿಸ್ತೇನೆ, ನಾ ಬಂದಿದ್ದೇನೆ ಅಂತ ಹೇಳ್ಕಳಿಸ್ತೇನೆ. ದೃಪದರಾಜನಿಗೆ ಗೊತ್ತಾಯ್ತು, ದ್ರೋಣಾಚಾರ್ಯ ಅಡ್ರೆಸ್ ಎಲ್ಲ ಕೊಟ್ಟ ನೋಡಿದ ತಕ್ಷಣ, ಓಹೋ ನಾವತ್ ಮಾತು ಕೊಟ್ಟಿದ್ದೆ, ಬಂದುಬಿಟ್ಟಿದ್ದಾರೆ. ಬಹುಶಃ ಅರ್ಧ ರಾಜ್ಯ ಕೇಳ್ತಾರೆ, ತಾಳೆ ಎಲ್ಲ ಅನ್ಕೊಂಡ್ಬಿಟ್ಟ. ಯಾರಿಗೋ ಬೆಂಗಳೂರು ಬಂದ ಮನೆ ಬನ್ನಿ ಅಂತ ಹೇಳಿದ್ರು, ಬಂದ್ರು ಊಟಕ್ಕೆ ಬಂದ್ರು ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ಪಾಪ ನೋಡಕ್ಕೆ ಬಂದಿರಬಹುದು ಅವರು, ಊಟಕ್ಕೆ ಬಂದ್ರು ಮತ್ತೆ ಹೋಳಿಗೆ ಮಾಡ್ಬೇಕಾಗತ್ತೆ ಏನ್ ಗತಿಯೋ, ಸುಮ್ನೆ ಏನ್ ಬಜಿತಿಯಪ್ಪ ಅಂತ ಅನ್ಕೊಂಡ್ರೆ ತಾನೇ ಅನ್ಕೊಂಡ್ಬಿಟ್ಟು ಕಮಿಟ್ ಮಾಡ್ಕೊಂಡ್ರೆ ಆಗೋ ಹಾಗೆ. ಸುಮ್ನೆ ಮಾತಾಡಿಸ್ಬಾರ್ದೆ, ಏನೇನೋ ಯೋಚನೆ ಪಾಪ. ಅರ್ಧ ಕೇಳಕ್ ಬಂದಿದ್ದಾರೆ ಅಂತ ಗಾಬರಿ ಆಗಿಬಿಟ್ಟು, ನಾನೀಗ ದ್ರೋಣಾಚಾರ್ಯದವ್ರು ಒಪ್ಕೊಂಡು ಬಿಟ್ರೆ ಏನಾಗುತ್ತೆ? ಅರ್ಧ ರಾಜ್ಯ ಕೊಡಬೇಕಾಗುತ್ತೆ. ಅದು ಹೇಗೆ ಕುತರ್ಕ ಮಾಡ್ತಾನೆ ಅವ್ನು, ಕೆಟ್ಟವನಲ್ಲ, ಮತ್ತೆ ತುಂಬಾ ಸಾತ್ವಿಕ ದ್ರೋಣಾಚಾರ್ಯ, ಅವನು ಅಂತಿಂತವನಲ್ಲ. ಹೂಹುವನ ಗಂಧರ್ವನ ಅವತಾರ ವಿರಾಟ ರಾಜ, ಹಾಹಾ ಎಂಬ ಗಂಧರ್ವನ ಅವತಾರ ಈತ, ಹೂಹು ಎಂಬ ಗಂಧರ್ವನ ಅವತಾರ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅವತ್ ಬುದ್ಧಿ ಹಾಗೆ ಓಡ್ಬೇಕಾ? ಅದಕ್ಕೆ ಈ ಬ್ರಾಹ್ಮಣನ ಒಪ್ಪಿಕೊಂಡ್ಬಿಟ್ರೆ ನಾನು ಫಜೀತಿ ಆಗತ್ತೆ ಅಂತ ಯೋಚನೆ ಮಾಡಿಬಿಟ್ಟು, ಹೇಗಿದ್ದಾರೆ ಆಚಾರ್ಯರು ಅಂತ ಕೇಳಿದ್ರು. ಹೀಗಿದ್ದಾರೆ ಅಂತ ಹೇಳ್ತಾರೆ. ನೀನು ಬಡವರ, ಸಾಮಾನ್ಯ ದರ್ಜೆಯವರ, ಅವ್ರಿಗೆ ಸಂದೇಶ ಕೊಡು. ನನಿರ್ಧನೋ ರಾಜಸಖೋ ಭವೇತ, ನನ್ನ ಸ್ನೇಹಿತ ಅಂತ ಹೇಳ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿರಲ್ಲ, ಸುಳ್ಳು ಹೇಳ್ತಾನೆ. ನಾನೊಬ್ಬ ರಾಜ, ಅವರೊಬ್ಬ ಬಡ ಬ್ರಾಹ್ಮಣ, ನನಗೆ ಹೇಗೆ ಸ್ನೇಹಿತ ಆಗ್ತಾನೆ? ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತೇಷಾಂ ವಿವಾದೋ ವಾದಸ್ಯ. ಒಂದು ಫ್ರೆಂಡ್ಶಿಪ್ ಇತ್ಯಾದಿ ಬರಬೇಕಾದ್ರೆ ಅಂತಸ್ತು ಸಮಾನ ಇರಬೇಕು. ನನಗವನು ಸುಳ್ಳು ಹೇಳ್ತಾ ಇದ್ದಾರೆ, ಒಳಗೆ ಬಿಡಬೇಡಿ, ಆತರ ನನ್ನ ಸ್ನೇಹಿತನಲ್ಲ ಅಂತ ಹೇಳಬೇಕು. ಈ ಮಾತನ್ನ ಯಾರೋ ದುರ್ಯೋಧನಂತವ್ರು ಮಾಡಿದ್ರೆ ಸರಿ, ದೃಪದರಾಜ ಮಾಡ್ತಾನಲ್ಲ, ಏನು ಆಶ್ಚರ್ಯ. ಅದಕ್ಕೇನೆ ಹರಿಹರೇಚ್ಛಯೈವ, ಭಗವಂತನ ಸಂಕಲ್ಪ ಆಗಿತ್ತು. ತಕ್ಷಣ ಸುದ್ದಿ ಮುಟ್ಟಿಬಿಡ್ತಾ ಅವರಿಗೆ ಸಿಟ್ಟು ಬಂತದ್ದು ದ್ರೋಣಾಚಾರ್ಯರಿಗೆ. ಬ್ರಾಹ್ಮಣರ ತಂತೆ ಬಹಳ ಕಷ್ಟ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಅರ್ಹತಿ. ಜ್ಞಾನಿಗಳ ಸಹವಾಸ ತುಂಬಾ ಕಷ್ಟ. ಯೋಚನೆ ಮಾಡಿದರಂತೆ, ಹಲೋ ದ್ರುಪದರಾಜ, ಉದ್ದೇಶಪೂರ್ವಕ ಮೋಸ ಮಾಡ್ತಾ ಇದೀಯಾ? ಒಂದೆರಡು ಸಲ ಬಸ್ತಲ್ಲಿ ಕಂಡವರೇ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ, 20 ವರ್ಷಗಳ ಕಾಲ ಹೆಚ್ಚಿಕೊಳ್ಳಿ ಜೊತೆಗಿದ್ದು ಬಿಟ್ಟು ಜೊತೆಗೆ ಓಡಾಡಿದ ನನ್ನನ್ನು ಗುರ್ತಿಲ್ಲ ಅಂತ ಹೇಳ್ತೀಯಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿನ್ನ ದುರಹಂಕಾರ ಕಾರಣ, ಸೊಕ್ಕು ಕಾರಣ, ರಾಜ ಅನ್ನೋ ಸೊಕ್ಕು ಕಾರಣ. ನಾನು ಬುದ್ಧಿ ಕಲಿಸ್ತೇನೆ ಅದಕ್ಕೆ ಸಂಕಲ್ಪ ಮಾಡಿದವರೇ, ದರ್ಪಂ ಹನಿಷ್ಯೆ, ನಿನ್ನ ಸೊಕ್ಕು ಮುರಿತೇನೆ, ನಿನ್ನ ವಂಶ ನಿರ್ವಂಶ ಮಾಡ್ತೇನೆ ಅಂತ ಹಠ ತೊಟ್ಟರು. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣರ ಬೇಡವೋ ಬ್ರಹ್ಮದ್ರೋಹ ಬೇಡವೋ, ಈಸೋಕಾಯಿಯನ್ನೇ ಬಿಟ್ಟು ಬೀಸೋ ಕಲ್ಲನೆ ಕಟ್ಟಿ ಈಸುವ ತೆರದಿ ಭೂಸುರರ ದ್ರೋಹ ಬೇಡವೋ ಬ್ರಹ್ಮದ್ರೋಹ ಬೇಡವೋ. ಪುರಂದರದಾಸರ ದೇವರನಾಮ, ಅದರ ಫಲಿತಾಂಶ ಏನಾಗಿದೆ? ಈಗ ಹಠ ತೊಟ್ಟು ಹೊರಟೆ ಬಿಡ್ತಾರೆ ಅಲ್ಲಿಂದ. ವಂಶ ನೋಡಿ, ಸುಮ್ಮನೆ ಕೊಟ್ಟರೆ ಹಸು ಹೋಗ್ತಿತ್ತು, ಅದನ್ನು ಅರ್ಧರಾಜ್ಯ ಮಾತಾಡಬಹುದಾಗಿತ್ತು. ಅರ್ಧರಾಜ್ಯ ಏನು ಕೊಡಬೇಕಾಗುತ್ತೋ ಅಂತ ಹೋಗಿ ವಂಶನೇ ಕಳ್ಕೊಂಡಾಗಾಯ್ತಪ್ಪ, ವಂಶ ವಂಶ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇದು ಮನುಷ್ಯ ಮಾಡ್ತಕ್ಕ ದೊಡ್ಡ ತಪ್ಪುಗಳಲ್ಲಿ ಒಂದು. ದುಪದ ತುಂಬಾ ಸಾತ್ವಿಕ, ಪ್ರಾರಬ್ಧ ಹಾಗೆ ಮಾಡಿಸ್ತಾ ಇದೆ ಪಾಪ. ಅದೇನಾಗುತ್ತೆ ಎಂಬುದು ಬಹಳ ಸ್ವಾರಸ್ಯದ ವಿಚಾರ. ಮುಂದೆ ದ್ರೋಣಾಚಾರ್ಯ ಎಲ್ಲಿ ಹೋಗ್ತಾರೆ ಅಂತ ಮುಂದಿನ ಪ್ರಶ್ನೆ. ಬಂದು ಮನೆ ಅಂತ ಹೋಗೋದಿಲ್ಲ, ಯಾವಾಗಲೇ ಮನೆ ಬಿಟ್ಟರೆ ಪುಣ್ಯಾತ್ಮರು, ಅವತ್ತಿಂದ ಬೇಗ ಮನೆಗೆ ಹೋಗೋಕೆ ಆಗ್ತಾ ಇಲ್ಲ ಅವರು. ಹೋಗಿ ಹೋಗಿ ಸುತ್ತಾ ಹೋಗ್ತಾರೆ, ಮತ್ತೆ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಹಳಿತಂತ ಅವರಿಗೆ. ಆಗ ಸಿಟ್ಟು ಬಂದ್ರೆ ಏಮಾಡೋದು ಗೊತ್ತಾವ್ರು, ಒಂದ್ ದರ್ಬೆ ತಗೊಂಡು ಹೆಸರು ಸುಟ್ಟು ಬೂದಿ ಆಗಿಬಿಡ್ತಿದ್ದು. ಬದರ ರಾಜ್ಯಕ್ಕೂ ಸುಟ್ಟು ಬೂದಿ ಆಗ್ತಿತ್ತು. ಯೋಚನೆ ಮಾಡಿದ್ರಂತೆ, ನಾನು ಬ್ರಾಹ್ಮಣ, ಅಸ್ತ್ರವಿದ್ಯೆ ಕಲಿಬಹುದು, ಪ್ರಯೋಗ ಮಾಡಬಾರದು. ಎಷ್ಟು ಇಂಪಾರ್ಟೆಂಟ್, ಪ್ರಯೋಗ ಮಾಡಬಾರದು, ಕಲಿಬಹುದು, ಹೇಳ್ಕೊಡಬಹುದು ಇನ್ನೊಬ್ಬರಿಗೆ. ತಾನು ಪ್ರಾಕ್ಟೀಸ್ ಮಾಡಾಗಿಲ್ಲ, ಇದು ನಿಯಮ ಇದು. ಆದ್ರಿಂದ ನಾನು ಕಲಿಬಹುದು, ಇನ್ನೊಬ್ರು ಹೇಳಾಗಿಲ್ಲ ಆದ್ದರಿಂದ, ಇನ್ನೊಬ್ರು ಹೇಳಬಹುದು, ನಾನು ಉಪಯೋಗಿಸ ಆಗಿಲ್ಲ ಆದ್ದರಿಂದ, ನಾನು ಇವನ ಮೇಲೆ ನೇರ ಆಕ್ಷನ್ ತಗೊಳ್ಳೋದಿಲ್ಲ. ನಾನು ಶಿಷ್ಯನ ಸಂಪಾದನೆ ಮಾಡ್ತೇನೆ, ಕ್ಷತ್ರಿಯರನ್ನೇ ಸಂಪಾದನೆ ಮಾಡ್ತೇನೆ, ಅವ್ರನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತೇನೆ, ಅವ್ರ ಕೈಲಿ ಹೊಡಿಸ್ತೇನೆ ಅಂತ ಸಂಕಲ್ಪ ಮಾಡಿ ಹೊರಟರು. ಆ ಕಾಲದಲ್ಲಿ ಧರ್ಮ ಬಿಡಬಾರದು ಅಂತ ಎಚ್ಚರ ಇದೆ, ಧರ್ಮ ಬಿಡಬಾರದು ಅಂತ ಎಚ್ಚರ ಇದೆ, ಆದರೆ ಸೇಡು ತಿರುಗಿಸಿಕೊಳ್ಬೇಕು ಅಂತಕ್ಕಂತಹ ಒಂದು ಹಠ ಇದ್ದೇ ಇದೆ. ಎರಡರ ಸಮೇತ ಅವರು ಎಲ್ಲಿ ಹೋಗ್ತಾರೆ, ಮುಂದೆ ಏನ್ ಮಾಡ್ತಾರೆ ಒಂದು ಬಹಳ ಆಶ್ಚರ್ಯದ ಸಂಗತಿ. ನಾಳೆ ದಿವಸ ಮುಂದೆ ಪಾಂಡವ ಕೌರವರ ಶಸ್ತ್ರಾಭ್ಯಾಸದ ಪ್ರಸಂಗ. ಭೀಮಸೇನ ಶಸ್ತ್ರಾಭ್ಯಾಸ ಮಾಡಿದ್ರು ಅಂತ ತಲೆಯಲ್ಲಿ ಬಂದಿರುತ್ತೆ. ಯೋಚನೆ ಮಾಡಕ್ ಹೋಗಬೇಡಿ, ಉತ್ತರ ಎಲ್ಲ ಕೊಡ್ತಾರೆ. ಅರ್ಜುನ ಹೇಗೆ ಓದ್ತಾನೆ, ಏಕಲವ್ಯನ ಕಥೆ, ಕರ್ಣನ ಕಥೆ ಎಲ್ಲ ಬರುತ್ತೆ ನಾಳೆ. ತುಂಬಾ ಜನಕ್ಕೆ ಸಂಶಯ ಇರುತ್ತೆ, ಅದೆಲ್ಲವನ್ನು ಕೂಡ ನಾಳೆ ಸಕಾಲಕ್ಕೆ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ದೀಯತಾಂ ಕಮಲಾನ.